ಅಪಶೌಚಂ ಸಂತೋಷ ಶಾಂತಿರಾರ್ಜವಂ ದಾನಂ ದಯಾ ಅಚ್ಯುತಾತ್ಮತ್ವಂ ಸತ್ಯಂಚ ಬ್ರಹ್ಮಲಕ್ಷಣಂ. ಬ್ರಾಹ್ಮಣರ ಧರ್ಮ ಯಾವುದು ಅಂದರೆ ಶಮಃ ತಮಃ ತಪಃ ಶೌಚಂ. ಶಮ ವಿಷ್ಣುನಿಷ್ಠೆ, ತಮಃ ಇಂದ್ರಿಯ ನಿಗ್ರಹ, ತಪಃ ಕೃಷ್ಣಚಾಂದ್ರಾಯಣಾಧಿಕಂ ತಪಃ, ಶೌಚಂ ಬಾಹ್ಯ ಶೌಚ ಅಂತಃಶೌಚ, ಸಂತೋಷ ತೃಪ್ತಿ, ಶಾಂತಿ ಕ್ಷಮ ಅರ್ಜವಂ ಆಯಿತು, ದಾನಂ ದಯಾ ಅಚ್ಯುತಾತ್ಮತ್ವಂ. ಅಚ್ಯುತ ಆತ್ಮ, ಅಚ್ಯುತನೇ ಸ್ವಾಮಿ, ನಾರಾಯಣನೇ ಸ್ವಾಮಿ ಅಂತಕ್ಕಂಥ ಭಾವನೆ. ಸತ್ಯಂ, ಸತ್ಯಂ ಶಬ್ದಕ್ಕೆ ಯಥಾರ್ಥ ವಚನ ಮತ್ತೊಂದರ್ಥ, ಇನ್ನೊಂದರ್ಥ ಯತ್ಸತಾಂಹಿತಮತ್ಯಂತಂ ತತ್ಸತ್ಯಮಿತಿ ಚೋಚ್ಯತೆ. ಅದು ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ, ಸಜ್ಜನರಿಗೆ ಹಿತವಾಗತಕ್ಕಂಥ ಮಾತು ಸತ್ಯಂ. ಇನ್ನು ಸತ್ಯಂ ಅಂದರೆ ಮೀಮಾಂಸ, ಬ್ರಹ್ಮಸೂತ್ರಗಳನ್ನು ಸತ್ಯಂ ಅಂತ ಕರೀತಾರೆ. ಬ್ರಹ್ಮಸೂತ್ರಾದಿಗಳ ಅಧ್ಯಯನ ಬ್ರಾಹ್ಮಣರ ಲಕ್ಷಣ ಅಂತ ಅರ್ಥ. ಇವೆಲ್ಲ ಬ್ರಹ್ಮಲಕ್ಷಣಂ, ಶೌರ್ಯಂ ವೀರ್ಯಂ ಧೃತಿ ತೇಜ ತ್ಯಾಗ ಆತ್ಮಜಯ ಕ್ಷಮಾ ಬ್ರಹ್ಮಣ್ಯತ ಪ್ರಸಾದಸ್ಥ ರಕ್ಷಾ ಚ ಕ್ಷತ್ರ ಲಕ್ಷಣಂ, ಕ್ಷತ್ರಿಯರ ಲಕ್ಷಣ. ಶೌರ್ಯಂ ಶೂರತನ, ವೀರ್ಯಂ ವೀರತನ, ಧೃತಿ ಧೈರ್ಯ, ತೇಜ ಛಾತ್ರ ತೇಜಸ್ಸು, ತ್ಯಾಗ ವಿಶೇಷವಾಗಿ ತ್ಯಾಗ ಮಾಡತಕ್ಕಂಥ ಸ್ವಭಾವ. ಆತ್ಮ ಶಿಬಿಚಕ್ರವರ್ತಿ ತ್ಯಾಗ ಮಾಡಿದಂಥ ದೇಹದ ಮಾಂಸವನ್ನೇ ಕೊಟ್ಟುಬಿಟ್ಟ. ಆಮೇಲೆ ಆತ್ಮಜಯ ಮನೋಜಯ ಕ್ಷಮ ಕ್ಷಮಾಶೀಲತ್ವ, ಬ್ರಹ್ಮಣ್ಯತ ಬ್ರಾಹ್ಮಣರಲ್ಲಿ ಭಕ್ತಿಯಿಂದ ಹೊಂದಿ ಭಕ್ತಿಯನ್ನು ಹೊಂದಿರುವಿಕೆ, ಪ್ರಸಾದಸ್ಥ ಮತ್ತು ವಿಶೇಷವಾದಂತಹ ಮನಃಪ್ರಸಾದ, ರಕ್ಷಾ ಅಥವಾ ಅನುಗ್ರಹ ಮಾಡತಕ್ಕಂಥ ಬುದ್ಧಿ, ರಕ್ಷಾ ರಕ್ಷಣೆ ಕೊಡೋದು, ಇವಿಷ್ಟು ಯಾರ ಲಕ್ಷಣ. ಕ್ಷತ್ರ ಲಕ್ಷಣಂ ಭಗವದ್ಗೀತೆಯಲ್ಲಿ ಸಂಕ್ಷಿಪ್ತ ಬಂದಿದ್ದು ವಿಸ್ತಾರವಾಗಿ ಹೇಳ್ತಾರೆ. ದೇವ ಗುರುವಾರ್ಯ ಗೋಭಕ್ತಿ ತ್ರಿವರ್ಗ ಪರಿತೋಷಣಂ ಆಸ್ತಿಕ್ಯಂ ಉದ್ಯಮೋ ನಿತ್ಯಂ ನೈಪುಣ್ಯಂ ವೈಶ್ಯಲಕ್ಷಣಂ. ದೇವ ಗುರು ಆರ್ಯ ಗೋಭಕ್ತಿ ತ್ರಿವರ್ಗ ಪರಿತೋಷಣಂ ಆಸ್ತಿಕ್ಯಂ ಉದ್ಯಮ ನಿತ್ಯಂ ನೈಪುಣ್ಯಂ ವೈಶ್ಯಲಕ್ಷಣಂ. ದೇವ ಗುರು ಆರ್ಯ ಗೋಭಕ್ತಿ, ದೇವಭಕ್ತಿ ಗುರುಭಕ್ತಿ ಆರ್ಯಭಕ್ತಿ ಗೋಭಕ್ತಿ ಇವಿಷ್ಟು ಕೂಡ ವೈಶ್ಯರ ಲಕ್ಷಣ. ದೇವತೆಗಳಲ್ಲಿ ಗುರುಗಳಲ್ಲಿ ಆರ್ಯರಲ್ಲಿ ದೊಡ್ಡವರಲ್ಲಿ ಗೋವುಗಳಲ್ಲಿ ಭಕ್ತಿ ಮಾಡೋದು, ಅದಕ್ಕೆ ಕೃಷಿ ಗೋರಕ್ಷ ವಾಣಿಜ್ಯ ಅವರ ಲಕ್ಷಣ, ಅವರ ಕರ್ತವ್ಯ. ಆದ್ದರಿಂದ ಹೇಳಿ ತ್ರಿವರ್ಗ ಪರಿತೋಷಣಂ, ತ್ರಿವರ್ಗ ಧರ್ಮ ಅರ್ಥ ಕಾಮ, ಅಥವಾ ತ್ರಿವರ್ಗ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಅವರಿಗೆ ವಿಶೇಷವಾಗಿ ಅವತ್ತು ಸಂತೋಷ ಉಂಟು ಮಾಡತಕ್ಕಂಥದ್ದು. ಆಸ್ತಿಕ್ಯಂ ಆಸ್ತಿಕ್ಯ ಬುದ್ಧಿ, ಇಲ್ಲಿ ವೈಶ್ಯರೊಳಗೆ ತ್ರಿವರ್ಗ ಅಂತ ಹೇಳಿದಾಗ ತನ್ನನ್ನು ಸೇರಿ ತನ್ನವರಲ್ಲಿ ಗುಂಪಿನವರಿದ್ದಾರಲ್ಲ ಅವರನ್ನು ಸೇರಿಕೊಂಡು ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಅರ್ಥ. ನೈಪುಣ್ಯಂ ನಿತ್ಯಂ ಉದ್ಯಮ, ಸದಾಕಾಲ ಉದ್ಯಮ, ವ್ಯಾಪಾರಾದ್ರೆ ಉದ್ಯಮವನ್ನು ಹೊಂದಿರತಕ್ಕಂಥವರ ಲಕ್ಷಣ. ನೈಪುಣ್ಯಂ ನಿಪುಣತೆ, ಕೌಶಲ, ವ್ಯಾಪಾರದಲ್ಲಿ ಕುಶಲತೆ, ಇವೆಲ್ಲ ವೈಶ್ಯರ ಲಕ್ಷಣ ಅಂತ ಹೇಳಿ. ಶೂದ್ರಸ್ಯ ಅಂತತಃ ಶೌಚಂ ಸೇವಾ ಸ್ವಾಮಿನ್ಯಮಾಯಯ ಅಮಂತ್ರ ಯಜ್ಞ ಯಜ್ಞೋ ಹ್ಯಸ್ತೇಯಂ ಮೌಢ್ಯಂ ಗೋ ವಿಪ್ರರಕ್ಷಣಂ. ಶೂದ್ರಸ್ಯ ಅಂತತಃ ಶೌಚಂ, ಅಂತತಃ ಶೌಚಂ, ಒಳಗಿನ ಶೌಚ ಜಾಸ್ತಿ ಇರಬೇಕು ಶೂದ್ರರಿಗೆ, ಬಾಹ್ಯ ಶೌಚ ಕಡಿಮೆ, ಸ್ನಾನ ಆಚಮನ ಸ್ನಾನ ಜಾಸ್ತಿ ಇಲ್ಲ. ಅದರಿಂದಾಗಿನೇ ಅಂತತಃ ಶೌಚಂ, ಅಂತಃಶುದ್ಧಿ ಬಹಳ ಇರಬೇಕು. ಅದಕ್ಕೆ ಹೇಳಿದ್ರು ಆಚಮನ ಅಂತ ಹೇಳಿ ಒಂದ್ಸರ್ತಿ ಆಚರಣೆ ಮಾಡಿದ್ರೆ ಸಾಕಂದ್ರೆ ಶೂದ್ರ ಪ್ರತಿಯೊಂದಕ್ಕೆ ಆಚರಣೆ ಮಾಡಬೇಕಾಗಿದೆ, ದಿವಸಕ್ಕೆ ಒಂದ್ಸರ್ತಿ ಮಾಡಿದ್ರೆ ಸಾಕು. ಸಕೃತ್ ಸ್ಪೃಷ್ಟಾಭಿ ಅಭಿ ಆಚಮನ ಲಕ್ಷಣ ಶೌಚಂ. ಹೃತ್ಕಂಠ ತಾಲು ತಾಲು ಯಥಾಸಂಖ್ಯಂ ದ್ವಿಜಾತಯ ಶುದ್ಧೇರ ಸ್ತ್ರೀ ಶೂದ್ರಸ್ಯ ಸಕೃತ್ ಸೃಷ್ಟಾಭಿರಂತತ ಇತಿ ವಚನಾತ್. ಕೇಶ ಶ್ಮಶ್ರು ನಖಾದಿ ಅಧಾರಣಂ ಮೌಢೇನ. ಮುಂದೆ ಸ್ವಾಮಿನ್ಯಮಾಯಯ ಎಲ್ಲ ಸೇವಾ, ಮತ್ತೆ ಯಾರು ಸ್ವಾಮಿನಿ ಸೇವಾ ಅಮಾಯಯ, ತನ್ನ ಯಾರಲ್ಲಿ ಕೆಲಸ ಮಾಡಿಕೊಂಡಿರ್ತಾರೋ ಅವ್ರನ್ನೇನು ಮಾಡಬೇಕು, ನಿಷ್ಕಪಟವಾಗಿ ಸೇವೆ ಮಾಡಬೇಕು. ಶೂದ್ರದ ಪರಿಚರ್ಯ ಮುಖ್ಯ ಲಕ್ಷಣ. ಆದ್ದರಿಂದ ಯಾರಲ್ಲಿ ಪರಿಚರ್ಯ ಮಾಡಿಕೊಂಡಿರ್ತಾನೋ ಅವರಲ್ಲಿ ನಿಷ್ಠೆಯನ್ನು ಹೊಂದಿರಬೇಕು, ಕಪಟ ವಂಚನೆಗಳಿರಬಾರದು. ಅಮಂತ್ರ ಯಜ್ಞೋ, ಮಂತ್ರವಿಲ್ಲದ ಯಜ್ಞ ಮಾಡತಕ್ಕಂಥದ್ದು ಶೂದ್ರಗೆ ಯಜ್ಞ ಅಂತ ಹೇಳಿ ಮಂತ್ರೋಚ್ಚಾರಣೆ ಮಾಡಾಗಿಲ್ಲ ಅವರು, ಯಜ್ಞಕ್ಕೆ ಅನುಕೂಲ ಮಾಡಿಕೊಡೋದು ಅಷ್ಟೇ ಹೊರತು ಇನ್ನೇನಿಲ್ಲ. ಅಸ್ತೇಯಂ ಕಳ್ತನ ಮಾಡದೇ ಇರೋದು. ಮೌಢ್ಯಂ ಗೋವಿಪ್ರರಕ್ಷಣ, ಮೌಢ್ಯಂ ಅಂತ ಹೇಳಿದ್ರೇನು, ಯಾವುದೇ ವಿಚಾರ ಶಾಸ್ತ್ರ ವಿಚಾರ ಬಂದ ಕಾಲಕ್ಕೆ ಸುಮ್ಮನೆ ಇರೋದು, ಅವರು ಬಾಹ್ಯಾಕ್ಲ ಗೊತ್ತಿದ್ರು ಕೂಡ ಏನು ಮಾಡಬಾರ್ದು, ಮೂಢನಂತೆ ಇರಬೇಕು. ಅದಕ್ಕೆ ಆಚಾರ್ಯ ಏನು ಮಾಡಿದರು, ವಿರಾಟ್ ಪರ್ವದಲ್ಲಿ ಭೀಮಸೇನ ಶೂದ್ರ ವೇಷದಲ್ಲಿದ್ದಿತ್ತು, ಅದರಿಂದ ಏನಾಗ್ತಿತ್ತು, ವಿದ್ವತ್ ಸಭೆಗಳಲ್ಲಿ ಚರ್ಚೆ ನಡೆದ ಕಾಲಕ್ಕೆ ಬಾಯಿ ಹಾಕಬೇಕಾಗಿಲ್ಲ ಶೂದ್ರ, ಆದರೆ ಉಳಿದವ್ರು ಗೊತ್ತಿದ್ರೆ ಸುಮ್ಮನೆ ಇರಬಾರ್ದು, ಉತ್ತರ ಕೊಡಬೇಕು. ಭೀಮಸೇನ ಉತ್ತರ ಕೊಟ್ಟರೆ ಏನಾಗೋದು, ಬೀಗರಂತ ಗೊತ್ತಾಗ್ಬಿಡೋಕೆ ಅಷ್ಟೇ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಬಾತಾಡ್ಲೇಬಾರ್ದು ಅಂತ ಯಾವ್ದ್ರಲ್ಲಿ ಇರಬೇಕು? ಶೂದ್ರ ಇರಬೇಕು, ಅದಕ್ಕೆ ಶೂದ್ರ ಅಭ್ಯಾಸದಲ್ಲಿ ಇರಬೇಕು. ಮೌಢ್ಯಂ, ಇದಕ್ಕೆ ಮೌಢ್ಯ ಅಂತ ಕರೀತಾರೆ. ಇದು ಯಾವುದಕ್ಕೂ ಮೌಢ್ಯ ಅಂತ ತಿಳ್ಕೊಳ್ಳೋದಲ್ಲ. ಮತ್ತೆ ಗೋವಿಪ್ರರಕ್ಷಣ, ಗೋವುಗಳನ್ನ ವಿಪ್ರರಕ್ಷಣೆ ಮಾಡ್ತಕ್ಕಂಥದ್ದು, ಅವರ ರಕ್ಷಣೆ ಎಲ್ಲರ ಕೆಲಸನೂ ಹೌದು. ಇನ್ನು ಸ್ತ್ರೀಧರ್ಮ ಹೇಳ್ತಾರೆ, ಸ್ತ್ರೀಣಾಂತುಪತಿ ದೇವಾನಾಂ ತಚ್ಛುಶ್ರೂಷ ಅನುಕೂಲತಾ ತದ್ವಂಧುಷು ಅನುವೃತ್ತಿಶ್ಚ ನಿತ್ಯಂ ತದ್ವ್ರತಧಾರಣಂ. ಸ್ತ್ರೀಣಾಂ ತು ಪತಿ ದೇವಾನಾಂ ತಚ್ಛುಶ್ರೂಷ ಅನುಕೂಲತಾ ತದ್ಬಂಧುಷು ಅನುವೃತ್ತಿ ಚ ನಿತ್ಯಂ ತದ್ವ್ರತಧಾರಣಂ. ಸ್ತ್ರೀಣಾಂತು ಸ್ತ್ರೀಯರಿಗೆ, ಎಂಥ ಸ್ತ್ರೀಯರಿಗೆ? ಪತಿದೇವಾನಾಂ, ಮೊದಲು ಪತಿವ್ರತೆಯರಾಗಿರಬೇಕು. ತಚ್ಛುಶ್ರೂಷ, ಪತಿಯ ಸೇವೆಯನ್ನು ಮಾಡಬೇಕು. ಆಮೇಲೆ ಅನುಕೂಲತ, ಅನುಕೂಲವಾಗಿರಬೇಕು. ತದ್ಬಂಧುಷು ಅನುವೃತ್ತಿಶ್ಚ, ಗಂಡನ ಮನೆಯ ಬಂಧುಗಳವರಲ್ಲಿ ವಿಶೇಷವಾದಂಥ ಗಂಡನಂತೆ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕು. ಇವತ್ತೇನಾಗಿದೆ ಗೊತ್ತ, ತಂದೆ ತಾಯಿನೇ ಬದುಕಿರಬಾರ್ದು ಅಂತ ಕಾಲ ಇತ್ತು. ಅವ್ರಿಗೆ ಬದುಕಿರಬಾರ್ದು, ಇದು ಜೊತೆಗಿರಬಾರ್ದು. ಬರೇ ಪಸ್ಟ್ ಹೋಗಿದ್ರೆ ನಿಶ್ಚಿಂತೆ, ಬದ ಚಾನ್ಸ್ ಇರೋದಲ್ಲ. ಅದರಿಂದ 100% ಸೇಫ್, ಇಲ್ಲದಿರಬಾರ್ದಂತೆ. ಅದಕ್ಕೆ ಅದೇ ತಪ್ಪು ಅಂತ ಹೇಳಿದ್ರು. ಬಂಧುಷು ಅವ್ನ ಬಂಧುಗಳು ಅಂತ ಹೇಳಿದ್ರೆ ಯಾರ್ಯಾರು ಆಗ್ತಾರೆ, ಅತ್ತೆ ಮಾವ ಎಲ್ಲ ಆ ಗುಂಪಿನಲ್ಲಿ ಏನಿರುತ್ತೆ ಎರಡೂ ಸೇರ್ಕೊಂಡ್ಬಿಡ್ತಾರೆ. ಅನುವೃತ್ತಿಶ್ಚ ನಿತ್ಯಂ ತದ್ವ್ರತ ಧಾರಣಂ, ಸದಾಕಾಲ ವ್ರತಧಾರಣ. ಯಾವ ವ್ರತ ಧಾರಣ? ಪತಿಗೆ ಅನುಕೂಲವಾಗತಕ್ಕಂಥ ವ್ರತಗಳನ್ನೇ ಧಾರಣೆ ಮಾಡಬೇಕು, ಬೇರೆ ವ್ರತ ಧಾರಣ ಮಾಡಾಗಿಲ್ಲ. ಸಮ್ಮಾರ್ಜನೋಪಲೇಪಾಭ್ಯಾಂ ಗೃಹಮಂಡನ ವರ್ತನೈ ಸ್ವಯಂಚ ಮಂಡಿತ ಅನಿತ್ಯಂ ಪರಿಮೃಷ್ಟ ಪರಿಚ್ಛದ. ಸಮ್ಮಾರ್ಜನ ಉಪಲೇಪಾಭ್ಯಾಂ ಗೃಹಮಂಡನ ವರ್ತನೈ ಸ್ವಯಂಚ ಮಂಡಿತ ನಿತ್ಯಂ ಪರಿವೃಷ್ಟ ಪರಿಚ್ಛದ. ಮತ್ತಿನ್ನಾಗಿರಬೇಕು, ಸಮ್ಮಾರ್ಜನ ಉಪಲೇಪಾಭ್ಯಾಂ. ಸಮ್ಮಾರ್ಜನ ಅಂದರೆ ತೊಳೆಯೋದು, ಉಪಲೇಪ ಅಂದರೆ ಸಾರಿಸೋದು. ಮೇಲೆ ಗೋಮಯವನ್ನು ಸಾರಿಸೋದು ಉಪಲೇಪನ. ಮೊದಲು ತೊಳೆಯೋದು, ಆಮೇಲೆ ಸಾರಿಸೋದು. ಗೃಹಮಂಡ ಅಥವಾ ಸಮ್ಮಾರ್ಜನ ಅಂದರೆ ಕಸ ಗುಡಿಸೋದು, ಅದು ಸೇರಿತು. ಕಸ ಗುಡಿಸೋದು, ತೊಳೆಯೋದು, ಆಮೇಲೆ ಗೋಮಯದ ಲೇಪನ ಮಾಡೋದು ಇತ್ಯಾದಿಗಳು. ಗೃಹಮಂಡನ ವರ್ತನೈಹಿ, ಯಾವುದರಿಂದ? ಗೃಹಮಂಡನ ವರ್ತನೈಹಿ, ಮನೆಗಳಿಗೆ ಅಲಂಕಾರವಾಗತಕ್ಕಂಥ ಸಾಮಗ್ರಿಗಳಿಂದ ಆ ಕೆಲಸಗಳನ್ನು ಮಾಡೋದು. ಸ್ವಯಂಚ ಮಂಡಿತಾ ನಿತ್ಯಂ, ತಾನು ಸಹ ಏನಾಗಿರಬೇಕು? ಉಚಿತವಾದ ಅಲಂಕಾರವನ್ನು ಮಾಡಿಕೊಂಡಿರಬೇಕು ನಿತ್ಯಂ. ಪರಿಮೃಷ್ಟ ಪರಿಚ್ಛದ, ಮತ್ತು ಯಾವುದೇ ವಿಧವಾದಂತಹ ರೀತಿಯಲ್ಲಿ ಪರಿಚ್ಛದ ಅಂತ ಹೇಳಿದರೆ ಉಪಕರಣ ಎಲ್ಲವನ್ನು ಪರಿಮೃಷ್ಟ ಸ್ವಚ್ಛವಾಗಿಟ್ಕೊಂಡಿರಬೇಕು. ಮನೆ ಪಾತ್ರೆಗಳಲ್ಲಿ ಹೇಗಿರಬೇಕು? ಸ್ವಚ್ಛ ಇರಬೇಕು. ಶುದ್ಧಿ ಬಂತು ಅಂದರೆ ಪಾತ್ರೆಯ ಶುದ್ಧಿನೇ ಪದಾರ್ಥಕ್ಕೆ ಬರೋದು. ಪದಾರ್ಥದಿಂದ ಆಹಾರ ಆಯಿತು, ಆಹಾರದಿಂದ ರೋಗ, ಕೊನೆಗೆ ನಾಶ. ಆದ್ದರಿಂದ ಹೆಂಗಸರಿಗೆ ಎಷ್ಟು ಜವಾಬ್ದಾರಿ ಇದೆ? ಪರಿಮೃಷ್ಟ ಪರಿಚ್ಛದ, ಎಲ್ಲ ಪಾತ್ರೆ ಪಡೆಗಳನ್ನು ಸ್ವಚ್ಛವಾಗಿಟ್ಕೊಂಡಿರಬೇಕು. ಕಾಮೈ ರುಚಾವಚ ಸಾಧ್ವಿ ಪ್ರಶ್ರಯೇಣ ತಮೇನ ಚ ವಾಕ್ಯೈ ಸತ್ಯೈ ಪ್ರಿಯೈ ಪ್ರೇಮ್ಣಾ ಕಾಲೇ ಕಾಲೇ ಭಜೇತ್ಪತಿ. ಕಾಮೈ ಉಚ್ಚಾವಚ ಸಾಧ್ವಿ ಪ್ರಶ್ರಯೇಣ ತಮೇನ ಚ ಆಸೆ ಆಕಾಂಕ್ಷೆಗಳಿದ್ರೆ ತಪ್ಪೇನಿಲ್ಲ. ಅದು ಹೇಗಿರಬೇಕು? ಅವೆಲ್ಲ ಕೂಡ ಅನುಕೂಲವಾಗಿ ಹಿತಕರವಾದಂಥ ಅಪೇಕ್ಷೆಗಳಿದ್ರೆ ಏನೂ ತಪ್ಪಲ್ಲ. ಸಾಧ್ವಿ ಪ್ರಶ್ರಯೇಣ ದಮೇನ ಚ, ಪ್ರಶ್ರಯ ವಿನಯವನ್ನು ಹೊಂದಿರಬೇಕು, ದಮ ಇಂದ್ರಿಯ ನಿಗ್ರಹ ಹೊಂದಿರಬೇಕು. ವಾಕ್ಯೈ ಸತ್ಯೈ ಪ್ರಿಯೈ ಪ್ರೇಮಣ, ಸತ್ಯವಾದ ವಾಕ್ಯ ಆಗಬೇಕು, ಪ್ರಿಯವಾದ ವಾಕ್ಯ ಆಗಬೇಕು. ಪ್ರೇಮಣ ಪ್ರೀತಿಯಿಂದ, ಕಾಲೇ ಕಾಲೇ ಪತಿಂ ಭಜೆ, ಕಾಲಕಾಲದಲ್ಲೂ, ಪ್ರತಿ ಕಾಲ ಯುಗ ಯುಗ ಸಂಭವಾಮಿ ಯುಗ ಯುಗ ಇದ್ದ ಹಾಗೆ ಕಾಲೇ ಕಾಲೇ, ಅಲ್ಲಿ ಯುಗ ಯುಗ ಎಂಬುದಕ್ಕೆ ಕಾಲೇ ಕಾಲೇ ಅಂತಲೇ ಅರ್ಥ. ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೀತಿಯಲ್ಲಿ ಆಶ್ರಯಿಸಬೇಕು ಆ ರೀತಿಯಲ್ಲಿ ಪತಿಯನ್ನು ಉಚಿತವಾದ ರೀತಿಯಲ್ಲಿ ಸೇವಿಸಬೇಕು. ಅಥವಾ ಕಾಮೈ ರುಚಾವಚ, ಗಂಡನ ಬೈಕಡೆ ಕೆಲವೊಮ್ಮೆ ಬಹಳ ಶ್ರೇಷ್ಠ ಇರಬಹುದು, ಕೆಲವೊಮ್ಮೆ ತಪ್ಪಿರಬಹುದು, ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು. ಅದ್ರ ಬಗ್ಗೆ ಏನು ಮಾಡಬಾರ್ದು ಸೀರಿಯಸ್ ಆಗಿ, ಅದ್ರ ಬಗ್ಗೆ ಗಮನ ಕೊಡಲಿಕ್ಕೆ ಹೋಗಬೇಕಾಗಿಲ್ಲ. ತುಂಬ ದೊಡ್ಡ ಕಾಮನೆ ಆದರೆ ಯೋಚನೆಯೇ ಇಲ್ಲ, ಒಳ್ಳೆ ವಿಚಾರ ಬಂದರೆ ಯೋಚನೆ ಇಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಟ್ಟ ವಿಚಾರ ಬಂದರೆ ಅದು ಸಹಕಾರ ಕೊಡ್ಬೋದು. ಸಣ್ಣ ಪುಟ್ಟ ಕೆಟ್ಟ ವಿಚಾರ ಅಂದ್ರೆ ಏನು? ಇವಲ್ಲ ಬೀಡಿ ಗಿಡಿಸಿಗಳು ಅರ್ಥವಲ್ಲ, ಮತ್ತೆ ಅಲ್ಲ ಕೆಟ್ಟ ಪದಾರ್ಥಗಳಿಗೆ ಕುಡಿಯೋದಕ್ಕೆ ಅದಕ್ಕೆಲ್ಲ ಸಹಾಯ ಮಾಡಿಕೊಡೋದಲ್ಲ. ಯಾವುದೋ ಸಾಮಾನ್ಯವಾದ ಅರ್ಥದಲ್ಲಿ ಯಾವ ಪದಾರ್ಥ ಕೆಲವು ತಿನ್ನೋದು, ಅದು ಯಾವುದ ಕಾಲಕ್ಕೆ ಹೆಚ್ಚು ತಿನ್ನಬಹುದು, ಏನೋ ಮಾಡಬಹುದು. ಶಾಸ್ತ್ರ ಮೇಲ್ನೋಟಕ್ಕೆ ಅದು ತಪ್ಪಿರಬಹುದು, ಅದು ಅಷ್ಟು ಸೀರಿಯಸ್ ತಗೊಳ್ಳೋ ಕಾರಣ ಇಲ್ಲ. ನಿಷಿದ್ಧವಾಗಿದ್ದರೆ ಅನುಕೂಲ ಇಲ್ಲ, ಇದಕ್ಕೆ ಮಾತ್ರ. ಸಂತುಷ್ಟ ಅಲೋಲುಪ ದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್ ಅಪ್ರಮತ್ತ ಶುಚಿ ಸ್ನಿಗ್ಧ ಪತಿಂತು ಅಪತಿತಂ ಭಜೇತ್. ಸಂತುಷ್ಟ, ಯಾವಾಗಲೂ ತೃಪ್ತಿಯಿಂದ ಇರಬೇಕು, ಅದು ಮುಖ್ಯ. ಕೊರಗೋದು ಅದಿಲ್ಲ ಇದಿಲ್ಲ, ಯಾರ್ದೋ ಮನೆ ನೋಡೋದು ನಮಗಿಲ್ಲ ಅಂತ ಕೊರಗೋದು ಹಾಗೆಲ್ಲ ಇರಬಾರ್ದು. ಅಲೋಲುಪ ಚಾಂಚಲ್ಯ ಇರಬಾರ್ದು, ದಕ್ಷ ನೈಪುಣ್ಯ ಇರಬೇಕು. ಲೋಲುಪ ಅಂತ ಹೇಳಿದ್ರೆ ಚಾಂಚಲ್ಯ, ಚಾಂಚಲ್ಯ ಚಾಂಚಲ್ಯ ಒಂಥರ ಎಲ್ಲ ಚಂಚಲ ಚಂಚಲ ಮನೋಭಾವ ಅದಿರಬಾರ್ದು. ದಕ್ಷ ಯಾರೋ ಮಾತಾಡೋದು ಚಂಚಲವಾಗಿಬಿಡೋದು, ತುಂಬ ಜನಕ್ಕೆ ಆ ಶೇಕಿ ಇದಿರುತ್ತೆ, ಆ ಥರ ಇರಬಾರ್ದು. ಶೇಕಿ ಮೈಂಡ್ ಅಂತ ಇರಬಾರ್ದು ಯಾವಾಗಲೂ. ದಕ್ಷ ನಿಪುಣನಾಗಿರಬೇಕು. ಧರ್ಮಜ್ಞ ಧರ್ಮವನ್ನು ತಿಳಿದಿರಬೇಕು. ಪ್ರಿಯ ಸತ್ಯ ವಾಕ್ ಅಡಿಗೆ ಮಾಡಕ್ ಬರುತ್ತೆ, ಯಾವ್ದು ಉಪಯೋಗ ಬರೋ ಗೊತ್ತಿಲ್ಲ. ಇವ್ರಿಗೆ ಯಾವ್ದು ಕೊಟ್ಟರೆ ಅಡಿಗೆ ಮಾಡಕ್ ಬರುತ್ತೆ, ತಪ್ಪು ಇದು ಮಾಡ್ಕೊಡುದು, ಇದು ಮಾಡಬೇಕು, ಇದು ಹೀಗೆ ಇರಬೇಕು, ಆ ವ್ಯವಸ್ಥೆ ಗೊತ್ತಿರಬೇಕು. ಇಲ್ಲ ಬಡಿಸ್ಬೇಕಾದ್ರೆ ಎಲ್ಲೆಲ್ಲಿ ಬಡಿಸ್ಬೇಕು ಅದು ಗೊತ್ತಿರಬೇಕು. ಈ ಮತ್ತೆ ಎಲ್ಲ ಎಲ್ಲ ಹಾಕಿಬಿಟ್ರೆ ತಪ್ಪು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡ. ಧರ್ಮ ಅಂದ್ರೆ ಎಲ್ಲ ಧರ್ಮ, ಅಡಿಗೆ ಮಾಡಲು ಬಡಿಸೋದು ಪ್ರತಿಯೊಂದು ಮನೆ ನೋಡತಕ್ಕಂಥ ಕಾರ್ಯದಲ್ಲಿ ಎಲ್ಲ ಧರ್ಮಗಳನ್ನು ತಿಳಿದಿರಬೇಕು. ಪ್ರಿಯ ಸತ್ಯ ವಾಕ್, ಬೇರೆ ಎಲ್ಲರಿಗೂ ಕೂಡ ಪ್ರಿಯವಾದ ಸತ್ಯವಾದ ಮಾತನ್ನೇ ಸಾಧ್ಯವಾದಷ್ಟು ಆಡಬೇಕು. ಅದಕ್ಕೆ ನಿರ್ಣಯದಲ್ಲಿ ಹೇಳ್ತಾರೆ ದ್ರೌಪದಿ ದೇವಿ, ಧರ್ಮರಾಜ ತೀರಾ ತಪ್ಪು ಉತ್ತರ ಕೊಟ್ಟರು ಏನು ಮಾಡಿದ್ರಂಥವ್ರು, ಶ್ರೀ ವಾಚಾಲತ ನಾತಿತಾರಾಂ ಹಿ ಶೋಭತೆ ಸ್ತ್ರೀನಾಂ, ಅತಿ ಹೆಚ್ಚು ಮಾತಾಡೋ ಸರಿಯಿಲ್ಲ, ಸುಮ್ಮನೆ ಆಗ್ತಾರೆ, ಆಗ ಭೀಮಸೇನ ಎಂಟರ್ ಆಗ್ತಾರೆ. ಅದು ಪ್ರಿಯ ಸತ್ಯವಾಕ್, ಕಠೋರವಾದ ಮಾತಾಡಬಾರ್ದು. ಕೆಲವೊಮ್ಮೆ ತಪ್ಪೇ ಇದ್ರು ಕೂಡ ಹೇಳಿ ತಪ್ಪನ್ನು ಹೇಳಿ ತಪ್ಪಲ್ಲ, ಯಾವ ರೀತಿ ಹೇಳಿ ಒರಟಾಗಿ ಹೇಳಬಾರದು, ಕಟುವಾಗಿ ಹೇಳಬಾರದು. ಅದಕ್ಕೆ ಪ್ರಿಯ ಸತ್ಯವಾಕ್, ಅಪ್ರಮತ್ತ ಶುಚಿಹಿ ಸ್ನಿಗ್ಧ ಏನ ಹೌದು, ಅದೇ ಪ್ರಸಂಗದಲ್ಲೇ ಹೇಳಿದ್ದು. ಅದಕ್ಕೆ ತಾವು ತಪ್ಪು ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ, ಕೊನೆಗೆ ಚವರಿಸಿಬಿಡ್ತಾನೆ, ಹೆಂಗಸರಿಗೆ ಗೊತ್ತಾಗಲ್ಲ ಬಂದು ಬಿಡ್ತಾನೆ. ಕೊನೆಗೆ ದ್ರೌಪದಿ ಏನು ಮಾಡೋದಿಲ್ಲ, ಅಷ್ಟು ಕಟುವಾಗಿ ತಗೊಳ್ಳೋದಿಲ್ಲ, ಇಗ್ನೋರ್ ಮಾಡಿಬಿಟ್ಟು ಅಷ್ಟು ಭೀಮಸೇನ ಬಂದೇವರು ಅಂತ ಸುಮ್ಮನೆ ಬಿಡ್ತಾರೆ. ಅದು ತಿರುಗಿ ಮಾತಾಡ್ಬೋದಾಗಿತ್ತು, ಅವರೊಂದು ಮಾತು ಇವರೊಂದು ಮಾತು ಡೈವರ್ಸಿಗೆ ಹೋಗುತ್ತೆ, ಕೊನೆಗೆ ಎಲ್ಲೇ ಆಗುತ್ತದೆ, ನೀನೊಂದು ಮಾತು ನಾನೊಂದು ಮಾತು, ಅಡಿ ಬಡಿದ್ರೆ ಜಾಗಲ್ಲ, ನಾನೇನು ಕಡಿಮೆ ಅಂತ ಮಾತಾಡ್ತಾ ಇದ್ರೆ ಯಾಕೆ ಸೋಲ್ಬೇಕು ಒಬ್ರು ಯಾರು ಅಲ್ದ ಅಲ್ಲೇನು. ಭಾಳ ದೊಡ್ಡ ವಿಷಯ ಬಂದಾಗ ಏನು ಮಾಡೋಕ್ಕಾಗಲ್ಲ, ಸಣ್ಣ ವಿಷಯದಲ್ಲಿ ಏನು ಮಾಡ್ಬೋದಾಗ, ಯಾರೊಬ್ಬರು ಸೋಲ್ವರ ಕೆಲಸ ಆಗೋದೆ. ಕೊನೆಗೆ ಅವರೇನಂತಾರೆ ಆಮೇಲೆ, ಹೌದು ತಪ್ಪು ಅಂತ ಒಪ್ಕೊಂಡ್ಬಿಡ್ತಾರೆ. ಆ ಕಾಲಕ್ಕೆ ಮಾತ್ರ ಇಬ್ಬರಿಗೂ ಹಠ ಇರ್ತದೆ, ಸ್ವಲ್ಪ ತಿಳಿಮೇಲೆ ಇರೋದಿಲ್ಲ, ಇವ್ರು ಲೀವ್ ಕೊಡೋದಿಲ್ಲ ಅಂದ್ಬಿಡ್ತಾರೆ, ಯಾವುದೋ ಸ್ವಲ್ಪ ಬಿಟ್ಟು ಅದಕ್ಕೆ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ ಕೆಲಸ, ಅದೇ ಗಲಾಟೆ ಮಾಡಿಕೊಂಡು ಸ್ವಲ್ಪ ಪಂಚಿತಿ ಆಗಿಬಿಡುತ್ತೆ. ಆ ಕಾಲಕ್ಕೆ ನೋಡ್ಕೋಬೇಕು ಮೂಡ್ ಸರಿ ಇಲ್ಲ ಅಂತ ತಿಳ್ಕೊಂಡು ವರ್ತಿಸ್ಬೇಕು. ಯಾಕಂದ್ರೆ ಇವರಿಗೆ ಒಂದು ಬೇರೆ ಕೆಲಸದಲ್ಲಿ ಬಿಜಿ ಆಗಿದ್ದು ಡಿಸ್ಟರ್ಬ್ ಆಗಿರ್ತಾರೆ, ಅವ್ರ ಆಫೀಸ್ ಕೆಲಸ ಅವರು ಡಿಸ್ಟರ್ಬ್ ಆಗಿರ್ತಾರೆ. ಆ ಕಾಲಕ್ಕೆ ಏನೋ ಸಣ್ಣ ವಿಷಯ ಒಪ್ಪದೆ ಹೋಗ್ಬಿಡೋದು ಕೆಲಸ ಅಲ್ಲ, ಅದು ಪ್ರಸಂಗ ಬಂದ ಕಾಲಕ್ಕೆ ಕಾಮದ ಸರಿ ಹೋಗ್ಬಿಡುತ್ತೆ, ಅದೇ ತಿಳಿದವ್ರ ಮನೆ ಮೇಂಟೈನ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಹೇಳ್ತಾರೆ. ಆದ್ರೆ ಒಂದು ಕಂಡೀಷನ್ ಆಗ್ತಾರೆ, ಅಪ್ಪ ಮತ್ತ ಯಾವಾಗಲೂ ಎಚ್ಚರ ತಪ್ಪಬಾರದು, ಬೈ ಮರಿಬಾರ್ದು, ಶುಚಿ ಶುದ್ಧಳಾಗಿರ್ಬೇಕು, ಸ್ನಿಗ್ಧ ಪತಿಂ ಪ್ರೀತಿಯುಕ್ತಳಾಗಿರ್ಬೇಕು, ಪತಿಂ ಭಜಿ ಪತಿಯನ್ನು ಆರಾಧನೆ ಮಾಡಬೇಕು. ಆದ್ರೆ ಒಂದು ಕಂಡೀಷನ್, ಅಪತಿತಂ ಪತಿತನಾಗಿದ್ದರೆ ಸೇವೆ ಮಾಡಬಾರ್ದು, ಇದು ಬಹಳ ಇಂಪಾರ್ಟೆಂಟ್. ಪತಿತ ಪತಿಯ ಜೊತೆಗೆ ಏನಿರಬಾರ್ದು ಇರಬೇಕಾದ ಕಾರಣ ಭ್ರಷ್ಟ ಪತಿತ ಇವತ್ತು ಅಂತ ಅಲ್ಲಿ ಹೊಂದ್ಕೊಂಡು ಹೋಗ್ಬಿಡ್ತಾರೆ ಜನ, ಹಾಗಾಗಬಾರ್ದು. ಪತಿತನಾಗಿದ್ದರೆ ಮಾತ್ರ ಗಂಡನನ್ನು ಹೆಂಡತಿ ತ್ಯಾಗ ಮಾಡಬಹುದು, ಒಂದು ಹೊಸ ವಿಷಯ ಇದೆ, ಗೊತ್ತಾಯ್ತಾ. ಆ ದೃಷ್ಟಿಯಿಂದ ಮಂಡೋದ್ರೆ ಏನು ಮಾಡಬೇಕಾಗಿತ್ತು, ರಾವಣನನ್ನ ತ್ಯಾಗ ಮಾಡಬಹುದಾಗಿತ್ತು, ಆದ್ರೆ ಏನು ಮಾಡಿಲ್ಲ, ಯಾಕೆ ತ್ಯಾಗ ಮಾಡಲಿಲ್ಲ, ಕಾರಣ ಏನು, ಒಳಗೆ ಜಯನೂ ಇದ್ದಾನೆ, ಅದು ಇಂಪಾರ್ಟೆಂಟ್. ಒಳಗೆ ಏನಿದೆ ಅವನು ನಿಜವಾಗ್ಲೂ ನೂರಕ್ಕೆ ನೋಡಿ ದುಷ್ಟನಾಗಿಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು, ತ್ಯಾಗ ಮಾಡಬೇಕು, ಒಂದು ಒಳ್ಳೆ ಅಂಶ ಇದೆ ಅವನಲ್ಲಿ, ಅದರಿಂದ ತ್ಯಾಗ. ಅದಕ್ಕೆ ಪತಿ ಅವಳೇನಾದ್ಲು ಪತಿಯವರಿತರ ಸಾಲಿ ಸೇರಿಬಿಡ್ತಾನೆ, ಅರ್ಥ ಆಯ್ತಾ. ಇಲ್ಲದೆ ಹೋಗಿದ್ರೆ ತಪ್ಪಾಗ್ತದೆ, ಮಹಾದುಷ್ಟರ ತ್ಯಾಗ ಮಾಡದೆ ಹೋಗೋದು ಕೂಡ ಏನಾಯ್ತದ, ತಪ್ಪೇ. ಅದು ಹೇಳಿಲ್ಲ, ಅದನ್ನೇನಂತ ಹೇಳಿಲ್ಲ, ಬಹುಶಃ ಇರ್ಬೋದು ಅಂತ ತಿಳ್ಕೋಬೇಕು ಅಷ್ಟೇ ಹೊರತು ಅದು ಹೇಳಿ ಅಷ್ಟವಾಗಿ ಯಾವುದು ಹೇಳಿಲ್ಲ ಅಂತೂ. ಆದ್ರೆ ಏನು ಹೇಳಿದಾಗಾಯ್ತು, ಈಗ ಪೂರ್ತಿ ಪತಿತನಾದರೆ ಬಿಟ್ಟೇ ಬಿಡಬೇಕು, ಅವನಲ್ಲಿ ಪೂರ್ತಿ ಪಾತಿತ್ಯ ಇರದೇ ಇರೋದ ಕಾರಣ ಇವತ್ತು ಜೈನ ಆವೇಶ ಇದ್ರೆ ಇರಲಿಲ್ಲ, ಆದ್ರಿಂದ ದೋಷ ಇಲ್ಲ. ಪತಿ ಪತಿಯಂತೂ ಅಪತಿತಂ ಭಜಿ, ಇದು ಬಹಳ ಇಂಪಾರ್ಟೆಂಟ್. ಪತಿ ಅಪತಿತನಾದ ಪತಿತನ ಅಲ್ಲದೆ ಹೋಗಿದ್ರೆ ಮಾತ್ರ ಪತಿಯನ್ನ ವೇದನೆ ಮಾಡಬೇಕು ಅಂತ ಹೇಳ್ತಾರೆ. ಪತಿತ ಅಂದ್ರೆ ಯಾರು ಅಂತ ಹೇಳ್ತಾರೆ, ಬ್ರಹ್ಮಹತ್ಯಾದಿ ಪಾತಕರ ಹಿತಂ, ಬ್ರಹ್ಮಹತ್ಯ ಸುರಾಪಾರ, ಇವ ಸುರಾಪಾರ ಕಾಮನ್ ಆಗಿಬಿಟ್ಟಿದೆ, ನಮ್ಮಲ್ಲಿ ಆದಷ್ಟು ತ್ಯಾಗ ಮಾಡಬೇಕಂತ ಲಕ್ಷಣ ಬಂದ್ಬಿಡೋದು. ಯಾಕೆ ಮಾಡಿದ್ರೆ ಅವರು ಕುಡಿತಾರೆ, ಆದ್ರೆ ತ್ಯಾಗ ಮಾಡೋ ಪ್ರಸಂಗ ಬರೋದಿಲ್ಲ, ಇಬ್ಬರು ಸಮಾನವಾಗಿರೋದು. ಪತಿತೋ ಅಲ್ಲಿ ಮಾತ್ರ ಸಮಾನ ಧರ್ಮಿಣಿ ಇದ್ದಾಗೆ, ಗಂಡ ಮಾಡಿದ್ದೇನೆ ಮಾಡ್ತೀರಿ ಮಷ್ಟು ಮಟ್ಟಿ ತೋರಿಸಿದ್ರೆ ತಪ್ಪಾಗಿಲ್ಲ. ತು ಅಪತಿತಂ ಭಜೆ, ಯಾಪತಿಂ ಹರಿಭಾವೇನ ಭಜೆ ಶ್ರೀರಿವ ತತ್ಪರ ಹರಿಯಾತ್ಮನ ಹರೇರ್ ಲೋಕೆ ಪತ್ಯ ಶ್ರೀರಿವ ಮೋದತೆ. ಈ ಮಾತು ಒಂದು ಮಿಸ್ಲೀಡಿಂಗ್ ವಾಕ್ಯ ಬರುತ್ತೆ. ಈಗ ಒಂದು ಯಾರು ಪತಿಯ ಪತಿಂ ಪತಿಯನ್ನು ಹರಿಭಾವೇನ ಹರಿ ಅಂತಲೇ ತಿಳ್ಕೊಂಡ್ಬಿಟ್ಟು ಶ್ರೀರಿವ ಮಹಾಲಕ್ಷ್ಮಿಯಂತೆ ತತ್ಪರ ಆತನಲ್ಲೇ ನಿಷ್ಠಳಾಗಿದ್ದು ಭಜೆ ಸೇವಿಸುವಳು ಏನಂತ ಹರಿಯಾತ್ಮನ ಗಂಡನ್ನೇ ದೇವರು ಅಂತ ತಿಳ್ಕೊಂಡ್ಬಿಟ್ಟು ಅವಳು ಎಲ್ಲಿ ಹೋಗ್ತಾಳೆ ಕೊನೆಗೆ, ಹರೇರ್ ಲೋಕೆ ಪತ್ಯ ಶ್ರೀರಿವ ಮೋದತೆ, ವೈಕುಂಠ ಲೋಕದೊಳಗೆ ಮಹಾಲಕ್ಷ್ಮಿ ಗಂಡನೊಂದಿಗೆ ಮಹಾಲಕ್ಷ್ಮಿ ಶ್ರೀ ನಾರಾಯಣನೊಂದಿಗೆ ಹಾಗೆ ರಮಿಸ್ತಾಳಲ್ಲ ಹಾಗಿದ್ದು ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು, ಉಳಿದೆಲ್ಲ ಸರಿನೇ. ಗಂಡನ ದೇವರನ್ನ ಏನಂತ ಗಂಡನ ಏನು ತಿಳ್ಕೋಬೇಕು ಅಂತ ಹೇಳಿದ್ರು, ಹರಿಯನ್ನ ಅಥವಾ ಹರಿಯನ್ನ ಏನಂತೇಳಿ ಗಂಡ ಅಂತ ತಿಳ್ಕೊಳ್ಳೋದು, ಎರಡೂ ಸರಿ ಅಂತ. ಹರಿ ತಂದೆಯೇ ದೇವರಲ್ಲ, ತಂದೆಯೊಳಗೆ ದೇವರಿದ್ದ, ಅದಕ್ಕೆ ಗಂಡನೇ ದೇವರಲ್ಲ, ಗಂಡನೊಳಗೆ ದೇವರಿದ್ದ, ದೇವರೇ ಗಂಡನಲ್ಲ, ಅದೊಂದು ವಿಶೇಷ. ಗಂಡನೇ ದೇವರಲ್ಲ, ದೇವರು ಗಂಡನಲ್ಲ. ಯಾರು ಲಕ್ಷ್ಮೀದೇವಿಗೆ ಲಕ್ಷ್ಮೀದೇವಿ ಆವೇಶ ಇದ್ದವರಿಗೆ ಮಾತ್ರ ಆ ರೀತಿ ಉಪಾಸನೆ ಮಾಡಿ ಹಕ್ಕಿದೆ, ಹೊರತು ಉಳಿದವರಿಗೆ ಇಲ್ಲ. ಅದು ಭವೇ ಶ್ರೀರಿವ ತತ್ಪರ ಹರಿಯಾತ್ಮನ ಹರಿ, ಅದು ಬರೀತಾರ ಮಾತನ್ನು, ಹರಿರಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನಾ, ಅದೇ ರೀತಿ ಹೇಳ್ತಾರೆ ಈ ಆಚಾರ್ಯ ಕೊಟ್ಟ ತಾತ್ಪರ್ಯ. ಹರಿ ಅಸ್ಮಿನ್ ಸ್ಥಿತ ಇತಿ, ಇದೆಲ್ಲದಕ್ಕೂ ವ್ಯಾಖ್ಯಾನ. ಈಗ ಪಿತೃದೇವೋ ಭವ ಮಾತೃದೇವೋ ಭವ ಎಲ್ಲದಕ್ಕೂ ವ್ಯಾಖ್ಯಾನವಾಗಿ ಆಚಾರ ಹೇಳ್ತಾರೆ. ಹರಿಹಿ ಅಸ್ಮಿನ್ ಸ್ಥಿತ ಇತಿ, ದೇವರು ಗಂಡನಲ್ಲಿದ್ದಾನೆ ಅಂತ ತಿಳ್ಕೊಂಡು ಸ್ತ್ರೀಣಾಂ ಭರ್ತರಿ ಭಾವನ, ಏನ್ ಮಾಡಬೇಕು ಸ್ತ್ರೀಯರು ಗಂಡನಲ್ಲಿ ಭಕ್ತಿಯರ್ ಭಾವನ ಅಂದ್ರೆ ಭಕ್ತಿ ಮಾಡಬೇಕು. ಅದೇ ರೀತಿ ಉಳಿದಲ್ಲೇ ಸೇರಿಸ್ಬಿಡ್ತಾರೆ, ಶಿಷ್ಯಾಡಾಂತ್ಯ ಗುರವು ನಿತ್ಯಂ, ಯಾವುದಕ್ಕೆ ವ್ಯಾಖ್ಯಾನ ಇದು? ಆಚಾರ್ಯ ದೇವೋಭವ ಅಲ್ಲಿ ಬರೆದಲ್ಲಿದ್ದಾನೆ, ದೈತ್ಯರಿಯದಲ್ಲಿ ಬರೀ ಅಲ್ಲಿ ಬರೆದು ಇಲ್ಲಿ ಬರೀತಾರೆ ಆಚಾರ್ಯ. ಅದಕ್ಕೆ ಶಿಷ್ಯಾಡಾಂತ್ಯ ಗುರವು ನಿತ್ಯಂ, ಶಿಷ್ಯರು ಗುರುವಂತರ್ಯಾಮಿ ಅಂತ ಹೇಳ್ಬೇಕಲ್ಲ, ಅಲ್ಲಿ ಆ ಗುರುಗಳೇ ದೇವರಲ್ಲ, ಮತ್ತೆ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ದೇವರಿದ್ದಾನೆ. ಶೂದ್ರಾಣಾಂ ಬ್ರಾಹ್ಮಣಾದಿಶು, ಶೂದ್ರ ಏನಾಗಿರಬೇಕು, ಬ್ರಾಹ್ಮಣರಲ್ಲಿ ದೇವರ ಸನ್ನಿಧಾನ ಅಂತ ಹೇಳ್ಕೊಂಡು ಅವರ ಅವತಾರ ಮಾಡಬೇಕು. ಪೃಥ್ವಿಯಾನಾಂ ಸ್ವಾಮಿನಿ ತಥಾ, ಇನ್ ಜನರಲ್ ಇಬ್ಬರಿರ್ತಾರೆ ಶಿಷ್ಯ ಸೇವಕರು, ಯಾರ ಸೇವೆ ಮಾಡಬೇಕು ದೇವರಲ್ಲಿ? ಸ್ವಾಮಿ ಪೂಜೆಯೇ ದೇವ್ರ ಪೂಜೆ ಅಂತ ಹೇಳಿದ್ರೆ, ಸ್ವಾಮಿ ಪೂಜೆ ಅಂತ ಹೇಳಿದ್ರೆ ಸ್ವಾಮಿಯಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡದೆ ಹೊರತು ಬೇರೆ ಅಲ್ಲ. ಭೃತ್ಯಾನಾಂ ಸ್ವಾಮಿನಿ ತಥಾ ಹರಿಭಾವ ಇತಿ, ಇದಕ್ಕೆ ಹರಿಭಾವ ಅಂತ ಕರೀತಾರೆ ಹೊರತು ಐಕ್ಯವನ್ನು ಮಾಹಿತಿ ವಚನಾತ್ ನಾ ತಯೋರ್ ಐಕ್ಯಾರ್ಥ, ಐಕ್ಯವನ್ನು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಜೀವೇಶ್ವರ ಐಕ್ಯ ತಿಳ್ಕೊಂಡು ಎಷ್ಟು ತಪ್ಪಾಗುತ್ತೋ ಅಷ್ಟೇ ತಪ್ಪಾಯ್ತಲ್ಲ. ಈಗ ಗಂಡ ಯಾರೋ ಜೀವ, ಆತನೇ ದೇವರನ್ನು ತಿಳ್ಕೊಂಡು ಯಾವ ದೋಷ ಬಂತು? ಜೀವೇಶ್ವರ ಐಕ್ಯ ತಿಳ್ಕೊಂಡು ದೋಷ ಬಂತಲ್ಲ. ಆದ್ದರಿಂದ ಜೀವನಲ್ಲಿ ಪರಮಾತ್ಮ ಅಂತ ತಿಳ್ಕೊಳ್ಳೋ ತಪ್ಪಲ್ಲ, ಜೀವನೇ ಪರಮಾತ್ಮ ಅಂತ ತಿಳ್ಕೊಳ್ಳೋಕ್ಕಾಗಬಾರ್ದು. ಆದ್ದರಿಂದ ಪತಿಯನ್ನೇ ದೇವರು ಅಂತಾಗಲಿ, ದೇವರನ್ನೇ ಪತಿ ಅಂತ, ಬೇರೆ ಪತಿ ಅಂತ ತಿಳ್ಕೊಂಡ್ರೆ ಏನಾಯ್ತಾಗ? ಬಾಲಶ್ವಿ ಜೊತೆ ಕಾಂಪೀಟ್ ಮಾಡಿದಾಗಾಯ್ತಾಗ ಹೋಗ್ತಾನೆ, ಬಾಲಶ್ವಿ ನಿನ್ನ ಗಂಡ ನನ್ನ ಗಂಡ ಇಬ್ಬರು ಒಂದೇ, ಆ ಥರ ಮಾಡಿ ಏನಾಯ್ತು ಅಲ್ಲಿಗೆ? ಸವತಿಯನ್ನು ಕಂಡಾಗಾಯ್ತು, ಅದನ್ನು ಕಾಣಬಾರ್ದು. ಆದ್ದರಿಂದ ಯಾರ್ಯಾರು ಜಾಂಬವತಿ ಮೊದಲಾದವರು ಕೂಡ ಲಕ್ಷ್ಮೀ ಸನ್ನಿಧಾನ ಹೊಂದಿರೋದಕ್ಕೆ, ಆವೇಶ ಹೊಂದಿರೋದಕ್ಕೆ ಪತಿತ್ವ ಬಂದಿದೆ ಅವರು ತಿಳಿದ ಹೋದರೆ ಬರ್ತಿರಲಿಲ್ಲ. ಅದು ಅದೇ ಹೇಳ್ತೀರಾ, ದೇವ್ ಎಲ್ಲ ಹೇಳಿದ್ ಒಂದೇ ಆಯ್ತಾರೆ. ಈಗ ಗಂಡನ ದೇವರನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಏನಾಯ್ತು ಅಲ್ಲಿಗೆ? ಗಂಡನ ದೇವರನ್ನು ತಿಳ್ಕೋಬೇಕು ಹೇಳಲಿಲ್ಲ, ಗಂಡನಲ್ಲಿ ದೇವರಿದ್ದಾರೆ ತಿಳ್ಕೋಬೇಕು ಅಂತ ಹೇಳಿದ್ರು, ಗಂಡನ ದೇವರನ್ನು ತಿಳ್ಕೊಳ್ಳೋ ಕಾರಣ ಬರಲಿಲ್ಲ. ಈಗ ಹೇಳಬೇಕು, ಗಂಡನ ದೇವರನ್ನು ತಿಳ್ಕೊಳ್ಳೋ ಮಾತಿಗೆ ಗಂಡನಲ್ಲಿ ದೇವರಿದ್ದಾನೆ ತಿಳ್ಕೋಬೇಕು ಅಂತ ಅರ್ಥ. ಅಷ್ಟೇ ಹೊರತು ಈ ರೀತಿ ಮಾಡಾಗಿಲ್ಲ. ವೃತ್ತಿ ಇದೇ ಅರ್ಥ ಮಾಡ್ಕೊಂಡಿದ್ದರಿಂದ ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೆ ಗವಹಿಸ್ತೀವಿ, ಅದಕ್ಕೂ ವ್ಯಾಖ್ಯಾನ ಆಯ್ತು. ಈಗ ಈ ರೀತಿ ಹೇಳಿದ್ರಿಂದ ವಿದ್ಯಾವಿನಯ ಬ್ರಾಹ್ಮಣ ದೇವರನ್ನು ತಿಳ್ಕೊಳಕ್ಕಾಗತ್ತೆ ಆಗೋದಿಲ್ಲ, ಅವನಲ್ಲಿ ದೇವರ ಸನ್ನಿಧಾನ ಇದೆ. ಆ ರೀತಿ ನಾಯಿಯಲ್ಲೂ ದೇವರ ಸನ್ನಿಧಾನ ಇದೆ, ಶುನಿಚೈವ ಶಪಾಕೇಚ, ಆ ರೀತಿ ದೇವರ ಸನ್ನಿಧಾನ ಎಲ್ಲ ಕಡೆಗೂ ಇದೆ. ಎಲ್ಲ ಕಡೆ ದೇವರ ಸನ್ನಿಧಾನ ಇದ್ರೂ ಕೂಡ ದೇವರಿಗೆ ಏನಿಲ್ಲ, ದೋಷ ಇಲ್ಲ. ಉದಾಹರಣೆಗೆ ಎಷ್ಟೋ ಜನ ಪ್ರಾಕೃತ ದೇಹ ಇದ್ದವ್ರಿಗೆ ಏನಾಗುತ್ತೆ, ದೋಷ ಬರುತ್ತ? ಪ್ರಾಕೃತ ದೇಹ ಇಲ್ಲದೆ ಇದ್ದವರಿಗೆ ದೋಷ ಬರೋದಿಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇರುತ್ತೆ, ಯಾವುದೋ ಒಂದು ಇದು ಧಾವಳಿಗಳು ಉಟ್ಕೊಂಡಿರ್ತಾರೆ, ಮೈಲಿ ಪದಾರ್ಥ ಮುಟ್ಟಿದ್ರೆ ದೋಷ ಇಲ್ಲ, ಅರ್ಥ ಆಯ್ತಾ? ಮೈಲಿ ಪದಾರ್ಥ ದೋಷ ಇಲ್ಲ, ಅದೇ ಹತ್ಯೆ ಪೆಟ್ರೋಲ್ ಮಾಡಿದ್ರೆ ದೋಷ. ಅದೇನಾಯ್ತು, ಈಗ ವಸ್ತ್ರ ಅಂದ್ರೆ ದೇಹ ಇದ್ದಾಗೆ, ಒಂದು ವಸ್ತ್ರ ಆದ್ರೆ ದೇಹ ಇದ್ದಾಗೆ. ಸೊ ದಾವಳಿ ಮೊದಲಾದವಳಿಗೆ ಏನಿಲ್ಲ ಅಂತಾಯ್ತು, ಮೈಲಿಗೆ ಇಲ್ಲ. ಅದು ಇದು ಹತ್ತಿ ಬತ್ತೆ ಮೈಲಿಗೆ ಇದೆ. ದೇವ್ರದ್ದು ಎಂಥದ್ದು ಪ್ರಾಕೃತ ಇದೆ, ದಾವಳಿನೂ ಪ್ರಾಕೃತನೇ, ಆಶ್ಚರ್ಯ, ದಾವಳಿನೂ ಪ್ರಾಕೃತ ಇದು ಪ್ರಾಕೃತನೇ, ಅದರಲ್ಲೂ ಸ್ವಲ್ಪ ವಿಶೇಷ ಅಂಶ ಇದೆ. ಅದಕ್ಕೆ ಮೈಲಿಗೆ ಇಲ್ಲ ಅಂದಮೇಲೆ ದೇವರಿಗೆ ಏನಿಲ್ಲ, ಪ್ರಾಕೃತ ದೇಹನೇ ಇಲ್ಲ, ಅದರಿಂದ ದೇವರು ಎಲ್ಲಿದ್ದರೂ ದೇವರಿಗೇನಿಲ್ಲ, ದೋಷ ಇಲ್ಲ, ಅದನ್ನು ತಿಳ್ಕೋಬೇಕಷ್ಟೆ. ವೃತ್ತಿ ಸಂಕರ ಜಾತೀನಾಂ ತತ್ತತ್ಕುಲಕೃತ ಭವೇತ್, ಆ ಚೌರಾಣಾಂ ಅಪಾಪಾನಾಂ ಪಂಚಜಾತಿ ಅವಸಾಯಿನಾಂ. ಮತ್ತಿದು ಸಂಕರ ಜಾತಿಯವರು ಇದ್ದಾರೆ, ಏನೇನು ಹೇಳಿದಾಗಾಯ್ತು, ಬ್ರಾಹ್ಮಣ ಧರ್ಮ, ವರ್ಣಾಶ್ರಮ, ವರ್ಣಧರ್ಮ ಮುಗೀತು, ಸ್ತ್ರೀ ಧರ್ಮನೂ ಮುಗೀತು. ಈಗ ಇನ್ನು ಏನು ಹೇಳಬೇಕೀಗ, ಸಂಕರ ಜಾತಿಯವರು ಇದ್ದಾರೆ. ಸಂಕರ ಜಾತಿ ಅಂದ್ರೇನು? ಈಗ ಮಿಶ್ರ ಜಾತಿಯವರು. ಮಿಶ್ರ ಜಾತಿಯಲ್ಲಿ ಎರಡು ವಿಧ, ಏನಂತ, ಅನುಲೋಮ ಜಾತಿ, ಪ್ರತಿಲೋಮ ಜಾತಿ ಅಂತೆ. ಉತ್ತಮ ಜಾತಿಯ ಪುರುಷನಾಗಿತ್ತು, ಕಡಿಮೆ ಜಾತಿಯ ಸ್ತ್ರೀ ಆಗಿದ್ರೆ ಅದಕ್ಕೇನಂತ ಕರೀತಾರೆ, ಅನುಲೋಮ ಜಾತಿ. ಇದು ಉತ್ತಮ ಜಾತಿಯ ಸ್ತ್ರೀ ಆಗಿದ್ದು ಕಡಿಮೆ ಜಾತಿಯ ಪುರುಷನಾಗಿದ್ರೆ ಪ್ರತಿಲೋಮ ಜಾತಿ ಅಂತ ಹೇಳಿ, ಗೊತ್ತಾಯ್ತಾ? ಅವೆರಡೂ ಒಟ್ಟಾಗಿ ಅವರಿಗೆ ಅಂತ ಕರೀತಾರೆ, ಅನುಲೋಮ ಸಂಕರ ಜಾತಿ, ಪ್ರತಿಲೋಮ ಸಂಕರ ಜಾತಿ ಅಂತ. ಸಂಕರ ಜಾತಿಯಲ್ಲಿ ಎರಡು ಭಾಗ, ತತ್ ಕುಲಕೃತಾ ಭವೇತ್. ಮತ್ತು ಅವ್ರು ಯಾವ ವೃತ್ತಿಯಲ್ಲಿ ಬದುಕಬೇಕು ಅಂತ ಕೇಳಿದರೆ, ತತ್ತತ್ ಕುಲಕೃತಾ ಭವೇತ್, ಅವ್ರ ಒಂದು ವೃತ್ತಿ ಇರುತ್ತದೆ, ವಂಶದ ವೃತ್ತಿ, ಅದನ್ನು ಬಡಿಗೆಯವರು ಇರ್ತಾರೆ, ಅವರ ಒಂದೊಂದು ಲೆಕ್ಕ ಇದೆ. ಆ ಪ್ರಕಾರ ಇದ್ಬಿಟ್ರಾಯ್ತು. ಆದರೆ ಅಚೌರಾಣಾಂ ಅಪಾಪಾನಾಂ ಅಂತ್ಯಜಾತಿ ಅವಸಾಯಿನಾಂ, ಆದರೆ ಅವ್ರು ಏನಾಗಿರ್ಬೇಕು, ಅದು ಕಳತರ ಗಿಳತರ ಮಾಡಾಗಿಲ್ಲ, ಮತ್ತು ಪಾಪಕಾರ್ಯಗಳನ್ನು ಮಾಡಾಗಿಲ್ಲ. ಅಂತ್ಯಜಾತಿಯಲ್ಲಿ ಇದ್ದರೂ ಕೂಡ ಅವರಿಗೆಲ್ಲ ಕೂಡ ಮಿನಿಮಮ್ ಧರ್ಮಗಳು ಎಲ್ಲರಿಗೂ ಕಾಮನ್ನೇ ಅದು. ಮತ್ತು ಎಲ್ಲರಿಗೂ ಜೈಲಲ್ಲೂ ಡಿಸಿಪ್ಲೈನ್ ಮೇಂಟೈನ್ ಮಾಡಬೇಕು, ಗೊತ್ತಾಯ್ತಾ? ಜೈಲಿಗೆ ಅದಕ್ಕೆ ಹೋಗಿರ್ತಾರೆ, ಅವರು ತಪ್ಪು ಮಾಡೇ ಹೋಗಿರ್ತಾರೆ, ಸ್ಟಿಲ್ ಅಲ್ಲೇ ಫಾಲೋ ಮಾಡಬೇಕು. ಮತ್ತೆ ಅವರು ಬೆಲ್ಲ ಹೊಡೆದಾಗ ಊಟಕ್ಕೆ ಹೋಗ್ಬೇಕು, ಇದ್ರ ಮೇಲೆ ಕೆಲಸ ಮಾಡಲೇಬೇಕು, ಟೈಮಿಂಗ್ ಸಾಲ ಮಾಡಬೇಕು, ಅಲ್ಲೂ ಕೂಡ ಅಷ್ಟೇ. ಅದು ಜೈಲಿಗೆ ಗೊತ್ತಾಗ ಪಾಪ ನಿಂತ ಥರ ಅದೇ ಟೈಮ್ ಇಲ್ಲಿ ಪಾಲನೆ ಮಾಡಿ ಜೈಲಿಗೆ ಹೋಗ್ತಿದ್ದಿಲ್ಲ ಫಸ್ಟ್. ಅವರು ಜೈಲಿಗೆ ಹೋದ್ಮೇಲೆ ನರಕದಲ್ಲೂ ನಿಯಮಗಳು ಉಂಟು, ಇಲ್ಲವರು ಇನ್ನೂ ದೊಡ್ಡ ನರಕಕ್ಕೆ ಹಾಕ್ತಾರೆ ಆಮೇಲೆ, ನರಕದಲ್ಲೂ ಅದೇ ರೀತಿ ನಿಯಮ ಪಾಲನೆ ಮಾಡಬೇಕು. ಆದ್ರಿಂದ ಶೂದ್ರ ಜಾತರು, ಅಂತ್ಯಜಾತಿ, ಸಂಕರ ಜಾತಿಯವರು ಕೂಡ ಅವ್ರಿಗೇನು ಸಾಧನೆ ಅವಕಾಶ ಇದೆ, ಇದು ಬಹಳ ಇಂಪಾರ್ಟೆಂಟ್. ಅವ್ರನ್ನ ತೆಗೆದುಹಾಕ್ಲಿಲ್ಲ, ಏನ್ ಮಾಡ್ಬೇಕು, ಅವರು ತಮ್ಮ ತಮ್ಮ ವೃತ್ತಿ ಮಾಡ್ಕೊಂಡಿರ್ಬೇಕು. ಬಟ್ ಬಹಳ ಮುಖ್ಯ ಏನ್ ಮಾಡ್ಬೇಕು, ಅವರು ದೇವರಲ್ಲಿ ಸರ್ವೋತ್ತಮ ತವೆಲ್ಲ ಈಗ ನಾನು ಎಲ್ಲರಿಗೂ ಕಾಮನ್ ಮತ್ತೆ ಹೇಳ್ಬಿಟ್ರಲ್ಲ, ಐದು ವರ್ಣದ್ರೆ ನಾಲ್ಕು ವರ್ಣದವ್ರಿಗೆ ಕಾಮನ್ ಅಲ್ಲ ಅವು, ಎಲ್ಲರಿಗೂ ಕಾಮನ್, ಎಂಥ ಪರಮಭ್ರಷ್ಟರಿಗೂ ಕೂಡ ಅವು ಕಾಮನ್. ಇನ್ನು ಒಳ್ಳೇದಾಗ ಚಾನ್ಸ್ ಇದೆ, ಇನ್ನು ಫಾಲೋ ಮಾಡಿಬಿಟ್ರೆ ಏನಾಗ್ತಾರೆ ಅವರು, ಇನ್ನು ಮತ್ತೆ ಒಳ್ಳೇದಾಗಬಹುದು ಮುಂದೆ. ಇದು ಇದು ಓಪನ್ ಆಗಿ ಕೊಟ್ಟಿರುತ್ತೆ, ಅರ್ಥ ಮಾಡ್ಕೊಂಡ್ಬಿಟ್ರೆ ಬಿರಿಯನ್ ತಿಳ್ಕೊಂಡ್ಬಿಟ್ರೆಲ್ಲ ಕೂಡ ಶೂದ್ರ ಮೋಕ್ಷ ಎಲ್ಲ ಅಂತಾರೆ, ಮಧ್ವಾಚಾರ್ಯ ಎರಡೋ ತಲೆ ಎರಟೆ ಹೊಡಿತಾರೆ, ಅವೆಲ್ಲ ಸುಳ್ಳು. ಸರಿಯಾಗಿ ಬದುಕಿದ್ರೆ ಎಂಥವರಿಗೂ ಮೋಕ್ಷ ಇದೆ, ತಪ್ಪಾಗಿ ಬದುಕಿದ್ರೆ ಬ್ರಾಹ್ಮಣನಿಗೂ ಮೋಕ್ಷ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ಇದು ಅರ್ಥ ಮಾಡ್ಕೊಳೋದು ಏನು ತಿಳ್ಕೊಂಡ್ಬಿಡು ಅಂತ ಆಚಾರ್ಯ ಬ್ರಾಹ್ಮಣರ ಬಗ್ಗೆ ಎತ್ತಿಕಟ್ಟಿದ್ರು. ಅವ್ರು ಏನು ಮಾಡಿದ್ರು, ಬಾರ ಕೋನ್ ಮಾಫ್ ಅಂತಾರೆ ಆ ಕಡೆಗೆ, ಧಾರವಾಡ ಕಡೆ 12 ಕೊಲೆ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಆ ಥರ ತಿಳ್ಕೊಂಬಿಟ್ರು ಬ್ರಾಹ್ಮಣ. ಇವರು ಏನು ಒಳ್ಳೆಯವರಾದರೂ ಪರವಾಗಿ ಹೋಪ್ಲೆಸ್ ಅಂತ ತಿಳ್ಕೊಂಬಿಟ್ರು ಅಂತ ಹಾಗೆ ಹೇಳೇ ಇಲ್ಲ, ಭಾಗವತರು ಹೇಳಿಲ್ಲ, ಆಚಾರ್ಯ ಹೇಳಿಲ್ಲ, ಯಾರು ಹೇಳಿಲ್ಲ. ಸುಮ್ಮನೆ ಏನು ಮಾಡಿ ಜನರ ಭಾವನೆ ಕೆಟ್ಟ ಮನಸ್ಸು ಕೆಟ್ಟ ಭಾವನೆ ಹುಟ್ಟಿಸಿಬಿಟ್ಟು ದ್ವೇಷ ಬಣ ಮಾಡ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಆ ಪಾಪ ಬಂದಾಯ್ತು, ಈಗ ಪಾಪಕ್ಕೆ ಅವ್ರು ಜವಾಬ್ದಾರರಾಗಲಿಲ್ಲ, ಯಾಕೆ ತಂದೆ ತಾಯಿ ಮಾಡಿದ ತಪ್ಪಿಗೆ ಮಗು ಜವಾಬ್ದಾರರಾಗಲಿಲ್ಲ. ಈಗ ಇವ್ರು ಉದ್ಧಾರ ಆಗ್ಬೇಕೀಗ, ಗೊತ್ತಾನೆ ಉದ್ಧಾರ ಆಗ್ಬೇಕೀಗ, ಉದ್ಧಾರ ಆಗ್ಬೇಕಾರೆ ಏನ್ ಮಾಡ್ಬೇಕೀಗ, ಈ ರೀತಿ ಬದುಕಿದ್ರೆ ಉದ್ಧಾರ ಮುಂದೆ ಒಳ್ಳೆ ಜಾತಿಯಲ್ಲಿ ಹುಡ್ತಾನೆ, ಸರಿ ಹೋಗ್ಬಿಡ್ತದೆ. ಈ ಮಾಡಿದ ಕಾಂಬಿನೇಷನ್ ಬಂದ್ಬಿಡುತ್ತೆ. ಈ ರೀತಿ ಹುಟ್ಟೋದಕ್ಕೆ ಯಾವುದೋ ಒಂದೇ ಅನ್ನೋದು ಕಾರಣ, ಈ ಪಾಪ ಮಾಡಿಲ್ಲದೆ ಇರ್ಬೋದು ಅವನು, ಯಾವುದೇ ಒಂದು ಪಾಪ ಇದೆ, ಒಂದು ಕರೆಕ್ಷನ್ಗೆ ಚಾನ್ಸ್ ಇದೆ. ಅರ್ಥ ಆಯ್ತಾ? ಈಗ ಕರೆಕ್ಷನ್ಗೆ ಚಾನ್ಸ್ ಇದೆ, ಮಾಡ್ಕೊಳ್ಳೋಕೆ ಇದ್ಬಿಟ್ರೆ ಸಾಕು. ಅದು ಅರ್ಥ ಮಾಡ್ಕೊಂಡಿದ್ದರಿಂದ ಪಾಪ ಮಾಡಬಾರದು ಫಸ್ಟ್ ಮುದೋಯ್ತು. ರಾಜಾವಳ ಅಷ್ಟು ಪಾಪ ಮಾಡಿದೆ, ಪ್ರಾಶ್ಚಿತ್ಯಕ್ಕೆ ಅವಕಾಶ ಇತ್ತೋ ಇಲ್ವೋ, ಆ ರೀತಿಯಾಗಿ ಅಕಸ್ಮಾತ್ ಪಾಪ ನಡೆದರೆ ಅಂತ ಅರ್ಥ. ಅಕಸ್ಮಾತ್ ಪಾಪ ನಡೆದರೆ ಒಳ್ಳೆಯವನಾಗಲಿಕ್ಕೆ ಇನ್ನೂ ಚಾನ್ಸ್ ಇದೆ. ಪ್ರಾಯ ಸ್ವಭಾವ ವಿಹಿತೋ ಋಣಾಂ ಧರ್ಮೋ ಯುಗೇ ಯುಗೇ ಪ್ರಾಯ ವೇದ ದುರ್ಭಿಸ್ಮೃತೋ ರಾಜನ್ ಪ್ರೇತ್ಯಚೇ ಹಶ ಶರ್ಮ ಕೃತ್. ಪ್ರಾಯ ಸ್ವಭಾವ ವಿಹಿತ ಋಣಾಂ ಧರ್ಮ ಯುಗೇ ಯುಗೇ. ಇಷ್ಟೊತ್ತು ಹೇಳಿದ್ದೇನು ಹೇಳಿದ್ ನಾವೀಗ, ಸ್ವಭಾವಕ್ಕೆ ತಕ್ಕಂತೆ ಆ ಯುಗದಲ್ಲಿರೋ ಧರ್ಮ ಹೇಳ್ಬಿಟ್ಟಿದ್ದೆ. ನ್ಯಾಚುರಲ್ ಇರತಕ್ಕಂಥದ್ದು, ಬ್ರಾಹ್ಮಣ ಅಂದ್ರೆ ನ್ಯಾಚುರಲ್ ಆಗಿದ್ದೇ ಇರ್ತಾರೆ. ಬ್ರಾಹ್ಮಣ ಸಂಧ್ಯಾವನ ಬರುತ್ತಾ ಅಂತ ಕೇಳಿದ್ರೆ ಏನರ್ಥ? ಏನಾಗಿರ್ಬೇಕು ಅವನು? ಬರಲೇಬೇಕು. ಕೆಲವಿಗೆ ಕ್ಷತ್ರಿ ಯುದ್ಧ ಬರುತ್ತಾ ಅಂತ ಕೇಳಿದ್ರೆ ಯುದ್ಧ ಮಾಡಲಿಕ್ಕೆ ಬರಲೇಬೇಕು ಅವನಿಗೆ. ಆ ರೀತಿ ಪೊಲೀಸರಿಗೆ ಕೆಲವು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಥರ ಸಹಜವಾಗಿರುತ್ತಂತೆ. ಎಲ್ಲ ಯುಗದಲ್ಲೂ ಕೂಡ ಬ್ರಾಹ್ಮಣ ಸ್ವಭಾವತ ಬ್ರಾಹ್ಮಣನಾಗಿದ್ದರೆ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೆ ಅಂತ ಕೂಡ ನ್ಯಾಚುರಲಿ ಬರಲೇಬೇಕು ಅವನಿಗೆ. ವೇದ ದುರ್ಭಿ ಸ್ಮೃತೋ ರಾಜನ್, ವೇದ ದ್ರಷ್ಟಾರ ಮುನಿಗಳು ಈ ಮಾತನ್ನು ಹೇಳ್ತಾರೆ. ಪ್ರೇತ್ಯಚೇ ಹೆಚ್ಚ ಶರ್ಮಕರು, ಇದರ ಉಪಯೋಗ ಏನಂದ್ರೆ, ಈ ಶರ್ಮ ಅಂದ್ರೆ ಸುಖ, ಇಲ್ಲೂ ಸುಖವಾಗಿರ್ತಾರೆ, ಸತ್ಮೇಲೂ ಸುಖವಾಗಿರ್ತಾರೆ, ಇಹಲೋಕದಲ್ಲೂ ಸುಖ, ಪರಲೋಕದಲ್ಲೂ ಸುಖ. ಅವರವರ ಧರ್ಮಾಚರಣೆ ಅವ್ರು ಮಾಡ್ಕೊಂಡಿದ್ರೆ ಎಲ್ಲರಿಗೂ ಭಾರಿ ಅನುಕೂಲ ಆಗುತ್ತೆ. ವೃತ್ಯಾ ಸ್ವಭಾವ ಕೃತಯ ವರ್ತಮಾನ ಸ್ವಕರ್ಮಣಿ ಹಿತ್ವಾ ಸ್ವಭಾವಜಂ ಕರ್ಮ ಶನೇ ನಿರ್ಗುಣತಾಮಿಯಾತ್. ಅದಕ್ಕೇನು ಮಾಡಬೇಕು? ವೃತ್ಯಾ ಸ್ವಭಾವ ಕೃತಯ ವರ್ತಮಾನ ಸ್ವಕರ್ಮಣಿ, ಆ ಸ್ವಭಾವಕ್ಕೆ ವಿಹಿತವಾದ, ಆಯಾ ವರ್ಣಕ್ಕೆ ವಿಹಿತವಾದಂತಹ ವೃತ್ತಿಯಿಂದ ಬದುಕ್ತಕ್ಕಂಥ ಸ್ವಕರ್ಮಣಿ ವರ್ತಮಾನ, ತನಗೆ ವಿಹಿತವಾದ ವರ್ಣಾಶ್ರಮ ಕರ್ಮಗಳಲ್ಲಿ ಅವನು ನಡ್ಕೊಂಡಿರ್ತಾನೆ. ಹಿತ್ವಾ ಸರಿಯಾಗಿರ್ತಾನ ಅವನು, ಆದರೆ ಹಿತ್ವಾ ಸ್ವಭಾವಜಂ ಕರ್ಮ ಶನೇ ನಿರ್ಗುಣತಾಮಿಯ, ತನ್ನ ಸ್ವರೂಪಕ್ಕೆ ಆ ಜಾತಿಗೆ ತಕ್ಕಂಥ ಕರ್ಮಾಚರಣೆ ಮಾಡದೆ ಹೋದರೆ ಏನಾಗ್ತಾನೆ? ನಿರ್ಗುಣ ಆಗಿಬಿಡ್ತಾನೆ, ದೋಷಿ ಆಗ್ತಾನೆ. ಇಲ್ಲಿ ನಿರ್ಗುಣ ಅಂದರೆ ದೋಷಿ ಅಂತ ಅರ್ಥ, ನಿಧಾನವಾಗಿ ಕೆಟ್ಟು ಹೋಗಿಬಿಡ್ತಾನೆ. ಮತ್ತು ಒಳ್ಳೆ ಅರ್ಥ ಮಾಡಬೇಕಾದ್ರೆ ಇದರಿಂದ ಮಾಡೋದ್ರಿಂದ ಏನಾಯ್ತಾಗ, ಅದರಲ್ಲಿ ಏನು ದೋಷಗಳಿರುತ್ತಾರೆ, ದೋಷ ಕಳ್ಕೊಂಡ್ಬಿಡ್ತಾರೆ. ವರ್ಣಾಶ್ರಮ ಧರ್ಮಗಳಲ್ಲಿ ದೋಷಗಳಿದ್ರೆ ಸರಿಯಾದ ಕೃಷ್ಣಾರ್ಪಣ ಬುದ್ಧಿಯಿಂದ ಒಪ್ಪಿಸಿಬಿಟ್ರೆ ದೋಷ ಹೋಗಿಬಿಟ್ಟು ನಿರ್ಗುಣತಾ ಮೋಕ್ಷಮೇ, ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ಇಲ್ಲದೆ ಹೋದರೆ ಹಾಳಾಗಿ ಹೋಗ್ತಾನೆ, ನಿಧಾನವಾಗಿ ಉದ್ಧಾರವಾಗ್ತಾ ನಿಧಾನವಾಗಿ ಹಾಳವಾಗಿ ಬಿಡ್ತಾನೆ. ಅದರಿಂದಾಗಿನೆ ಪ್ರತಿಯೊಬ್ಬರು ಕೂಡ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ ಅಂತ ಹೇಳಿದಾಗ ಆಗಿರಬೇಕು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ನಾನು ತನ್ನ ಕರ್ಮ ಯಾವುದು ಅಂತ ತಿಳ್ಕೋಬೇಕು ಫಸ್ಟು. ಸರಿಯಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಆಗ ಅವನಿಗೆ ಖಂಡಿತ ಮೋಕ್ಷ ಆಗುತ್ತೆ, ಇಲ್ಲ ಹೋದರೆ ಆಗ ಸಂಭವ ಇಲ್ಲೇ ಇಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟು. ಉಷ್ಯಮಾನಂ ಪುಹು ಕ್ಷೇತ್ರಂ ಸ್ವಯಂ ನಿರ್ವೀರ್ಯತಾಮಿಯಾತ್ ನ ಕಲ್ಪತೆ ಪುನಃ ಸೌತ್ಯೈ ಉಕ್ತಂ ಬೀಜಂಚ ನಶ್ಯತಿ. ಉಪ್ಯಮಾನಂ ಮುಹು ಕ್ಷೇತ್ರಂ ಸ್ವಯಂ ನಿರ್ವೀರ್ಯತಾಮಿಯ. ಮತ್ತೆ ಹೇಳ್ತಾರೆ ಈ ರೀತಿ ಅವನು ಆಮೇಲೆ ಕರ್ಮಾಚರಣೆ ಮಾಡ್ತಾನಲ್ಲ, ಅದೇನು ಕೆಲಸ ಅವನಿಗೆ ಗಟ್ಟಿ ಆಗೋದೇ ಇಲ್ಲ. ಹೇಗಾಗುತ್ತೆ ಅಂದರೆ, ನ ಕಲ್ಪತೆ ಪುನಃ ಸೂತ್ಯೈ ಉಕ್ತಂ ಬೀಜಂಚ ನಶ್ಯತಿ. ಸಾಮಾನ್ಯ ಬಿತ್ತಿದ ಬೀಜ ಏನಾಗಬೇಕು? ಬೆಳಿಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಬೀಜ ಬಿತ್ತಿದ ಕರ್ಮಾಚರಣೆ ಮಾಡಿದ್ರೆ ಏನಾದ್ರು ಬೀಜ ಬಿತ್ತಿದ ಹಾಗೆ, ಬಟ್ ಏನಾಗೋದಿಲ್ಲ ಅದು, ಆಗಾಮಿ ಲೇಪ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಅವನಿಗೇನಾಗೋದಿಲ್ಲ, ಅದರಿಂದ ಅರ್ಥ ಆಯ್ತಾ? ಆಗಾಮಿಗೆ ಲೇಪ ಇಲ್ಲ. ಈ ಹೊಟ್ಟು ಬತ್ತದೊಟ್ಟು ಹುಟ್ಟುತ್ತಾರೆ ಇದ್ರು ಕೂಡ ಯಾವಾಗ ಅದ್ರೆ ಮೇಲಿಂದ ಹೊಟ್ಟು ತೆಗೆದು ಹಾಕಿಬಿಡ್ತಾನೆ, ಅದು ಹಾಕಿದ್ರು ಕೂಡ ನೀರು ಹಾಕಿ ಬಣ್ಣ ಏನು ಮಾಡಿದ್ರು ಏನು ಮಾಡಿ ಬೆಳೆಯೋದೇ ಇಲ್ಲ. ಅದು ಅಪರೋಕ್ಷ ಜ್ಞಾನಿಗೆ ಏನಿಲ್ಲ, ಏನೇ ಕರ್ಮ ಮಾಡಿದ್ರು ಕೂಡ ಲೇಪ ಇರೋದಿಲ್ಲ. ಈ ರೀತಿ ಬದುಕಿ ಹಂತ ತಲುಪಿದ ಮೇಲೆ ಅವೆಲ್ಲದನ್ನು ಮೀರಿದ್ದು ಬಿಡ್ತಾನೆ. ಏವಂ ಕಾಮಾಶಯಂ ಚಿತ್ತಂ ಕಾಮಾನಾಮತಿಸೇವಯ ವಿರಜ್ಜೇತ ಯಥಾ ರಾಜನ್ ನಾಗ್ನಿವತ್ ಕಾಮ ಬಿಂದು. ಏವಂ ಕಾಮಾಶಯಂ ಚಿತ್ತಂ, ಹೀಗೆ ಕಾಮಕ್ಕೆ ಆಶೆಯ ನೆಲೆ, ಕಾಮಕ್ಕೆ ನೆಲೆಯಾದ ಮನೆಯ ಚಿತ್ತವನ್ನ ಕಾಮಾನ ಮತಿಸೇವೆಯ ವಿರಜ್ಜೇತ. ಅದಕ್ಕೇನೆ ಅತಿಯಾಗಿ ವಿಷಯ ಸೇವನೆ ಮಾಡಕ್ಕೆ ಹೋಗ್ಬಾರ್ದು. ಇವತ್ತು ಆಹಾರ ಬೇಕು ಕರೆಕ್ಟೇ, ಹೆಚ್ಚಿಸಿದ್ರೆ ತಪ್ಪಾಯ್ತ. ಆಹಾರ ಯಾತಕ್ಕೆ ಬೇಕು? ಶರೀರ ದೇಹ ಯಾತ್ರೆಗೆ ಬೇಕು, ಅದು ತಪ್ಪಲ್ಲ. ಆದ್ರೆ ರುಚಿಯಂತ ಜಾಸ್ತಿ ತಗೊಂಡ್ಬಿಟ್ರೆ ಅಂದ್ರೆ ತಪ್ಪೇ ಅದು. ಯಾವುದೇ ಪದಾರ್ಥ ಕೂಡ ಎಷ್ಟೇ ರುಚಿಯಾದ ಪದಾರ್ಥ ಇದ್ರು ಕೂಡ ತಿನ್ನೋದಕ್ಕೆ ಏನ್ ಮಾಡ್ಬೇಕದನ್ನ ಲಿಮಿಟ್ ಮಾಡಿ. ಕರೆಯುತ್ತೆ ಹುಚ್ಚ ಮಾಡಿ ತಿಂದ್ಬಿಡೋ, ಎರಡು ಮೂರು ದಿವಸ ಬ್ಯಾಡ್ ರೀಡರ್ನ ಆಮೇಲೆ ಅದೆಲ್ಲ ಮಾಡಬಾರ್ದು. ಆ ಕಾಲಕ್ಕೆ ಮತ್ತೆ ಆಗಿರ್ಬೇಕು ಅಂತ ಕೇಳಿದ್ರೆ ಸಾಯಂಕಾಲ ಮತ್ತೆ ನಾರ್ಮಲ್ ಆಗಿ ಹುಟ್ಟುತ್ತ ಒಳಗಿರ್ಬೇಕು. ಆಯಾ ಕಾಲಕ್ಕೆ ಹುಟ್ಟುತ್ತ ಒಳಗಿರೋ ಪ್ರಾಬ್ಲಮ್ ಬರೋದೇ ಇಲ್ಲ. ಅದು ಜೀರ್ಣಶಕ್ತಿ ಇದೆ ಅಂತ ಅರ್ಥ. ಎಲ್ಲೋದ್ರೂ ಇಲ್ಲ, ಅತಿಯಾಗಿ ತಿಂದ್ಬಿಟ್ಟು ಎಷ್ಟೋ ಜನ ಅದಕ್ಕೆ ಒದ್ದಾಡ್ತಿರ್ತಾರೆ. ಜೀರ್ಣಶಕ್ತಿ ಇಲ್ಲ ತಗೊಂಡು ಬೈತಾರೆ ಅವ್ರು, ಬುದ್ಧಿ ಇಲ್ಲ ಆಸೆ ಬುರುಕ ತಿಂದ್ಬಿಟ್ಟ ಅಂತ ಹೇಳಿದ. ಆದ್ರೆ ಆ ರೀತಿ ಮಾಡಬಾರ್ದು ಅಂತ ಹೇಳಿದ. ಏನಂತ ಹೇಳಿದ್ರು, ಕಾಮಾನ ಮತಿಸೇವೆಯ ನಿವರಜ್ಜೇತ. ಕಾಮ್ಯಗಳು ಅಂದ್ರೆ ವಿಷಯಗಳು, ವಿಷಯಗಳು ಯಾವುದೇ ಆಗಿರ್ಬೋದು ಅತಿಸೇವನೆಯಿಂದ ಮಾಡಕ್ಕೆ ಹೋಗ್ಬಾರ್ದು. ಯಥಾ ರಾಜನ್ ನಾ ಅದಕ್ಕೆ ಕಂಪ್ಯೂಟರ್ ಮಾಡೋರು ಏನಂತ ಹೇಳ್ತಾರೆ, ಮತ್ತೆ ಮತ್ತೆ ಎಷ್ಟು ತಗೊಳ್ಳಿ, ಎಷ್ಟು ಕಂಟಿನ್ಯೂಸ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದರಿಂದ ಕಣ್ಣು ಬ್ರೇನು ಎಲ್ಲ ಎಫೆಕ್ಟ್ ಆಗ್ಬೋದು ಅಂತ ಹೇಗೆ ಹೇಳ್ತಾರೋ ಅತಿ ಸೇವನೆ ಸರಿಯಲ್ಲ. ಯಥಾ ರಾಜನ್ ನಾಗ್ನಿವತ್ ಕಾಮಬಿಂಧುವಿಹಿ, ನಾ ಅಗ್ನಿವತ್ ಕಾಮಬಿಂಧುವಿಹಿ. ಹೇಗಿರಬೇಕು ಅಂದ್ರೆ ಅವೆಲ್ಲ ಕಾಮಬಿಂದುಗಳು ಅಗ್ನಿ ಇದ್ದ ಹಾಗಿರಬೇಕು. ಹೆಚ್ಚು ತಗೊಂಡು ಸುಟ್ಟುಬಿಡುತ್ತೆ. ನಾವು ಬೆಂಕಿಯನ್ನು ಉಪಯೋಗಿಸ್ತೇವೆ, ಮುಟ್ಟದೆ ಹೇಗೆ ಉಪಯೋಗಿಸ್ತೇವಲ್ಲ ಆ ಥರ ಕಾಮನೆಗಳಿಗೆ ವಶವಾಗದಂತೆ ಉಪಯೋಗಿಸ್ಬೇಕೆ ಹೊರತು ಯಾವಾಗ ವಶವಾಗಿ ಉಪಯೋಗಿಸ್ತಕ್ಕೆ ಹೋಗಬಾರ್ದು. ಅಥವಾ ಕಾಮಬಿಂಧುವಿ ನಾ ಅಗ್ನಿವತ್, ನಾ ಅಗ್ನಿವತ್ ಕಾಮಬಿಂಧುವಿ, ಕಾಮಗಳಂತಕ್ಕಂಥದ್ದು ಬಿಂದು ನೀರಿನ ಹನಿ ಇದ್ದಾಗಿ ಅದು ಸರಿಯಾಗಿ ಉಪಯೋಗಿಸಿದರೆ ಸರಿ, ಹೆಚ್ಚಾಕಿದರೆ ಹಾರಿ ಹೋಗುತ್ತೆ. ಆದರೆ ಕಡಿಮೆ ಹಾಕಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ, ಅದರಿಂದಾಗಿನೆ ಎಫೆಕ್ಟ್ ಲೆಸ್ ಆಗುತ್ತೆ. ಅಂದರೆ ಕಡಿಮೆ ಸ್ವಲ್ಪ ನೀರನ್ನು ಬೆಂಕಿ ಮೇಲೆ ಹಾಕಿದರೆ ಹೇಗೆ ಬೆಂಕಿ ಆರೋದಿಲ್ವೋ ಅದೇ ರೀತಿ ನಮ್ಮ ಜ್ಞಾನನ ಹಿತವಿತವಾದ ಕಾಮ ಅನುಭವ ಮಾಡೋದು ಏನಾಗುತ್ತೆ, ಜ್ಞಾನಕ್ಕೆ ತೊಂದರೆ ಬರೋದಿಲ್ಲ. ಹೆಚ್ಚು ನೀರು ಹಾಕಿಬಿಟ್ಟಾಗ ಆರೋಗ್ಯ ಬಿಡುತ್ತೆ. ಅದಕ್ಕೆ ಅತಿ ಹೆಚ್ಚು ಹೋಗಕ್ಕೊಳಗಾದ ಮನುಷ್ಯ ಜ್ಞಾನ ಕಳ್ಕೊಂಡ್ಬಿಡ್ತಾನೆ. ಯಸ್ಯ ಎಲ್ಲ ಕ್ಷಣಂ ಪ್ರೋಕ್ತಂ ಪುಂಸೋವರ್ಣಾದಿ ವ್ಯಂಜಕಂ ಯದ್ಯನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಇದು ಆಚಾರ್ಯ ಅದನ್ನು ಹೇಳಿದಲ್ಲ ಮೊನ್ನೆ ಗೀತಾ ತಾತ್ಪರ್ಯದಲ್ಲಿ, ಅದೊಂದು ಮಾತನ್ನು ಹೇಳಿಬಿಡ್ತಾರೆ. ಯಸ್ಯ ಎಲ್ಲ ಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾದಿ ವ್ಯಂಜಕಂ. ಒಬ್ಬ ಪುರುಷನಿಗೆ ಈ ವರ್ಣ ಅಂತ ಹೇಳಬೇಕಾದ್ರೆ ಈ ಗುಣಗಳು ಅಂತ ಏನು ಹೇಳಿದ್ದೇವಲ್ಲ, ಯದಿ ಅನ್ಯತ್ರಾಪಿ ದೃಶ್ಯೇತ, ಬ್ರಾಹ್ಮಣರಿಗೆ ಇರುತ್ತೆ ಅಂತ ಹೇಳಿಬಿಟ್ರು. ಶೂದ್ರನಲ್ಲಿ ಎಲ್ಲ ಗುಣಗಳು ಕಾಣ್ತಾ ಇದೆ. ಬ್ರಾಹ್ಮಣರಿಗೆ ಏನೇನು ಇರಬೇಕಾಗುತ್ತೆ ಯಾರಲ್ಲಿದೆ, ಶೂದ್ರನಲ್ಲಿದೆ. ಏನಂತ ಕಾಣಬೇಕಾ ದೃಶ್ಯ ತತ್ತೇನೈವ ಆಗ ಬ್ರಾಹ್ಮಣ ಅಂತಲೇ ಕರಿಬೇಕು ಅವನು. ಬಟ್ ಜಾತಿಯಲ್ಲಲ್ಲ, ಯೋಗ ಕೂಡ ಸ್ವರೂಪ ಯೋಗ್ಯತೆಯಲ್ಲಿ ಏನಾಗಿದ್ದಾರೋ ಅವನು ಬ್ರಾಹ್ಮಣ ಅಂತಾನೇ ಅರ್ಥ. ಅಪ್ಪಿತಪ್ಪಿ ಏನಾಗಿ ಹುಟ್ಟಿದ್ದಾನೋ ಅವನು, ಕನಕದಾಸರಂಥವ್ರು ಆಗಿ ಉಪ್ಪಿದ್ದಾಗಿ ಮೂಲತಃ ಸ್ವರೂಪತ ಬ್ರಾಹ್ಮಣರು ಅಂತಾನೆ ಅರ್ಥ. ಇನ್ನು ಬ್ರಾಹ್ಮಣ ಇದ್ದಂತೆ ಎಂಥ ಗುಣಗಳು ಕಾಣುತ್ತವರಲ್ಲಿ, ಎಂಥ ಗುಣಗಳು, ಬರೀ ಶೂದ್ರ ಗುಣಗಳು. ಏನಂತ ಕರಿಬೇಕು, ಕರಿ ಬೈಬೇಕು ಶೋಪಚ ಅಂತ ಬೈದೇ ಬೈತಾರಲ್ಲ ಆ ಥರ. ಶೋಪಚ ಇವನು ಸ್ನಾನ ಕೂಡ ಮಾಡಲಿಲ್ಲ ಅಂತಾರಲ್ಲ ಆ ಟೈಪ್ ಸ್ವರೂಪನೇ ಅಂತದ್ದು ಅವರಿಗೆ. ಅವ್ರು ಅಷ್ಟು ಕಷ್ಟಪಟ್ಟು ಸ್ನಾನ ಮಾಡಿಸಿದ್ರು ಕೂಡ ಒಂದು ನಿಮಿಷಕ್ಕೆ ಅಲ್ಲಿ ಬಟ್ಟೆ ಬೇರೆ ಹಳೆ ಬಟ್ಟೆ ಹಾಕೊಂಡ್ಬಿಡ್ತಾರೆ ಮತ್ತೆ ಬಿಡೋದಿಲ್ಲ ಅವ್ರು. ಅದನ್ನು ಉಪಯೋಗಿಸಿದ ಬಟ್ಟೆ ಉಪಯೋಗಿಸಿದ್ರೆ ಏನಾಯ್ತು ಅಲ್ಲಿಗೆ, ಇದು ಸ್ನಾನ ಮಾಡಿದ್ದು ವೇಸ್ಟ್. ಅದೆಲ್ಲ ಕೂಡ ಅದಕ್ಕೆ ಪ್ರತಿನಿತ್ಯದಲ್ಲೂ ವಸ್ತ್ರಾಂತರ ಮಾಡ್ತಾನೆ ಇರಬೇಕು. ಉಪಯೋಗಿಸಿ ಹಿಂದೆ ಉಪಯೋಗಿಸಿದ ಬಟ್ಟೆ ಮತ್ತೆ ಉಪಯೋಗಿಸಿಬಿಟ್ಟು ಏನಾಗುತ್ತದೆ, ಮೈಲಿಗೆ ಇದ್ದ ಹಾಗೆ ಲೆಕ್ಕ. ಅವನ ಸ್ವಭಾವ ಅಂತದ್ದು, ಏನು ಮಾಡಿದರೂ ಕೂಡ ಅವನು ಬಿಡೋದಿಲ್ಲ, ಅವನ ಸ್ವರೂಪದಲ್ಲಿ ಹಾಗಿದ್ದಾನೆ ಅಂತ ಅರ್ಥ. ಇವತ್ತು ಅದು ಕಾಬನ್ ಆಗಿಬಿಟ್ಟೆ ಇತ್ತೀಚೆಗೆ. ಎಂತೆಂಥ ಉತ್ಸವ ಇದು, ಹಿಂದಿನ ಮದುವೆ ಹಸಿಮಣಿಯನ್ನು ಕೊಡಬೇಕಾದ್ರೂ ಕೂಡ ಕನಿಷ್ಠ ಪಕ್ಷ ಒಂದು 45 ವರ್ಷ ಕೆಳಗೆ ಸ್ನಾನ ಸಂಧಾನ ಬಿಟ್ಟವನು ಕೂಡ ಮುಂಜಿ ಮದುವೆ ಇತ್ಯಾದಿ ಕಾಲಕ್ಕೆ ಪಟ್ಟೆ ಬಡಿಗಳನ್ನು ಕೊಡ್ತಿದ್ರು. ಯಾವುದೋ ಹೋಗಿಬಿಟ್ಟಿದೆ, ಯಾವುದೋ ಹಿಂಗೆ ಬಣ್ಣ ಬಿಟ್ಟರೆ ಬಂದ್ಬಿಡ್ತಾರೆ ಆತ. ಪೂರ್ವಜರು ಅಡ್ಜಸ್ಟ್ ಆಗಿಬಿಟ್ಟಾರೆ, ಅದಕ್ಕೆ ಹೇಳೋದೇ ಇಲ್ಲ. ಯಾಕೆ ಬಂದರು ಕೂಡು ಕೂಡು ಅಂದ್ಬಿಡ್ತಾರೆ ಅಷ್ಟೇ ಮುಂದೆ. ಅದು ಮಾಡ್ಕೊಬಂದಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಯಾರು ಕೇರೆ ಮಾಡೋದಿಲ್ಲ. ಅದು ನಿಧಾನವಾಗಿ ಅದು ಎಲ್ಲ ರೀತಿಯಲ್ಲಿ ಹೆಸರಿ ಕೂಡ ಧರ್ಮ ಉಳಿಸೋಷ್ಟರ ಮಟ್ಟಿಗೆ ಹೋಗ್ತಾ ಇದ್ದಾರೆ. ಅದು ತಿಳಿಸಿದ ಇದು ಯಥಾ ಪ್ರತ್ಯಯ ಇತಿ ವಿರಕ್ತಿ ಬಲ ವಿರಕ್ತಿ ಬಲ ಭಕ್ತಿರೇವ ಬ್ರಾಹ್ಮಣಾದೇಹ ಮುಕ್ತಿ ಸಾಧನ ರಕ್ಷಣ ಮಿತಿ ಸಕಲ ಶಾಸ್ತ್ರಾರ್ಥ ತಾತ್ಪರ್ಯ. ಯಸ್ಯ ಬ್ರಾಹ್ಮಣಾದೇಹೇ ಬ್ರಾಹ್ಮಣಾದಿ ವ್ಯಂಜಕಂ ಶಮದವಾದಿ ರಕ್ಷಣಂ ಪ್ರೋಕ್ತಂ ಶಾಸ್ತ್ರತಃ ಇದೆ ಶೇಷ ತಲ್ಲಕ್ಷಣಂ ಯದಿ ಅನ್ಯತ್ರ ವ್ಯಕ್ತಂ ದೃಶ್ಯೇತ ಅಭಿಶಬ್ದೇನ ಅವ್ಯಾಪ್ತಾದಿ ದೋಷಾಭಾವಂ ಸೂಚಿ. ಸ್ಪಷ್ಟವಾಗಿ ಕಾಣ್ತಾ ಇದ್ರೆ ಅವನನ್ನ ಆ ತಲೆ ಕರಿಬೇಕು. ದೃಷ್ಟಾಂತ ಕೊಡ್ತಾರೆ, ಒಂದು ನಾವು ಗೋವಿಗೊಂದು ಲಕ್ಷಣ ಇಟ್ಕೊಂಡಿದ್ದೇವೆ. ಏನು ಲಕ್ಷಣ? ಶಾಸ್ತ್ರಾದಿಮಾನ್ ಗಂಗೆ ದಬ್ಬಲಿದ್ದರೆ ಗೋವು ಹೊತ್ತು ಕಳೆದಾಯ್ತು ಈಗ, ಗೊತ್ತಾಯ್ತಾ? ಅಂದ್ರೆ ಗಂಗದ ಯಾವುದಕ್ಕಾರ ಕಂಡ್ರೆ ಏನರ್ಥ ಅದು ಬೇರೆ ಪ್ರಾಣಿಗೆ, ಅದಕ್ಕೆ ಸೇರಿದೆ ಅಂತ ಅರ್ಥ. ಗೋಜಾತಿ ಸೇರಿದ ಪದಾರ್ಥ ಅಂತ ಅರ್ಥ. ಅಥವಾ ಬಹಳ ಸುಲಭ, ಎಲ್ಲ ಗೋವನ್ನು ಕೂಡ ತೋರಿಸೋಕ್ಕಾಗಲ್ಲ. ಒಂದು ಗೋವಿನ ತೋರಿಸಿದ ಮೇಲೆ ಆ ಲಕ್ಷಣ ಎಲ್ಲೆಲ್ಲಿ ಕಾಣುತ್ತೋ ಅಂತ ಏನಂತ ತಿಳ್ಕೊತೇವೆ, ಗೋವು ಅಂತ ತಿಳ್ಕೊತ. ಬ್ರಾಹ್ಮಣ ಲಕ್ಷಣ ಈ ರೀತಿ ಹೇಳಿದ ಮೇಲೆ ಆ ಗುಣಗಳು ಬೇರೆ ಕಂಡ್ರೆ ಏನಂತ ತಿಳ್ಕೊಬೇಕದನ್ನ, ಬ್ರಾಹ್ಮಣ ಅಂತ ತಿಳ್ಕೊಬೇಕು. ಅದಕ್ಕೆ ಸತ್ಯ ಹೇಳಿದ್ದಕ್ಕೆ ಸತ್ಯಕ್ಕೆ ಅವನು ಏನಂತ ತಿಳ್ಕೊಂಡ್ರು, ಅವರು ಇವನು ಬ್ರಾಹ್ಮಣ ತೂಪನೇನೆ ಮಾಡೇಬಿಟ್ಟು ನಿಜವಾಗಿತ್ತ. ಅಂದ್ರೆ ಆಯಾ ಗುಣಗಳು ಬರಲೇಬೇಕು ಅಂತ. ಬಿಸಿ ಇದ್ದ ಮೇಲೆ ಅದು ಕಾಯಿಸಿದ್ರೆ ಅಂತ ಕೇಳೋ ಕಾರಣ ಇಲ್ಲ. ಭಾರಿ ತಣ್ಣಗಿದ್ದಾಗ ಬಿಸಿಲಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ರೆ ತಕ್ಷಣ ಹೇಗೆ ಅರ್ಥ ಆಗಬೇಕು, ಆ ಥರ ಕೆಲವು ಗುಣಗಳು ಅರ್ಥ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಇದು ಶ್ರೀಮದ್ ಭಾಗವತೆ ಸಪ್ತಮಸ್ಕಂಧೆ ದ್ವಾದಶೋಧ್ಯಾಯ. ಈ ಅಧ್ಯಾಯ ಬಹಳ ದೃಷ್ಟಿಯಿಂದ ಭಾಗವತ ಧರ್ಮ ಹೇಳಿದರು, ಎಲ್ಲರಿಗೂ ನಿತ್ಯವಾಗಿ ಧರ್ಮಗಳನ್ನು ಹೇಳಿದರು, ಬ್ರಾಹ್ಮಣ ಧರ್ಮ ಹೇಳಿದರು, ಸ್ತ್ರೀ ಧರ್ಮ ಹೇಳಿದರು, ಶಂಕರಜಾತಿ ಧರ್ಮ ಹೇಳಿದರು, ಧರ್ಮಗಳ ಪ್ರಾಧಾನ್ಯವನ್ನು ಹೇಳಿದರು. ಗೊತ್ತಾಯ್ತಾ? ಅಷ್ಟೆಲ್ಲ ಹೇಳಿಬಿಟ್ಟು ಉಪಭೋಗಕ್ಕೋಸ್ಕರ ಕಾಮನೆಗಳು ಅನಿವಾರ್ಯ, ಆದರೆ ಮಿತಿ ಮೀರದಂತೆ ನಡ್ಕೊಂಡ್ರೆ ಅವನಿಗೆ ಅದು ಜ್ಞಾನಕ್ಕೆ ಅಡ್ಡಿಯಾಗೋದಿಲ್ಲ ಅಂತ ಹೇಳಿದರು. ಅಪುರುಷ ಜ್ಞಾನ ಬಂದೇನೆ ಮಾಡ್ತಕ್ಕಂಥ ಕರ್ಮಗಳಿಗೆ ಬಂಧಕತ್ವ ಇಲ್ಲ, ಅದೆಲ್ಲ ಬ್ರಹ್ಮಸೂತ್ರ ಭಾಷ್ಯ ಕರ್ಮಕ್ಷಯ ಪಾದ. ಅದಕ್ಕೆ ಏನಂತ ಹೇಳಿದ್ರು, ಅದಕ್ಕೆಲ್ಲ ಕೂಡ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಹೇಳಿದ್ದು ಅದಕ್ಕೆ ಇಷ್ಟ ಆಯಿತು. ಈಗ ಇದನ್ನು ಹೇಳ್ತಾನೆ ನಾರದ ಉವಾಚ, ಈ ಬ್ರಹ್ಮಚರ್ಯ ಆಶ್ರಮ ಧರ್ಮಗಳಿಗೆ. ಇಷ್ಟೊತ್ತು ವರ್ಣಧರ್ಮ ಆಯ್ತಲ್ಲ, ಆಶ್ರಮ ಧರ್ಮಗಳು. ಬ್ರಹ್ಮಚಾರಿ ಗುರುಕುಲೇ ವಸೇತ್ತಾಂತೋ ಗುರೋರ್ಹಿತಂ ಆಚರೇತ್ ದಾಸವನ್ನೀಚೋ ಗುರೌ ಸುದೃಢ ಸೌಹೃದ. ಬ್ರಹ್ಮಚಾರಿ ಗುರುಕುಲೇ ವಸೇತ್ ತಾಂತಃ ಗುರೋ ಹಿತಂ ಆಚರೇತ್ ದಾಸವತ್ ನೀಚ ಗುರೌ ಸುದೃಢ ಸೌಹೃದ. ಬ್ರಹ್ಮಚಾರಿಯಾಗಿದ್ದವನು ಗುರುಕುಲೇ ವಸೇತ್, ಅದೇ ಮೊದಲು ತಪ್ಪೋಯ್ತು. ಈಗ ಗುರುಗಳು ಮನೆಯಲ್ಲೇ ವಾಸ ಮಾಡಬೇಕಂತ, ಅದು ಗುರುಕುಲ ವಾಸ ಅಂತಾನೆ. ಅದಕ್ಕೆ ಉಪನಯನ ಅಂದರೆ ಗುರುಗಳ ಹತ್ರ ಬಿಟ್ಟುಬಿಡೋದು ಅಂತ. ಸ್ಕೂಲಿಗೆ ಸೇರಿಸಿದ್ರೆ ಏನರ್ಥ? ಸ್ಕೂಲಲ್ಲಿ ಬಿಟ್ಟು ಮನೆಗೆ ಹಾಗೆ ಅವ್ರು ಹೋಗ್ಬೇಕು, ಆ ಥರ ಗುರುಕುಲದಲ್ಲಿ ಬಿಟ್ಟು ಹೋಗಿಬಿಡ್ತಾರೆ. ಮತ್ತೆ ಮುಗಿಸ್ಕೊಂಡು ಬರೋದು ಯಾವಾಗ ಅವರು? ವಿದ್ಯಾಭ್ಯಾಸ ಪೂರ್ತಿ ರಜಕ್ಕೆಂತ ಬಿಡ್ತಾರೆ, ರಜಕ್ಕೂ ಬಿಡ್ತಿರಲಿಲ್ಲ. ಆಗ ರಜಕ್ಕೂ ಬಿಡ್ತಾರೆ ಪೂರ್ತಿ. ವಾಪಸ್ ಬಂದ ಅಂದರೆ ವಿದ್ಯಾಭ್ಯಾಸ ಮುಗಿತು ಅಂತ ಅರ್ಥ, ಇಲ್ಲ ಡಿಸ್ಮಿಸಲ್ ಅಂತ, ಎರಡರಲ್ಲೊಂದು. ವಾಪಸ್ ಬಂದು ಎರಡರಲ್ಲೊಂದಾಗಿರ್ಬೇಕು. ಶ್ವೇತಕೇತು ಬರೆ ಬಿಟ್ಟೋದನ್ನು ಏನು ಮಾಡ್ದೆ? 12 ವರ್ಷದ ಮೇಲೆ ಬಂದ, ಎಲ್ಲ ಓದ್ಕೊಂಬಂದಿದ್ದು ಅಷ್ಟೊತ್ತಿಗೆ. ಆ ಥರ ಎರಡರಲ್ಲಿ ವದ್ಯ ವದ್ಯ ಬರಹಾಗಿಲ್ಲ. ಅದನ್ನು ಹೇಳ್ತಾರೆ ಗುರುಕುಲೇ ವಸೆ ತಾಂತಹ ಗುರೋರ್. ಅದು ಯಾತಕ್ಕೆ ಆ ರೀತಿ ಮಾಡಿ? ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಅದೇನೆ ಆ ಕಾನ್ಸೆಪ್ಟ್ ಇದೆ. ಇವತ್ತು ಮೊನ್ನೆ ಅಲ್ಲೇ ಅಂದ್ಕೊಂಡು ಹೋದಾಗ ಚಿಕ್ಕ ಹುಡುಗಿ 5-6 ವರ್ಷದ ಹುಡುಗಿ, ಅವ್ರು ಹೇಳಿ ಹುಟ್ಟಿನಾಗಲೇ ಬಿಟ್ಬಿಟ್ಟಿದ್ದಾರೆ, ಸ್ಕೂಲಲ್ಲಿ ಹುಟ್ಟಿನಾಗಲೇ ಬಿಟ್ಬಿಟ್ಟಿದ್ದಾರೆ ಅಂತ. ಆಗ್ಲೇನೆ 1 ವರ್ಷದ ಮಗು ಇದ್ದಾಗಲೇ ಯಾವಾಗಲೋ ವರ್ಷಕ್ಕೊಮ್ಮೆ ಬರ್ತಾರೆ. ಅವ್ರಿಗೆ ಆ ಹುಡುಗಿ ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟಾರೆ, ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅವಳು, ಇರ್ತಾರೆ ಹೋಗ್ತೀರಿ ಬೇಗ ಹೋಗ್ತೀರಿ ಅಲ್ಲೇ ಚೆನ್ನಾಗಿರುತ್ತೆ ಅಂತ ಹೋಗ್ಬಿಟ್ಟಳು. ಯಾವುದೋ ಸಮಾರಂಭಕ್ಕೆ ಕರ್ಕೊಂಬಂದಿದ್ರು, ಒಂದು 10 ನಿಮಿಷ ಕೂಡ ಇರಲಿಲ್ಲ, ನಾವು ಮನೇಲಿ ಇರಲ್ಲ. ತಂದೆ ತಾಯಿ ಅದೇನಾಗ್ತಾರೆ, ಅವ್ರಿಗೆ ಅದೇ ಒಂಥರ ಆನಂದ. ತಮಾಷೆ ಅಂದರೆ ಅವರಿಗೆ ಮಕ್ಕಳನ್ನ ಪಡೋದು ಉದ್ದೇಶನೇ ಗೊತ್ತಿಲ್ಲ, ಎಲ್ಲೋ ಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಒಳ್ಳೆ ಸ್ಕೂಲ್ ಅಲ್ಲ, ಇನ್ನೂ ಹೇಳಬೇಕಂದ್ರೆ ಡಾಟೆ ಗುಡ್ ಸ್ಕೂಲು. ಇವರಿಗೆ ಸಂಸ್ಕಾರ ಹೆಸರು ಕೂಡ ಇಲ್ಲ, ಇವ್ರು ಏನೋ ಒಂದು ಭ್ರಮೆ ಅದರಲ್ಲಿ ಇದ್ಬಿಟ್ಟು ಭಾರಿ ಇದಾಗ್ತಾರೆ ಅಂತ. ಅಂಥದ್ದು ಫೀಸ್ ಹುಚ್ಚಾಪಟ್ಟೆ ಫೀಸ್, ಮತ್ತೆ ಜೊತೆಗೆ ಲಕ್ಷಗಟ್ಟಲೆ ಫೀಸ್ ಅದೆಲ್ಲ. ಬಹುಶಃ ಮೆಡಿಕಲ್ ಇಂಜಿನಿಯರ್ ಓದಷ್ಟು ಪೂರ್ತಿ ವರ್ಷಕ್ಕೆ ಕೊಡಬೇಕಾಗುತ್ತೆ, 5 ವರ್ಷ ಕೋರ್ಸ್ ಮುಗಿಸೋಷ್ಟು. ಅದೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಹೆಸರು ನೋಡ್ಕೊಂಡು ಎಲ್ಲ ಕಳಿಸ್ಬೇಕು, ಮಕ್ಕಳ ಜೊತೆಗೆ ವಾಸನೆ ಮಾಡೋದಿಲ್ಲ, ತಾತಾರ ಆಗೋಗ್ಬಿಟ್ಟು. ಅದೆಲ್ಲ ತಪ್ಪು. ಆದರೆ ಈ ರೀತಿ ಇದ್ರೆ ಭಾಳ ಒಳ್ಳೆಯದು. ಗುರುಗಳ ಉಪನಯನ ಅದಕ್ಕೆ ಚಿಕ್ಕ ಮಕ್ಕಳು ಬಿಡಲಿ ಅಂತ ಹೇಳಲಿಲ್ಲ, ಉಪನಯನ ಆದ್ಮೇಲೆ ಬಿಡ್ಲಕ್ಕೆ ಹೇಳಿ ಒಂದು ಸ್ಟೇಜ್ ಅದು. ಮತ್ತೆ ವಾಪಸ್ ಬರ್ತಾ ದಾಂತಹ ಗುರೋರ್ಹಿತಂ ಆಚರೆ. ದಾಂತ ಅಂದರೆ ಇಂದಿನಿಂದ ಹೊಂದಿರಬೇಕು, ಗುರುಗಳಿಗೆ ಹಿತವನ್ನು ಮಾಡಿಕೊಂಡಿರಬೇಕು. ದಾಸವತ್ ದಾಸ ಹೇಗೆ ಸೇವಕರಾಗಿರಬೇಕು ಹಾಗಿರಬೇಕು. ಗುರು ನೀಚ, ತಾನು ಎಲ್ಲ ಯಾವುದನ್ನು ಕೂಡ ತಾನು ಕಡಿಮೆ ಅಂತ ಭಾವಿಸಿರಬೇಕೇ ಹೊರತು ತಾನೇ ಶ್ರೇಷ್ಠ ಅಂತ ಭಾವನೆಯಿಂದ ಇರಬಾರದು. ಮತ್ತು ಗುರು ಸುದೃಢ ಸೌಹೃದ, ಗುರುಗಳ ವಿಶೇಷವಾದ ಭಕ್ತಿಯನ್ನು ಸುಹೃತ್ ಅಂದ್ರೆ ಭಕ್ತಿ, ಸುದೃಢವಾದ ಭಕ್ತಿಯನ್ನು ಹೊಂದಿರಬೇಕು. ಹಾಗಿದ್ದರೆ ಮಾತ್ರ ಬ್ರಹ್ಮಚರ್ಯಾಶ್ರಮ ಸಾರ್ಥಕವಾಗ್ತದೆ ಅಂತೇಳಿ. ಅಲ್ಲಿ ನೀಚ ಪ್ರಸ್ಥಿತ ಹಿತಾಚರಣ ಮನೋವಾಕ್ರವಸೇ ಕ್ವಚಿತ್ ಅಪರಾಧೇ ಸತಿ ಏಕಾನ್ನಾದನ ವಜ್ರಾರ್ಥಂ ಉಪವಸೇದಿತ್ಯುಕ್ತಂ. ಮುಂದೆ ಹೇಳ್ತಾರೆ ಸಾಯಂ ಪ್ರಾತರುಪಾಸೀತ ಪೂರ್ವಜ್ಞರ್ಕ ಸುರೋತ್ತಮಾನ್ ಸಂಧೇ ಬುಧೇ ಚ ಯತವಾಕ್ ಜಪನ್ ಬ್ರಹ್ಮ ಸಮಾಹಿತ. ಸಾಯಂ ಪ್ರಾತರುಪಾಸೀತ ಗುರು ಅಗ್ನಿ ಅರ್ಕ ಸುರೋತ್ತಮಾನ್. ಸಾಯಂಕಾಲ ಪ್ರಾತಃ ಕಾಲ ಗುರುಗಳನ್ನ ಅಗ್ನಿ ಸೇವೆ ಅಗ್ನಿ ಕಾರ್ಯಗಳನ್ನ ಅರ್ಕ ಸೂರ್ಯಾರ್ಯಾದಿಗಳನ್ನ ಸುರೋತ್ತಮ ಇಂದ್ರಾಯನಮ ಅಗ್ನೇಯನಮ ಅಂತ ಹೇಳ್ತೇವಲ್ಲ ದಿಗುಪಸ್ಥಾನಾದಿಗಳನ್ನ ಸಂಧ್ಯಾವಂದನೆ ಕಾಲಕ್ಕೆಲ್ಲ ಮಾಡಬೇಕು. ಸಂಧೆ ಉಭೇಚ ಯತವಾಕ್ ಎರಡು ಸಂಧ್ಯಾವಂದನೆ ಕಾಲಕ್ಕೂ ಕೂಡ ಜಪನ್ ಬ್ರಹ್ಮ ಸಮಾಹಿತ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಅದಕ್ಕೆಲ್ಲ ಸ್ಪಷ್ಟವಾದ ಇದನ್ನು ಹೇಳಬೇಕು. ಅವಾಗ ಏನು ಮಾಡಿ ಎರಡೇ ಸಂಧ್ಯಾವನ್ನೇ ಹೇಳಿಬಿಟ್ಟಿರಲಿ, ಅದು ಬೇರೆ ಕಡೆ 3 ಹೇಳಿದ್ದಾರೆ ಸೇರಿಸ್ಕೋಬೇಕು. ಎರಡೇ ಅಂತ ಒಂದೇ ಕಡೆ ಎಲ್ಲ ಹೇಳೋದಿಲ್ಲ ಅಂದ್ರಿಂದಾಗಿನೇ ಇಲ್ಲಿ ಎರಡು ಬಂದಿದೆ ಅಂತೇಳಿ ಭಾಗವತ ಓದಿದ್ದೇವು. ಒಂದು ಉಪಯೋಗ ಏನಂತ ಕೇಳಿದ್ರೆ ಒಂದು ಸಂಧ್ಯಾನೇ ಬಿಟ್ಟು ಬಿಡೋದು, ಈಗ 3 ಮಾಡ್ತಿದ್ದೆ ತಪ್ಪಾಗ್ತಿತ್ತು ಎಷ್ಟು ಮಾಡಿದ್ದು ಅಂತ ತಿಳ್ಕೊಂಡಲ್ಲ, ಬೇರೆ ಕಡೆ ಹೇಳೋದ್ರಿಂದ ಸೇರಿಸ್ಕೋಬೇಕು ಅಂತ. ಯಾವುದೇ ಗ್ರಂಥಗಳಲ್ಲಿ ಅನುಕ್ತಿ ಇದ್ದಾಗ ಬೇರೆ ಕಡೆಯಿಂದ ಸೇರಿಸ್ಕೋಬೇಕು, ವಿರುದ್ಧ ಹೋಗ್ತಿದ್ದ ಬಿಟ್ಬಿಡ್ಬೇಕು. ಎಲ್ಲ ದ್ವಿಸ್ತಾರ ನಿಷೇಧ ಇದ್ರೆ ಬಿಟ್ಬಿಡ್ಬೇಕು, 3 ಸಂಧ್ಯಾವನ್ನೇ ಮಾಡಲೇಬಾರ್ದು ವಾಕ್ಯ ಸಿಕ್ಕೇ ಬಿಟ್ಬಿಡ್ಬೇಕು. ಅದಿಲ್ಲ ಹೇಳಿತ ಅದು ಗಾಯತ್ರಿ ಶಬ್ದಕ್ಕೆ ಅರ್ಥ ಆದಂತ ಹೇಳ್ಬಿಡ್ತಾರೆ ಆಚಾರ್ಯ. ಗಾಯತ್ರಿ ಅಂದ್ರೆ ಏನು? ತ್ರಿಕಾಲೇ ಗೀಯತೆ ಇತಿ ಗಾಯತ್ರಿ, 3 ಸಂಧ್ಯಾಕ ಹೇಳ್ಬೇಕು. ಗಾಯತ್ರಿ ಡೆಫಿನೇಷನ್ನೇ 3 ಅಂತಿರೋದ್ರಿಂದ ಮತ್ತೆ ಹೇಳೋದಕ್ಕೆ ಹೋಗಲಿಲ್ಲ. ಯಾತಕ್ಕೆ ಸಾಯಂಕಾಲ ಪ್ರಾತಃ ಸ್ಪೆಷಲ್ ಹೇಳಿದ್ರೆ ಆಗಿತ್ತು ಅಂತ ಕೇಳಿದ್ರೆ, ಪ್ರಾತಃ ಕಾಲ ಹೇಳದೇ ಇರೋ ಚಾನ್ಸ್ ಇದೆ, ಸಾಯಂಕಾಲ ಆಯಾಸ ಮನೆಯಲ್ಲಿ ಇರೋ ಚಾನ್ಸ್ ಇದೆ, ಅದಕ್ಕೆ ಒತ್ತು ಹೇಳಿದ್ರೆ ಅದರ ಮಧ್ಯಾಹ್ನ ಜನರಲ್ಲಿ ಏನಾಗುತ್ತೆ ಊಟದೊತ್ತ ಆದ್ರಿಂದ ಹಾಗೆ ಆಗುತ್ತೆ ಅಂತ ಅರ್ಥ. ಅದಕ್ಕೇನು ಸಂಧ್ಯಾ ಮಧ್ಯಾಹ್ನ ಸಂಧ್ಯಾ ಕಾಲ ಸರಿಯಾದ ಕಾಲ ಅಂತ ಹೇಳಿದ್ರೆ ಮಧ್ಯಾಹ್ನ ಹೇಳಿಬಿಟ್ರು, ಅದು ಮಾಡೋಕ್ಕಾಗಲಿಲ್ಲ ಊಟಕ್ಕಿಂತ ಮುಂಚೆ ಮಾಡಿಬಿಡಿ ಅಷ್ಟೇ. ಊಟ ಮಾಡಿದ ತಕ್ಷಣ ಮಾಡಿಬಿಡ್ತಾರೆ, ಅದು ತಪ್ಪು. ಊಟಕ್ಕಿಂತ ಮುಂಚೆ ಮಾಡಿ. ಎಷ್ಟೋ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ತಿಳಿದು ವಿದ್ವಾಂಸರಿಲ್ಲ, 3 ಗಂಟೆ 4 ಗಂಟೆ ಆಗಿರುತ್ತೆ, ಕೈ ತೊಳೆಯೋಕೆ ಹೋಗಿ ಸರೋವರಕ್ಕೆ ಅಲ್ಲೇ ಸಂಧ್ಯಾ ಮಾಡಿದ್ರೆ ಕೂತ್ಬಿಡ್ತಾರೆ ಹಾಗೆ. ಮೊದಲೇ ತಪ್ಪು, ಆಗ ಸಂಧ್ಯಾನ ಕಾಲ ಅಲ್ಲದು. ಎರಡನೇದಾಗಿ ತೀರ್ಥ ತಗೊಂಡಿರಲಿ, ಇನ್ನೂ ಕೂಡ ಇಲ್ಲಿ ಬಂದು ತೀರ್ಥ ತಗೋಬೇಕು. ತೀರ್ಥ ತಗೊಳ್ಳುವವರೆಗೆ ಊಟ ಮುಗಿದಿಲ್ಲ ಅಂತ ಅರ್ಥ. ಇನ್ನೂ ಕೂಡ ಅವ್ರದ ಸ್ನಾನ ಆಗಿಲ್ಲ. ಒಂದು ಕರ್ಮದ ಇನ್ನೊಂದು ಕರ್ಮ ಮಾಡಾಗಿಲ್ಲ. ಒಂದು ಕರ್ಮ ಆಚರಣೆ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಕರ್ಮ ಮಾಡಿ ಇನ್ವ್ಯಾಲಿಡ್ ಆಗ್ತದೆ. ಅದೆಲ್ಲ ಗಮನಿಸೋದೇ ಇಲ್ಲ, ಅದೆಲ್ಲ ತಪ್ಪದು. ಪ್ರತ್ಯೇಕ ಪ್ರತ್ಯೇಕನೇ ಮಾಡಬೇಕು. ಛಂದಾಂಸಿ ಅಧೀಯೇತ ಗುರೋಹೋ ಆಹುತಶ್ಚಸು ಯಂತ್ರಿತ ಉಪಕ್ರಮೇ ಅವಸಾನೇ ಚ ಚರಣೌ ಶಿರಸಾನಮೇ. ಛಂದಾಂಸಿ ಅಧೀಯೇತ ಗುರೋರ್ ಆಹುತಶ್ಚ ಸುಯಂತ್ರಿತ. ಗುರೋಹೋ ಆಹುತ, ಗುರುಗಳು ಕರೆದ ತಕ್ಷಣ ಹೋಗಿಬಿಟ್ಟು ಛಂದಾಂಸಿ ವೇದಗಳನ್ನು ಅಧೀಯೇತ ಸುಯಂತ್ರಿತ, ಬಹಳ ಎಚ್ಚರಿಕೆಯಿಂದ ವೇದಾಂತನ ಅಧ್ಯಯನವನ್ನು ಮಾಡಬೇಕು. ಉಪಕ್ರಮೇ ಅವಸಾನೇ ಚ, ಪಾಠದ ಆರಂಭದ ಕಾಲದಲ್ಲಿ ಅವಸಾನೆ ಮುಗಿಯ ಕಾಲದೊಳಗೆ ಚರಣವು ಪಾದಗಳನ್ನು ಶಿರಸಾನಮೇ, ಶಿರಸಾ ನಮಸ್ಕರಿಸಬೇಕು. ಅದು ಮುಖ್ಯ. ಆರಂಭದಲ್ಲಿ ನಮಸ್ಕಾರ, ಅಂತ್ಯದಲ್ಲೂ ನಮಸ್ಕಾರ. ಮೇಖಲಾ ಜನವಾಸಾಂಸಿ ಜಟಾದಂಡಕ ಮಂಡಲೂನ್ ಬಿಭ್ರೂಯಾದುಪವೀತಂಚ ದರ್ಭಪಾನಿರ್ಯಥೋದಿತಂ. ಬ್ರಹ್ಮಚಾರಿ ಆಸ್ತಿ ಇದು. ಮೇಖಲ ಅಜಿನ ವಾಸಾಂಸಿ, ಮೇಖಲ ಸೊಡ್ಡ ಕಟ್ಟೋದು, ಅಜಿನ ಕೃಷ್ಣಾಜಿನ, ವಾಸಾಂಸಿ ಅದು ತಕ್ಕಂಥ ಉಚಿತವಾದ ವಸ್ತ್ರಗಳು. ಜಟಾದಂಡ ಕಮಂಡಲೂನ್, ಜಟಾದಂಡ ಕಮಂಡಲಗಳು. ಇವು ದಂಡ ಕಮಂಡಲು ಅಂತಷ್ಟು ಯತಿಗಳಷ್ಟೇ ಆಗಿಬಿಟ್ಟಿದೆ. ವಿರುಗೋ ಏನು ಬೇಕು? ದಂಡ ಕಮಂಡಲು ಬ್ರಹ್ಮಚಾರಿಗೂ ಬೇಕು. ಬಿಭ್ರೂಯಾದ ಉಪವೀತಂಚ, ಯಜ್ಞೋಪವೀತ ಹಾಕ್ಕೊಂಡಿರಬೇಕು. ದರ್ಭಪಾಣಿ ಯಥೋಚಿತಂ, ಯಾವಾಗಲೂ ಕೂಡ ಯಾವುದೇ ಪವಿತ್ರ ಕಾರ್ಯಕ್ರಮ ಪವಿತ್ರ ಅಂತ ಅದಕ್ಕೆ ಹೆಸರು. ದರ್ಭಪಾಣಿಯಾಗಿ ಇರಬೇಕು. ಬ್ರಹ್ಮಯಜ್ಞಕ್ಕೆ ದರ್ಭೆ ಬೇಕೇ ಬೇಕಲ್ಲ. ಅಲ್ಲಿ ಸಾಯಂ ಬ್ರಹ್ಮಚಾರಿ ದಂಡ ಬೇರೆ, ಇವ್ರ ದಂಡ ಬೇರೆ. ಸಾಂಗುಳ ದಂಡದಲ್ಲಿ ಅವ್ರು ಪುರಾಶ್ರಮದ ಯಜ್ಞೋಪವೀತ ಎಲ್ಲ ಇಟ್ಕೊಂಡಿರ್ತಾರೆ. ಅದು ಗೊತ್ತಾಯ್ತಾ? ಯಜ್ಞೋಪವೀತ ಒಂದು ಭಿಕ್ಷೆ ಬಿಡಬೇಕು ಯತಿಗಳು ಅಂತಿರೋದು. ಜೋಳಿಗೆ ಇರಬೇಕು ಅವ್ರಿಗೆ, ಅದಕ್ಕೆ ಆ ಚಿಕ್ಕ ಜೋಳಿಗೆ ಇಟ್ಟಿರ್ತಾರೆ ಒಳಗೆ. ಅದರೊಳಗೆ ಯಜ್ಞೋಪವೀತ ಜೋಳಿಗೆ ಇಟ್ಟು ಅದನ್ನು ಕಟ್ಬಿಟ್ಟು, ಆದರೆ ಅದನ್ನ ಅದಿಟ್ಕೊಂಡೆ ಅವ್ರು ಯಾವುದೇ ಯಾವಾಗ ದಂಡ ಇರಲೇಬೇಕು ಅಂತ ನಿಮ್ಮ ಯತಿಗಳು. ಯಾವಾಗಲೂ ದಂಡ ಇರಬೇಕು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅಭ್ಯಾಸ ಅದು. ಈ ಅಯ್ಯಂಗಾರವರಲ್ಲಿ ಪಾರ್ಥರಲ್ಲ ದಂಡ ಬಿಟ್ಟು ಹೋಗೋದಿಲ್ಲ. ಯಾವುದೇ ಸಮಾರಂಭ ಕೂಡ ದಂಡ ಸಮೇತನೇ ಹೋಗ್ತಾರೆ. ಅದು ಸಮಾಧಿ ದಂಡ ಹಿಡ್ಕೊಂಡೆ ಕೂತಿರ್ತಾರೆ, ಉಪನ್ಯಾಸಕ ದಂಡ ಹಿಡ್ಕೊಂಡೆ ಕೂತಿರ್ತಾರೆ. ನಮ್ಮಲ್ಲೇ ಪದ್ಧತಿ ಕಡಿಮೆ ಆಗಿದೆ, ಆದರೆ ಅವರಲ್ಲಿ ಅದು ಪೂರ್ತಿ ಉಂಟು. ದಂಡ ಮೇಲು ಭಾಗ ಕೆರಡು ಭಾಗದಲ್ಲಿ ಗುರುಗಳನ್ನೆಲ್ಲ ಅನುಸಂಧಾನ ಮಾಡಿ ತೀರ್ಥವನ್ನು ಕೊಡ್ತಾರೆ. ಗುರುಗಳ ಅನುಸಂಧಾನ ಮಾಡಿ ಅಷ್ಟೆ ತೀರ್ಥ ತರ್ಪಣ ಅಂತ ಕರೀತಾರೆ ಅವರಿಗೆ. ಛಂದಾಂಶಧೀಯೇತ ಗುರು ರಾಹುತಶ್ಚ ಸುಯಂತ್ರಿತ ಉಪಕ್ರಮೇ ಅವಸಾನೇ ಚ ಶರಣೌ ಜಟಾದಂಡ ಕಮಂಡಲೂನ್ ಬಿಭ್ರೂಯಾದ ಉಪವೀತಂಚ ದರ್ಭಪಾಣಿರ್ ಯಥೋದಿತಂ. ಎಲ್ಲದಕ್ಕೂ ಯಥೋದಿತಂ. ಅದು ಹೈಟ್ ಇದೆ, ದಂಡ ಎಷ್ಟಿರಬೇಕು ಅಂತ ನಿಯಮ ಉಂಟು. ಅವ್ರ ಹೈಟಿಗೆ ತಕ್ಕಂಥ ದಂಡ ಇರಬೇಕಂತ, ಹೆಚ್ಚಿರಬಾರ್ದು ಕಡಿಮೆ ಇರಬಾರ್ದು. ಗೊತ್ತಾಯ್ತಾ? ಅವ್ರು ಯಾವ ವೃಂದಾವನ ಸ್ಥಳ ದಂಡನೊಳಗೆ ಇಟ್ಟುಬಿಡ್ಬೇಕು. ಅವ್ರ ದಂಡ ಉಪಯೋಗಿಸಿದ ದಂಡ ಕೂಡ ಅವ್ರ ಜೊತೆ ಸಮಾಧಿ ಮಾಡಿಬಿಡ್ಬೇಕು. ಅಲ್ಲಿ ಮುಂದೆ ಯಾವ್ದಾರ ಕಾಲ ದಂಡ ಸಿಕ್ಕರೆ ಅವ್ರ ಹೈಟ್ ಎಷ್ಟಿತ್ತು ಅಂದ್ರೆ ದಂಡ ನೋಡಿ ತಿಳ್ಕೋಬೇಕಂತ. ಅರ್ಥ ಆಯ್ತಾ? ಅವ್ರು ಇಷ್ಟೆತ್ರ ಇದ್ರು ಇಷ್ಟಿದ್ರು ಅಂತ ಹೇಳೋದಕ್ಕೋಸ್ಕರ ಒಂದು ಗುರುತಿದ್ದಾಗಲೇ. ಇವಾಗ ದಂಡ ಸಿಕ್ಕ ದಂಡ ಉಪಯೋಗಿಸ್ಬಿಟ್ರೆ ತಪ್ಪದು. ಅದು ದಂಡ ಅದಕ್ಕೋಸ್ ಲಕ್ಷಣ ಇದೆ. ದಂಡ ಕಳೆದು ದೊಡ್ಡ ಪ್ರಾಯಶ್ಚಿತ್ಯ ಇದೆ. ವಿಶೇಷ ಹೋಮಾದಿಗಳೆಲ್ಲ ಆಗಬೇಕು. ದಂಡ ಕಳೆದು ಬೇರೆ ದಂಡ ತಗೋಬೇಕಾದ್ರೆ ಹುಷಾರಾಗಿ ನೋಡ್ಕೋಬೇಕು. ಆದಷ್ಟು ಯತಿಗಳಿದ್ದ ಕಾಲ ಕಟ್ಟ ಎಗ್ಲೋ ಬಿದ್ದು ಹಾಕಿ ಓಡಾಡ್ತಿರ್ಬೋದು ಆರಾಮಾಗಿ. ಅವ್ರು ಹಾಗಲ್ಲ, ದಂಡ ಯಾವಾಗಲೂ ಕಾಪಾಡ್ತಿರ್ಬೋದು ದಂಡನ. ಗೊತ್ತಾಯ್ತಾ? ದಂಡ ಕಾಪಾಡಿಕೊಂಡೇ ಇರಬೇಕು, ಅದನ್ನ ಮೇಂಟೈನ್ ಮಾಡಬೇಕು. ಆಗುತ್ತೆ ತುಂಬಾ ಜನ ಒಬ್ಬೊಬ್ರು ಯಾವುದೋ ಕಾರಣ ಕಡಿತಿರ್ತಾರೆ. ಶಿಷ್ಯರು ಕಾಣ್ಬಿಡ್ತಾರೆ ಕೆಲವು ಸಲ, ಎಲ್ಲ ಹೋಗಿರ್ತಾರೆ ಇದು ಹಿಡ್ಕೊಂಬ ಅಂತ ಹೇಳಿದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ತಾವೇ ಹಿಡ್ಕೊಂಬಿಟ್ರೆ ಯೋಚಿರಲಿಲ್ಲ, ತಾವೇ ಹಿಡ್ಕೋಬೇಕಲ್ಲ. ಕಡೆ ಚಾರ್ಜ್ ಇರೋದಿಲ್ಲ ಅಂತ ಯಾರಿಗಿಲ್ಲ. ಇಲ್ಲ, ಅವ್ರ ದಂಡನೇ, ಇವ್ರು ಬೇರೆ ದಂಡ ಕೊಡ್ತಾರೆ. ಆ ದಂಡ ಅವ್ರ ಜೊತೆ ಸಮಾಧಾನ ಮಾಡ್ಬೇಕಲ್ಲ. ಅವ್ರು ಉಪಯೋಗಿಸಿದ ಪದಾರ್ಥಗಳು ಏನಿರ್ತದೆ ಅವ್ರ ಜೊತೆಗೆ ಇಟ್ಬಿಡ್ಬೇಕು. ಅವ್ರ ದೇವ್ರ ಬೆಟ್ಟಿಗೆ ಬೇರೆ ಇರ್ತದೆ, ಸ್ವಾಮಿಗಳು ಬಾಧನ ಗೊತ್ತಿಲ್ಲ. ಸಿಡ್ಕಿ ಅವ್ರು ಮಾಡ್ಕೊಂಡು ನಿತ್ಯ ದೇವ್ರ ಪೂಜೆ ಬೇರೆ ಮಾಡೋದು, ಸಂಸ್ಥಾನ ಪೂಜೆ ಇದು. ಸ್ವಂತ ಪೂಜೆ ಬಿಟ್ಟು ಹೋಗಬಾರ್ದು. ಅದಕ್ಕೊಂದು ಅದನ್ನೆಲ್ಲ ಅವ್ರ ಜೊತೆಗೆ ಇಟ್ಬಿಡ್ತಾರೆ. ಅವ್ರು ಉಪಯೋಗಿಸಿದ ಜೋಳಿಗೆ ದಂಡ ಕಮಂಡಲು ಏನೇನಿರ್ತಾವೆ ಎಲ್ಲ ಎಷ್ಟೋ ಜನ ಹಿಂದೆ ಹಳೆ ಕಾಲದಲ್ಲಿ ಸಾಮಾನು ಶಿಫ್ಟ್ ಮಾಡಬೇಕಾದ್ರೆ ತೆಗೆದಾಗ ಅವೆಲ್ಲ ಸಿಕ್ಕಿದೆ ತುಂಬ ಜನಗಳಿಗೆ. ಅವಿಷ್ಟು ಸಿಕ್ಕಿದೆ. ಅದೆಲ್ಲ ವಿಷ್ಣು ತೀರ್ಥರು ಬರೀತಾರೆ ಇದರಲ್ಲಿ. ಸನ್ಯಾಸ ಪದ್ಧತಿಗೆ ಅಂತಲ್ಲಿ ಬೇರೆ ಹೇಗೆ ವೃಂದಾವನ ಮಾಡಬೇಕು ಅಂತೆಲ್ಲ ಬರೀತಾರೆ. ಅದೆಲ್ಲ ಇಂಪಾರ್ಟೆಂಟ್. ಮೇಘ ಸಾಯಂ ಪ್ರಾತಶ್ಚರೇತ್ ಭೈಕ್ಷ್ಯಂ ಗುರವೇ ಸನ್ನಿವೇದ ತನ್ನಿವೇದಯೇತ್ ಭುಂಜೀತಯದ್ಯನು ಜ್ಞಾತೋ ನೋಚೇದ್ ಉಪವಸೇತ್ ಕ್ವಚಿತ್. ಸಾಯಂ ಪ್ರಾತಃ ಚರೇತ್ ಭೈಕ್ಷ್ಯಂ, ಬೆಳಿಗ್ಗೆ ಸಾಯಂಕಾಲ ಭಿಕ್ಷಾಟನೆ ಹೋಗಬೇಕು. ಪ್ರಾತರ ಭಿಕ್ಷಾಟನೆ, ಸಾಯಂಕಾಲ ಭಿಕ್ಷಾಟನೆ ಅಂತ ಮಾಡಬೇಕು. ಗುರವೇ ತನ್ನಿವೇದಯೇತ್ ಅಂತಂದು ಗುರುಗಳು ಒಪ್ಪಿಸ್ಬೇಕು. ಭಿಕ್ಷಾಟನೆ ಮಾಡಿದ ಮೇಲೆ ಗುರುಗಳು ಏನು ಮಾಡ್ತಾರೆ? ಆಮೇಲೆ ಅದನ್ನೆಲ್ಲ ಹಂಚಿಕೊಡ್ತಾರೆ ಶಿಷ್ಯರಿಗೆ. ಅವರನ್ನು ತಗೋಬೇಕು ಅಷ್ಟೇ ಹೊರತು ತಾವೇ ದಾರೆ ತಿನ್ಬರಾಗಿಲ್ಲ. ಅದನ್ನ ತಂದು ಯಾಕೆ ಯಾಕೆ ತಿನ್ನಾಗಿಲ್ಲ ಅಂದರೆ ಗುರುಗಳಿಗೆ ತಂದು ಕೊಟ್ಟರೆ ಏನು ಮಾಡ್ತಾರೆ ಅವರು? ಅದನ್ನು ಮತ್ತೆ ತೊಳೆದು ನೈವೇದ್ಯ ಮಾಡ್ತಾರೆ, ವೈಶ್ವಾಗ ಮಾಡಿ ಆಮೇಲೆ ಕೊಡ್ತಾರೆ. ಆಮೇಲೆ ಉಪಯೋಗಿಸ್ಬೇಕು. ಮತ್ತೆ ಉಪಯೋಗಿಸ್ಬಿಟ್ಟು ಏನಾಗುತ್ತೆ? ಎಂಜಲಾಗುತ್ತೆ. ಅರ್ಥ ಆಯ್ತಾ? ಅವ್ರು ಕೊಟ್ಟಿದ್ದು ತರಬೇಕು. ಗುರುಗಳ ಕೆಲಸ ಕೆಲ ಅವರು ಬಿಟ್ಟಾಟ್ಟೆ ಬರ್ಬೋದು, ಕೆಲಸ ಅಲ್ಲ. ಶಿಷ್ಯ ನೀವೇದು ಮಾಡ್ಕೊಬೇನಿ ಅಂತ ಕಳಿಸ್ಬೋದು. ಈಗ ಕಳಿಸ್ತಾ ಮಾಡ್ಕೊಂಡು ಬರ್ಬೇಕಾದ್ರೆ ಮಾಡಿ ಹೇಳ್ತಾರೆ. ತನ್ನ ನೀವು ಗುರುಗಳಿಗೆ ಅರ್ಪಿಸ್ಬೇಕು. ಭುಂಜೀತ ಎದ್ದು ಅನುಜ್ಞಾತ, ಗುರುಗಳು ಕೊಟ್ಟ ಮೇಲೆ ಅಂತ ತಿನ್ಬೇಕು. ಅಕಸ್ಮಾತ್ ಕೊಡಲಿಲ್ಲ ಉಪವಾಸೇತ್ ಕೊಚಿತ್, ಉಪವಾಸ ಇದ್ಬಿಡ್ಬೇಕಂತ. ಇವ್ರು ಉಪವಾಸ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ, ಇರೋದೇ ಇಲ್ಲ. ಕೊಡಲಿಲ್ಲ ಅಂತ ಹೇಳಿ ಹಂದ ಬಂತಲ್ಲ ಈತನ ಕತೆ ಬರುತ್ತೆ, ಉಪವನ್ನ ಕತೆ ಬರುತ್ತಲ್ಲ, ಏನ್ ಮಾಡ್ತಾನಂತ ಇನ್ನೊಂದು ವಿಷಯ ಬೇಡಬೇಡ ಬೇಡಬಾರ್ದು, ನೀನು ತಿಂದು ಬೇಡ ತಿನ್ನಬಾರ್ದು, ಹಾಲು ಕುಡಿಬಾರ್ದು, ಏನೂ ತಿನ್ನಬಾರ್ದು, ಅವ್ರು ಹೇಳಿದಾಗ ಮಾಡ್ತಿರ್ತಾರೆ. ಕೊನೆಗೆ ಏನಾಯ್ತು ಆತನಿಗೆ, ಒಳ್ಳೆ ಬ್ರಹ್ಮಜ್ಞಾನ ಬಂದೋಯ್ತು. ಆ ರೀತಿ ಎಲೆ ತಿಂದು ಕಣ್ಣು ಹೋಗಿ ಎಕ್ಕೆಲೆ ತಿಂದ್ಬಿಡ್ತಾನೆ, ಕಣ್ಣಲ್ಲಿ ಹೋಗಿಬಿಟ್ಟು ಅದರಲ್ಲಿ ಬಿದ್ದು ಆಮೇಲೆ ವಿಶ್ವನಿತ್ಯದಲ್ಲಿ ಕಂಡು ಜ್ಞಾನ ಕೊಟ್ಟು ಎಲ್ಲ ಮಾಡ್ತಾರೆ. ಗುರುನಿಷ್ಠೆಯ ಫಲ ಸಾಯಂ ಪ್ರತಿ ಅಲ್ಲಿ ಬಂದು ಕಷ್ಟ, ಅದರಲ್ಲೂ ಮೊದಲು ಕಷ್ಟ ಇದ್ದೇ ಇರುತ್ತೆ, ಫಲ ಇರಾಗಿರುತ್ತೆ. ಅಡುಗೆ ಮಾಡೋದು ಎಷ್ಟು ಕಷ್ಟ, ಊಟ ಮಾಡೋದು ಎಷ್ಟು ಖುಷಿ ಇರುತ್ತೆ ಆ ಟೈಪ್. ಅಡುಗೆ ಮಾಡೋದು ಕಷ್ಟನೇ, ಅದು ಕಷ್ಟ ಆದ್ರೆ ಉಪವಾಸ ಇರಬೇಕಾಗುತ್ತೆ ಅಷ್ಟೇ. ಅದು ಜ್ಞಾನನೂ ಹಾಗೇನೆ, ಜ್ಞಾನ ಇದು ಇದು ಪಾಕ, ಇದು ಪರಿಪಾಕ. ಪಾಕ ಅಂತ ಹೇಳಿದ್ರೆ ಅಡುಗೆ ಮಾಡೋದು, ವಿಚಾರ ಪರಿಪಾಕ ಅಂದ್ರೆ ತಲೆಯಲ್ಲಿ ಇಡೋದು. ಅದಕ್ಕೆ ಅಡುಗೆ ಮಾಡುತ್ತೆ, ವ್ಯವಸ್ಥೆ ಮಾಡೋಕೆ ಏನಾಗುತ್ತೆ, ಸ್ವಲ್ಪ ತಲೆ ಬಿಸಿ ಆಗುತ್ತೆ, ತಲೆ ಬಿಸಿ ಆಗುತ್ತೆ, ಪಾತ್ರೆ ಬಿಸಿ ಆಗಬೇಕಲ್ಲ, ತಲೆನೂ ಬಿಸಿ ಆಗುತ್ತೆ. ಪಾತ್ರೆ ಬಿಸಿಯಾದಾಗ ಒಡಗಿರೋದು ಹೇಗೆ ಬೇಯುತ್ತೋ, ತಲೆ ಬಿಸಿಯಾದಾಗ ಏನಾಗುತ್ತಾಗ ವಿಚಾರಗಳೆಲ್ಲ ಅರ್ಥ ಆಗುತ್ತೆ, ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಅದು ಸಮಾಧಾನ, ಅದು ಸಾಲ್ವಾಗವ್ರಿಗೆ ಏನಾಗೋದಿಲ್ಲ, ಅವನಿಗೆ ತಲೆ ಕೊರಿತಾ ಇರುತ್ತೆ, ಏನೋ ತಲೆ ಬಿಸಿ ತಲೆ ಬಿಸಿ ಅಂತ ಇರ್ತಾರೆ. ಅದು ಅರ್ಥ ಆದಷ್ಟ ಕೌಲ ಆಗಿಬಿಡುತ್ತೆ ಅಂತ ಹೇಳ್ತಾರೆ ನಾಥ. ಸುಶೀಲೋ ಬಿತಭುಕ್ ದಕ್ಷ ಶ್ರದ್ಧಾನೋ ಜಿತೇಂದ್ರಿಯ ಯಾವದರ್ಥಂ ವ್ಯವಹರೇತ್ ಸ್ತ್ರೀಷು ಸ್ತ್ರೀ ನಿರ್ಜಿತೇಶು ಚ. ಸುಶೀಲ ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಮಿತಭುಕ್ ಹೆಚ್ಚು ತಿನ್ನಬಾರದು, ದಕ್ಷ ನಿಪುಣನಾಗಿರಬೇಕು, ಶ್ರದ್ಧಾನ ಒಳ್ಳೆ ಗುರುಗಳು ವಿಶ್ವಾಸ ಮಾಡಬೇಕು, ಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಹೊಂದಿರಬೇಕು. ಯಾವದರ್ಥಂ ವ್ಯವಹರೇ ಸ್ತ್ರೀಷು, ಹೆಂಗಸರಲ್ಲಿ ಮಾತುಕತೆ ಆಡಬೇಕಾದ್ರೆ ಎಷ್ಟು ಕೆಲಸನೂ ಅಷ್ಟೇ, ಮಿನಿಮಮ್ ಅಂದ್ರೆ ಮಿನಿಮಮ್, ಅದು ಹೆಚ್ಚು ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ಸ್ತ್ರೀ ನಿರ್ಜಿತೇಶು ಚ, ಯಾರು ಸ್ತ್ರೀಯರು ವಶರಾಗಿರ್ತಾರೆ ಅವರು ಅವರಲ್ಲೂ ಕೂಡ ಹೆಚ್ಚು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಹೋಗ್ಬಾರ್ದು, ದಾರಿ ತಪ್ಪಿಸ್ಬಿಡ್ತಾರೆ ಅಂತ ಅರ್ಥ. ಸ್ತ್ರೀಯರಲ್ಲಾಗ್ರಿ ನೋಡಿ, ಪೂರ್ತಿ ಕಾಂಟ್ಯಾಕ್ಟ್ ಬಿಡಿ ಅಂತೇನು ಹೇಳಿಲ್ಲ, ಗೊತ್ತಾಯ್ತಾ? ಆದರೆ ಹುಷಾರಾಗಿರಿ, ಎಷ್ಟು ಬೇಕೋ ಅಷ್ಟು ಹೆಚ್ಚು ಮಾಡೋದಕ್ಕೆ ಹೋಗಬೇಡಿ. ವರ್ಜಯೇತ್ ಪ್ರಮಾದ ಗಾಥಾಂ ಅಗ್ರಹಸ್ಥೋ ಬೃಹದ್ವ್ರತಃ ಇಂದ್ರಿಯಾಣಿ ಪ್ರಮಾಧೀನಿ ಹರಂತ್ಯಪಿ ಯತೇರ್ಮನಃ. ವರ್ಜಯೇತ್ ಪ್ರಮಾದಾಗಾಥಾಂ, ಹೆಂಗಸರ ವಿಚಾರ ಸ್ತ್ರೀಯರ ಕಥೆಗಳು ಅವನ್ನೆಲ್ಲ ಕೂಡ ಕೇಳೋದಕ್ಕೆ ಹೋಗಬಾರ್ದು. ಅಗ್ರಹಸ್ಥ ಮನೆಯಲ್ಲಿ ವಾಸ ಮಾಡಬಾರ್ದು, ಮನೆಯಲ್ಲಿ ವಾಸ ಮಾಡಿದರೆ ಗುರುಕುಲ ವಾಸ ತಪ್ಪೇ ಬಿಡುತ್ತೆ, ಮನೆಗೆ ಹೋಗಬಾರ್ದು. ಬೃಹದ್ವ್ರತಃ ದೊಡ್ಡ ದೊಡ್ಡ ವ್ರತಗಳನ್ನು ಅನುಷ್ಠಾನ ಮಾಡಬೇಕು. ಇಂದ್ರಿಯ ಯಾತಕ್ಕೆ ಅಂದರೆ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಅಪಿ ಯತೇರ್ ಮನಃ, ಪ್ರಮಾಥೀನಿ ಇಂದ್ರಿಯಾಣಿ ಯತೇಹ ಮನಃ ಅಪಿ ಹರಂತಿ, ಎಂಥ ಯತಿಗಳ ಮನಸ್ಸನ್ನು ಕೂಡ ಇಂದ್ರಿಯಗಳು ಏನು ಮಾಡಿಬಿಡುತ್ತೆ, ಅಪಹರಣ ಮಾಡುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ವ್ಯವಹಾರದಿಂದ ಹೆಚ್ಚಿರಲಿಕ್ಕೆ ಹೋಗಬಾರ್ದು. ಕೇಶಪ್ರಸಾದ ನೋನ್ಮರ್ತ ಸ್ತಪನಭ್ಯಂಜನಾಧಿಕಂ ಗುರು ಸ್ತ್ರೀಭಿರ್ಯುಪತಿಭಿ ಕಾರಯೇನ್ನಾತ್ಮನೋ ಯುವ. ಶಿಷ್ಯ ಕೇಶಪ್ರಸಾದನ ತನ್ನ ತಲೆ ಅಲಂಕಾರಗಳನ್ನು, ಉನ್ಮರ್ದ ಸ್ನಪನ ಅಭ್ಯಂಜನಾದಿಗಳನ್ನು, ಉನ್ಮರ್ದನ ಕೈಕಾಲು ಹೊಚ್ಚಿಕೊಳ್ಳೋದು, ಸ್ನಾನ ಮಾಡಿಸ್ಕೊಳ್ಳೋದು, ಅಭ್ಯಂಜನಾದಿಗಳನ್ನು ಸ್ತ್ರೀಯರಿಂದ ಮಾಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು, ಗುರು ಸ್ತ್ರೀಯರಿಂದ ಯಾವ ಕಾಲಕ್ಕೂ ಮಾಡಿಸ್ಕೊಳ್ಬಾರ್ದು ಅಂತ ಹೇಳಿದ. ನನ್ವಗ್ನಿ ಪ್ರಮದ ನಾಮ ಘೃತಕುಂಭ ಪುಮಾನ್ಯತಃ ಸತಾಮಪಿ ರಹೋ ಚಹ್ಯಾತ್ ಅನ್ಯದ ಯಾವದರ್ಥಕೃತ್ ಸುತಾಮಪಿ ರಹೋ ಚಹ್ಯಾತ್ ಅನ್ಯದ ಯಾವದರ್ಥಕೃತ್. ನಾನು ಅಗ್ನಿ ಪ್ರಮದ ನಾಮ, ಸ್ತ್ರೀಯರು ಅಂದರೆ ಅಗ್ನಿ ಇದ್ದಾಗೆ, ಉಮಾನ್ ಘೃತಕುಂಭ ಯಥ ಪುರುಷ ಅಂದರೆ ತುಪ್ಪದ ಕೊಡ ಇದ್ದಾಗೆ, ಸುತ ಆದ್ರಿಂದನೇ ಒಂದಕ್ಕೊಂದು ಸಂಪರ್ಕ ಬಂದರೆ ಏನಾಗುತ್ತೆ, ದಾರಿ ತಪ್ಪೋದು ಖಚಿತ. ಸುತಾಮಪಿ ರಹೋ ಜಹ್ಯಾತ್, ಅದಕ್ಕೆ ಸ್ವಂತ ಮಗಳಾದರೂ ಕೂಡ ಅಷ್ಟೇನೆ, ಏಕಾಂತದಲ್ಲಿರಬಾರ್ದು ಅಂತ ಹೇಳಿಬಿಡ್ತಾರೆ. ಸ್ವಂತ ಮಗಳಾದರೂ ಕೂಡ ಏಕಾಂತದಲ್ಲಿಲ್ಲಕ್ಕೆ ಹೋಗಬಾರ್ದು. ಅನ್ಯದ ಯಾವದ ಅರ್ಥಕೃತ, ಉಳಿದಂತೆ ಎಷ್ಟು ಕೆಲಸರೂ ಅಷ್ಟೇ, ಹೆಚ್ಚು ಕೆಲಸ ಇಟ್ಕೊಳ್ಳೋಕೆ ಹೋಗಬಾರ್ದು, ಅದು ನಿಯಮ. ಕಲ್ಪಯೇದಾತ್ಮರೋ ಯಾವತ್ ಆಭಾಸ ಬಿದಮೀಶ್ವರ ತ್ವೈತಂ ತಾವನ್ನ ವಿರಮೇತ್ ತಥೋ ಹ್ಯಶ್ಯ ವಿಪರ್ಯಯ. ಕಲ್ಪಯೇದಾತ್ಮನಃ ಯಾವತ್ ಆಭಾಸಂ ಬಿದಮೀಶ್ವರ ದ್ವೈತಂ ನ ತಾವನ್ನ ವಿರಮೇತ್ ತಥೋ ಹ್ಯಶ್ಯ ವಿಪರ್ಯಯ. ಕಲ್ಪಯೇದಾತ್ಮನೋ ಯಾವತ್ ಆಭಾಸಂ ಬಿದಮೀಶ್ವರ, ಪರಮಾತ್ಮ ನಮಗೆ ಬಿಂಬ, ನಾವೆಲ್ಲ ಪ್ರತಿಬಿಂಬ, ನಮಗೆ ಅರ್ಥ ಆಗೋವರೆಗೂ ಕೂಡ ಅಧ್ಯಯನ ಮಾಡ್ತಾನೆ ಇರಬೇಕು. ದ್ವೈತಂ ತಾವನ್ನ ವಿರಮೆ, ದ್ವೈತ ಅಂದರೆ ಸಂಶಯ, ಎಲ್ಲಿವರೆಗೂ ಅವ್ರ ಸಂಶಯ ವಿಪರ್ಯಗಳಿರುತ್ತೋ ಅಲ್ಲಿವರೆಗೂ ಸಿದ್ಧಿ ಬರೋದಿಲ್ಲ. ಆ ದೇವರು ನಮ್ಮ ಬಿಂಬ, ನಾವು ಆತನ ಪ್ರತಿಬಿಂಬ, ಜ್ಞಾನ ಏನಾಗಬೇಕು, ನಿಶ್ಚಯ ಆಗಬೇಕು, ಅಲ್ಲಿವರೆಗೂ ಕೂಡ ಅಧ್ಯಯನ ಮಾಡಬೇಕು, ಇದು ಇಂಪಾರ್ಟೆಂಟ್. ಬಿಂಬ ಪ್ರತಿಬಿಂಬ ಭಾವ ದೃಢ ಆಗಬೇಕು, ಇದು ಒಳ್ಳೆ ವಿಚಾರ. ಏನಾಯ್ತು ಈಗ ನಮ್ಮಲ್ಲಿ ಅಭ್ಯಾಸ ಇದೆ, 12 ವರ್ಷ 20 ವರ್ಷ ಲಿಮಿಟ್ ಇದೆ, ಶಾಸ್ತ್ರಕ್ಕೆ ಆ ಥರ ಲಿಮಿಟ್ ಇಲ್ಲ. ಯಾವ ಥರ ಓದಬೇಕಾತ, ತತ್ವ ನಿಶ್ಚಯ ಆಗೋವರೆಗೂ ಓದಬೇಕು, ತತ್ವ ನಿಶ್ಚಯ ಆಗಬೇಕು. ತತ್ವ ನಿಶ್ಚಯ ಅಂದ್ರೆ ಏನು, ಪರಮಾತ್ಮ ಬಿಂಬಾನ ಪ್ರತಿಬಿಂಬಾನ ಭಾವನೆ ಪೂರ್ತಿ ದೃಢ ಆಗಬೇಕು, ಇಲ್ಲ ಹೋದ್ರೆ ಇಲ್ಲ. ಏತಚ್ಚಾನ್ಯದ್ ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ ಗುರುವೃತ್ತಿರ್ಪಿ ಕಲ್ಪೇನ ಗೃಹಸ್ಥಸ್ಯ ಋತುಗಾಮಿನಃ. ಏತಚ್ಚ ಅನ್ಯದ್ ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ, ಇದರಲ್ಲಿ ಕೆಲವು ವಿಚಾರಗಳಿವೆಯಲ್ಲ, ಅದು ಗೃಹಸ್ಥನಿಗೂ ಕಾಮನ್ನು ಯತಿಗಳಿಗೂ ಕಾಮನ್ನು, ಅತಿ ಹೆಚ್ಚಾಗಿ ಇನ್ನೊಬ್ಬರು ಸಂಪರ್ಕ ಮಾಡಬಾರದು, ಕೆಲವು ವಿಷಯಗಳು ಎಲ್ಲರಿಗೂ ಕಾಮನ್ನೇ. ಗುರುವೃತ್ತಿರ್ವಿಕಲ್ಪೇನ ಗೃಹಸ್ಥಸ್ಯ ಋತುಗಾಮಿನ, ಆ ಗೃಹಸ್ಥನ ಎಕ್ಸೆಂಪ್ಷನ್ ಏನಂದ್ರೆ ಗುರುಕುಲವಾಸ ಮಾಡಬೇಕಾಗಿಲ್ಲ, ಮದುವೆ ಆಗಿದೆ ಆದ್ದರಿಂದ ಏನು ಮಾಡಬೇಕು ಅವನೀಗ, ತನ್ನ ಮನೆಯಲ್ಲೇ ವಾಸ ಮಾಡಬೇಕು. ಅದು ಗುರುಕುಲ ಗುರುಗಳತ್ರ ಪಾಠಕ್ಕೆ ಹೋಗ್ಬೋದು, ಗುರುಗಳ ಹತ್ರ ವಾಸ ಮಾಡಬಾರ್ದು. ಯಾತಕ್ಕೆ ತನ್ನ ಮನೆ ಇರೋದ್ರಿಂದ ಶಿಷ್ಯರು ಯಾತಕ್ಕೆ ಮಾಡಬಹುದು ಅಂದ್ರೆ ಅವ್ರ ಮನೆ ಇಲ್ಲ ಅವರಿಗೆ, ಅದಕ್ಕೆ ಅವ್ರು ಇಲ್ಲಿ ವಾಸ ಮಾಡಕ್ಕೆ ಅವಕಾಶ ಇದೆ, ಇಲ್ಲೇ ಇರಬೇಕು. ಗೃಹಸ್ಥರಾದವನು ಕೂಡ ಋತುಗಾಮಿಯಾಗಿರ್ಬೇಕು. ಅಂಜನಾಭ್ಯಂಜನೋನ್ಮರ್ತಃ ಶ್ರವಲಾಪಾಭಿಷಂ ಮಧು ಸ್ತಗ್ಗಂಧ ಲೇಪಾಲಂಕಾರಾನ್ ತ್ಯಜೇಯುಹು ಯೇ ಧೃತೌರತಾ. ಬ್ರಹ್ಮಚಾರಿಗಳಿಗೆ ಈ ಕಾಡಿಗೆ ಹಚ್ಚಿಕೊಳ್ಳೋದು, ಅವರ ಅಭ್ಯಂಜನ ಮಾಡಿಕೊಳ್ಳೋದು ಅವೆಲ್ಲ ಕೂಡ ನಿಷಿದ್ಧ, ಯಾವುದೂ ಇಲ್ಲ ಅವರಿಗೆ. ಗೃಹಸ್ಥ ಅದನ್ನು ಮಾಡಬಹುದು, ಆದ್ರೆ ಗೃಹಸ್ಥ ಬೇಕಾದ್ರೆ ಅದನ್ನು ಬಿಡಬಹುದು. ಮತ್ತೆ ಅದನ್ನು ಹೇಳ್ತಾರೆ ಬ್ರಹ್ಮಚಾರಿ ಬಿಡಲೇಬೇಕು, ಬ್ರಹ್ಮಚಾರಿಗೆ ಅದು ಇಲ್ಲೇ ಇಲ್ಲ. ಆದ್ರೆ ಯತಿಗಳು ಗೃಹಸ್ಥನಾದವನು ಮಾತ್ರ ವಿಶೇಷವಾದ ವ್ರತಾಚರಣೆ ಮಾಡಕ್ಕೆ ಶುರು ಮಾಡಿಬಿಟ್ಟ ಅಂತ ಕೇಳಿದ್ರೆ ಇವರು ಏನೇನು ಸೃಗ್ಗಂಧ ಲೇಪ ಅಲಂಕಾರಾನ್ ಸೃಕ್ ಹಾರ ಹಚ್ಕೊಳ್ಳೋದು, ಗಂಧಲೇಪ ಗಂಧ ಹಚ್ಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದನ್ನು ಕೂಡ ಗೃಹಸ್ಥರು ಬಿಡಬೇಕಾಗಿಲ್ಲ. ಅದು ವ್ರತ ಮಾಡಬೇಕಾದ್ರೆ ಬೇಕಾದ್ರೆ ಬಿಟ್ಟರೆ ತಪ್ಪಿಲ್ಲ. ಎದು ಗೃಹಸ್ಥ ಬ್ರಹ್ಮಚಾರಿಗಳಂತೂ ಕರಡಿನೇ ನೋಡ್ಕೋಬಾರ್ದು, ಮತ್ತೆ ಕರಡಿ ಕೂಡ ನೋಡ್ಕೋಬಾರ್ದು. ಇವರಿಗೆ ಅದೆಲ್ಲ ಅವಕಾಶ ಉಂಟು, ಬೇಕಾದ್ರೆ ಬಿಟ್ಟರೆ ಏನು ತಪ್ಪಲ್ಲ. ತಾಂಬೂಲ ನಿಷಿದ್ಧ ಅಲ್ಲ, ತಾಂಬೂಲ ಬಿಟ್ಟರೆ ಏನು ತಪ್ಪಲ್ಲ. ಅತ್ತೆ ತಾಂಬೂಲ ಹಾಕಿ ಗೃಹಸ್ಥನಾದವನು ತಾಂಬೂಲ ಹಾಕ್ಕೊಂಡ್ರೆ ತಪ್ಪಲ್ಲ, ಆದರೆ ಬಿಟ್ಟರೆ ಭಾರಿ ಹೆಚ್ಚು ಪುಣ್ಯ, ಅದರಲ್ಲೇನು ಯೋಚನೆಯೇ ಇಲ್ಲ. ಕೆಲವೊಮ್ಮೆ ಬೇಕಾದ್ರೆ ಬಿಡುವ, ಚಾತುರ್ಮಾಸ್ಯ ಕಾಲಕ್ಕೆ ಮಾತ್ರ ಬರ್ತೇನೆ ಅಂತ ಹೇಳ್ಬೋದು, ಅಥವಾ ದಶಮಿ ದಾಸ್ಯ ಮಾತ್ರ ಹಾಕ್ಕೊಳ್ಳೇಬಾರ್ದಾದ್ರೆ ಅವಾಗ ಬಿಟ್ಟುಬಿಡೋದು. ಕೆಲವು ಪರ್ವಕಾಲ ಪಿತೃ ಕಾರ್ಯಾಲಯದಿಂದ ಮಾಡಬಾರ್ದು, ತಾಂಬೂಲ ಕೊಡಬೇಕು ಅತಿಥಿಗಳಿಗೆ, ತಾನು ಹಾಕ್ಕೋಬಾರ್ದು. ಎಲ್ಲರೂ ಹಾಕೋಬಹುದು ಶ್ರಾದ್ದ ದಿವಸ ಅಂತ ಹಾಕೊಂಡ್ಬಿಡ್ತಾರೆ. ಶ್ರಾದ್ದ ದಿವಸ ಏನದು, ವ್ರತದ ದಿವಸ ಇತ್ತ, ತರ್ಪಣಾದಿ ಕೊಟ್ಟಿರ್ತಾನೆ, ಆದ್ರಿಂದ ಅವತ್ತೇನಿಲ್ಲ ತಾಂಬೂಲಾದಿಗಳಿಲ್ಲ. ಇವರಿಗೆ ಕೊಡ, ಬ್ರಾಹ್ಮಣರಿಗೆಲ್ಲ ಕೊಡಬೇಕು, ತಾನು ತಗೊಳ್ಳಾಗಿಲ್ಲ. ಇವತ್ತವೆಲ್ಲ ನೀವು ಆಚರಣೆ ಮಾಡಿದ್ರೆ ಪಿತೃ ಕಾರ್ಯಗಳೇನಾಗುತ್ತೆ ಅಲ್ಲಿಗೆ, ಶ್ರಾದ್ದಘಾತ ಅಂತಾರಲ್ಲ, ಹಾಕಿ ಎಷ್ಟು ಖರ್ಚು ಮಾಡಿ ಏನೇ ಮಾಡಿದ್ರು ಕೂಡ ಅದು ವೇಸ್ಟ್ ಆಗಿಬಿಡ. ಅವತ್ತು ದಿವಸ ಕ್ಷೌರ ಮಾಡಿಸ್ಕೋಬಾರ್ದು. ಶ್ರಾದ್ದ ಪಕ್ಷದಲ್ಲಿ ಬಹಳ ವಿಶೇಷ ಅಂದ್ರೆ ಶ್ರಾದ್ದ ದಿವಸ ಕ್ಷೌರ ಮಾಡಿಸ್ಕೊಳ್ಳಾಗಿಲ್ಲ, ತೀರ್ಥ ಶ್ರಾದ್ದಕ್ಕೆ ಮಾಡಿಸ್ಕೊಳ್ಳೇಬೇಕು, ಅದು ತಮಾಷೆ ಅಂತ ಕೇಳಿದರು. ತೀರ್ಥ ಶ್ರಾದ್ದಲ್ಲಿ ವಿಹಿತ, ಮನೆಯಲ್ಲಿ ಮಾಡಿದಾಗ ಇಲ್ಲ, ನಿತ್ಯ ಶ್ರಾದ್ದಕ್ಕೆ ಕ್ಷೌರ ಮಾಡಿಸ್ಕೋಬಾರ್ದು, ತೀರ್ಥ ಶ್ರಾದ್ದಕ್ಕೆ ಮಾಡಿಸ್ಕೋಬೇಕು. ಅದರಲ್ಲೂ ಕೂಡ ಬದಲಿಯಲ್ಲಿ ಮಾಡಿಸ್ಕೋಬಾರ್ದು, ಮತ್ತೆ ಬದಲಿ ತೀರ್ಥ ಶ್ರಾದ್ದಕ್ಕೆ ಕ್ಷೌರ ನಿಷಿದ್ಧ, ಬೇರೆ ಕಡೆಗೆ ಮಾಡಿಸ್ಕೋಬೇಕು. ಕೆಲವು ದಿವಸ ಅವತ್ತೇ ಮಾಡ್ಕೋಬೇಕು, ಕೆಲವು ಬೇರೆ ದಿವಸ, ಬಹಳ ನಿಯಮಗಳು. ಅದು ತಕ್ಕಂತೆ ಮಾಡಿದ್ರೆ ಮಾತ್ರ ಸಾಧ್ಯ ಏನಾಗುತ್ತಾಗ ಪೂರ್ಣ ಪುಣ್ಯ ಕೊಡುತ್ತೆ. ಇವತ್ತು ಅದು ಇರೋದಿಲ್ಲ, ಆದ್ರಿಂದ ಹೋಗಿಬಿಡುತ್ತೆ. ಉಕ್ತೈವ ಉಷಿತ್ವೈವ ಗುರುಕುಲೇ ದ್ವಿಜೋ ಅಧೀತ್ಯ ಅವಬುದ್ಧ ಚ ತ್ರಯೀ ಸಾಂಗೋಪನಿಷದಂ ಯಾವದರ್ಥಂ ಯಥಾಬಲಂ. ಈ ಗುರುಕುಲೇ ಉಷಿತ್ವ ಏವಂ, ಗುರುಕುಲದಲ್ಲಿ ವಾಸವನ್ನು ಮಾಡಿ ದ್ವಿಜಃ ದ್ವಿಜನಾದ ವಿದ್ಯಾರ್ಥಿಯಾದವನು ಅಧೀತ್ಯ ಅವಬುದ್ಧ ಚ, ವೇದಗಳನ್ನು ಓದಬೇಕು, ಅರ್ಥ ತಿಳ್ಕೋಬೇಕು. ಅಧೀತ್ಯ ಅಂದರೆ ಓದೋದು, ಅವಬುದ್ಧಿ ಅಂದರೆ ತಿಳ್ಕೊಳ್ಳೋದು. ತ್ರಯೀ ಅದೇ ಅವಬುದ್ಧಿ, ಅವಧೀತ್ಯ ಅನ್ನೋದು ಒಳ್ಳೆ ಅರ್ಥ ಇದೆ. ಅದು ಓದೋ ಭಾಗಕ್ಕೆಲ್ಲ ಏನಂತಾರೆ ಉಪಾಕರ್ಮ, ಗೊತ್ತಾಯ್ತಾ, ತಿಳಿಯೋ ಭಾಗಕ್ಕೆಲ್ಲ ಉತ್ಸರ್ಜನ, ಎರಡು ಒಟ್ಟಿಗೆ ಮಾಡಿಸ್ತಾರೆ, ಉತ್ಸರ್ಜನ ಉಪಾಕರ್ಮ ಅಂತ ಆಗಿಬಿಡುತ್ತೆ. ಆ್ಯಕ್ಚುಲಿ ವೇದಾಭ್ಯಾಸ ಹೇಗೆಂದರೆ 6 ತಿಂಗಳು ವೇದಗಳನ್ನು ಓದಬೇಕು, 6 ತಿಂಗಳು ಅರ್ಥ ತಿಳ್ಕೋಬೇಕು, ಇದು ಕ್ರಮ ಇದೆ. ವೇದಗಳಂದರೆ ಅದು ಪುಸ್ತಕ ನೋಡಿ ಹೇಳಾಗಿಲ್ಲ, ಅವನು ಅದು ಬಾಯ್ಪಾಠ ಮಾಡಬೇಕು, 6 ತಿಂಗಳು ಬಾಯ್ಪಾಠ ಮಾಡಬೇಕು. ಏರ್ 6 ತಿಂಗಳು ಬಾಯ್ಪಾಠ ಮಾಡಿರ್ತಾರೆ, ಅದು 6 ತಿಂಗಳು ಓದಬೇಕು, ಅರ್ಥ ಆಯ್ತಾ. ಮತ್ತೆ 6 ತಿಂಗಳು ಓದಬೇಕು, ಮತ್ತೆ ಅರ್ಥ ಮಾಡ್ಕೋಬೇಕು, ಇದು ಕ್ರಮ ಇದೆ. ಇವು ಕೊನೆಗೆ ಅದು ಎಲ್ಲಿಗೆ ಹೋಯ್ತು, ಕೊನೆಗೆ ಬರೋದು ಉತ್ಸರ್ಜನ ಉಪಾಕರ್ಮ ಅಂದ್ರಿವತ್ತು ಜನವಾರ ಚೇಂಜ್ ಮಾಡೋದಾಯ್ತು. ಅದಕ್ಕೆ ಅದಕ್ಕೆ ನಾವೇ ಒಬ್ರು ನೀವೇ ಬಂದಿಸ್ಕೊಂಡು ಶುರು ಮಾಡೋದು, ಮನೇಲಿ ಇದ್ಬಿಟ್ಟು ನೀವೇ ಬಂದಿಸ್ಕೊಂಬಿಡಿ ಅಂತ ಹೇಳಿ ಒಬ್ರಿಗೆ ಇಷ್ಟೊಂದು ಹೋಯ್ದುಬಿಡ್ತಾರೆ ಎಲ್ಲರಿಗೂ ಕೊಡೋಕ್ಕೋಸ್ಕರ. ಅದಲ್ಲ, ಅದು ಉಪಾಕರ ವೇದ ಓದಕ್ಕೋಸ್ಕರ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಹಾಗೋ, ಉಪಾಕರ್ಮ ಹಾಕಿ ಜನವಾರ ಚೇಂಜ್ ಮಾಡೋದೇ ಹೊರತು ಜನವಾರ ಚೇಂಜ್ ಮಾಡೋದೇ ಉಪಾಕರ್ಮ ಅಲ್ಲ, ಗೊತ್ತಾಯ್ತಾ. ಜನವಾರ ಜಸ್ಟ್ ಪ್ರೋಸೆಸ್, ಯೂನಿಫಾರ್ಮ್ ಹಾಕೊಳ್ಳೋದೇ ಪಾಸ್ ಆಗಲಿಕ್ಕೆ ಕಾರಣ ಅಲ್ಲ, ಯೂನಿಫಾರ್ಮ್ ಹಾಕೊಂಡು ಓದೋದಕ್ಕೆ ಎಲಿಜಿಬಿಲಿಟಿ ಅಷ್ಟೇ. ಆ ಥರ ಉಪಾಕರ್ಮಕ್ಕೆ ಅರ್ಥ ಪೂರ್ತಿ ಕಟ್ಟೋಗ್ಬಿಟ್ಟಿರೋದ್ರಿಂದ ಅದೊಂದು ಇದರಿಂದ ಕಾಟಾಚಾರಕ್ಕೆ ಮಾಡದೆ ಮಾಡಿಬಿಡ್ತಾರೆ ಅಷ್ಟೇ. ಅವಬುದ್ಧ ಚ ಅಧೀತ್ಯ ಚ ತ್ರಯೀಂ ಸಾಂಗೋಪನಿಷದಂ ಯಾವದರ್ಥಂ ಯಥಾಬಲಂ, ತನಗೆ ಎಷ್ಟು ಅರ್ಥ ಆಗುತ್ತೋ ಎಷ್ಟು ಶಕ್ತಿ ಇದೆಯೋ ಅಷ್ಟು ವೇದಗಳನ್ನು ಉಪನಿಷತ್ತಿನ ಸಮೇತ ಅಂಗಗಳ ಸಮೇತ ಓದಬೇಕು. ಸಾಂಗೋಪನಿಷದಂ ಅಂಗಗಳ 6, ಶಿಕ್ಷಾ ವ್ಯಾಕರಣಂ ನಿರುಕ್ತಂ ಛಂದ ಜ್ಯೋತಿ ಕಲ್ಪ, 6 ಅಂಗಗಳ ಸಮೇತ ಓದಬೇಕು. ಅದಕ್ಕೆ ವೇದ ಓದೋದು 6 ತಿಂಗಳು, ವೇದಾಂಗ ಓದೋದು 6 ತಿಂಗಳು. ವೇದಾಂಗ ಅಂದರೆ ವೇದಾರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಕೊಡೋದು ಅಂಗಗಳು ಅಂತ ಹೇಳೋದು ಆಕ್ಸಿಲೇರಿಸ್. ಆಮೇಲೆ ತತ್ವಾ ವರಮನು ಜ್ಞಾತೋ ಗುರೋಃ ಕಾಮಂ ಯದೀಶ್ವರ ಗೃಹಂ ವರಂ ವಾ ಪ್ರವಿಶೇತ್ ಪ್ರವ್ರಜೇತ್ ತತ್ರ ವಾ ಅವಸೇತ್. ದತ್ವಾ ವರಂ ಅನುಜ್ಞಾತಃ ಗುರೋಃ ಕಾಮಂ ಯದೀಶ್ವರ, ಮುಂದೆ ಯದೀಶ್ವರ ಶಕ್ತಿ ಇದ್ರೆ ಗುರೋಃ ಕಾಮಂ ಗುರುಗಳು ಕೇಳಿದಂತಹ ವರಂ ದಕ್ಷಿಣೆಯನ್ನು ಕೊಡಬೇಕು. ಇದು ಎರಡು ಹೇಳ್ಬೇಕು, ಗುರುದಕ್ಷಿಣೆ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಆದರೆ ಗುರುದಕ್ಷಿಣೆ ಕೊಡೋಕ್ಕಾಗೋದಿಲ್ಲ ಅದು ಓದೋ ಬಿಟ್ಬಿಡಬೇಡಿ, ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕೊಡಿ ಅಂತ ಹೇಳ್ಬಿಡ್ತಾರೆ. ಅದೊಂದು ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಫೀಸ್ ಎಷ್ಟಾದರೂ ಅಷ್ಟು ಕೊಡಿ ಅಂತ ಹೇಳ್ತಾರೆ ಸರ್ಕಾರದವರು, ಅಷ್ಟು ಕೊಟ್ಟರೆ ಇಲ್ಲವರು ಅಡ್ಮಿಷನ್ ಇಲ್ಲೇ ಇಲ್ಲ ಅವರಿಗೆ. ಫೀಸ್ ಪ್ರಿಸ್ಕ್ರೈಬ್ಡ್ ಫೀಸೇ ಕೊಡಬೇಕು, ಎಕ್ಸಾಮ್ ಫೀಸ್ ಅಷ್ಟೇ ಕೊಡಬೇಕು. ನಮ್ಮಲ್ಲಿ ಹಾಗಿಲ್ಲ, ಅದು ಆಪ್ಷನ್. ಮತ್ತೆ ಕೈಲಾಗದೆ ಹೋದರೆ ಕ್ಷಮಿಸಿಬಿಟ್ಟು ಸರ್, ನಾನು ಏನು ಕೊಡಲಿಕ್ಕಿಲ್ಲ ಅಂದರೆ ಸಾಕು, ನೋ ಪ್ರಾಬ್ಲಮ್. ಆಚಾರ ಮಾತನ್ನು ಹೇಳ್ತಾರೆ, ನಿಸ್ಸೋ ಭಕ್ತ್ಯಾ ಕ್ಷಮಾಪಯೇತ್, ಎಲ್ಲ ಗುರುಕುಲ ವಾಸ ಮಾಡ್ದ, ಗುರುವಷ್ಟೇ ಕೊಡಬೇಕು, ಅಶಿಷ್ಯ ಬೇರೆಯವರೆಲ್ಲ ಕೊಟ್ಟು ಬಿಟ್ರು, ತಾತ್ರ ಕೊಡೋಕೆ ಏನೂ ಇಲ್ಲ, ಇದ್ರೆ ಕೊಡದೆ ಹೋದ್ರೆ ಮಹಾಪಾಪನೆ ಅದು. ತಾತ್ರ ಏನೂ ಇಲ್ಲ, ಅವ್ ಏನ್ ಹೇಳಿದ್ರೆ ಸಾಕಂತ, ಏನೂ ಇಲ್ಲ ಕೊಡ್ಲಿಕ್ಕೆ, ಕ್ಷಮಿಸ್ಬೇಕು ಅಂದ್ರೆ ಓಕೆ ಅಂತ ಹೇಳ್ಬೇಕು, ನಿರ್ಬಂಧ ಮಾಡಾಗಿಲ್ಲ ಅದಕ್ಕೆ. ಅದನ್ನ ಹೇಳಿ ಯಥಾಶಕ್ತಿ, ಯದಿ ಈಶ್ವರ ಅಂದ್ರೇನು, ಸಮರ್ಥ ಸಮರ್ಥನಾಗಿದ್ರೆ ಗುರುವಿನ ಕೇಳಿದ ದರ್ಶನ ಕೊಡಬೇಕು, ಅಥವಾ ತನಗಾಗೋ ದರ್ಶನ ಕೊಡಬೇಕು, ಅಥವಾ ಆಗೋದಿಲ್ಲ ಅಂತ ಹೇಳಬೇಕು, ಹೊರತು ಸುಮ್ಮನೆ ಇರಬಾರ್ದು. ಅದಕ್ಕೆ ಕೇಳಿದ ದರ್ಶನ ಕೊಡಕ್ಕೆ ಉತ್ತಂಕ ಏನ್ ಮಾಡ್ದ, ರಾಜನ ಕರ್ಣ ಹೆಂಡತಿ ಕರ್ಣ ಕೊಂಡಿರ್ತಾರಲ್ಲಕ್ಕೆ ಅಂತ ಹೋದ, ಅದು ಕೇಳಿದ ದರ್ಶನ ಕೊಡಕ್ಕೆ ಹೋಗಿದ್ದ. ಇನ್ನು ಆಗಿದ್ದ ದರ್ಶನ ಕೊಡೋದು ಬೇರೆ, ಅಥವಾ ಆಗೋದಿಲ್ಲ ಅಂತ ಹೇಳೋದು ಬೇರೆ, ಮೂರು ಸ್ಟೇಜ್ ಅದು. ಗೃಹಂ ವನಮ್ಮಾ ಪ್ರವೇಶೇತ್ ಪ್ರವರದೇ ತತ್ರ ವಾಪಸೆ, ಇಷ್ಟಾದ ಮೇಲೆ ಗೃಹಂ ಪ್ರವೇಶೇತ್ ಅಂದ್ರೇನು, ಗೃಹಸ್ಥಾಶ್ರಮ ಹೊಂದಬಹುದು, ಅಥವಾ ಡೈರೆಕ್ಟ್ ವಾನಪ್ರಸ್ಥನಾಗಬಹುದು. ಬಹಳ ಆಶ್ಚರ್ಯ, ಗುರುಕುಲದ ಶೈಲಿಗೆ ಎಲ್ಲಿಗೆ ಹೋಗ್ಬಿಡ್ಬೋದು ಅವನು, ಬ್ರಹ್ಮಚಾರ್ಯ ವಾನಪ್ರಸ್ಥನಾಗಿಬಿಡ್ಬೋದು, ಓದೆಲ್ಲ ಬಂತು, ಜ್ಞಾನ ಬಂದ್ಬಿಡ್ತು, ಈ ತಂಟೆನೆ ಬೇಡಂತ ವಾನಪ್ರಸ್ಥನಾಗಬಹುದು, ಅಥವಾ ಪ್ರವರದಿ ಯತಿ ಆಗಬಹುದು, ಗೊತ್ತಾಯ್ತಾ. ತತ್ರವ ಬ್ರಹ್ಮಚಾರಿ ಕಂಟಿನ್ಯೂ ಆಗ್ಬೋದು, ಮತ್ತೆ ನಾಲ್ಕು ಚಾನ್ಸ್ ಇದೆ, ಬ್ರಹ್ಮಚಾರ್ಯ ಬೇಕಾದ್ರೂ ಇರ್ಬೋದು, ವಾನಪ್ರಸ್ಥ ಬೇಕಾದರೂ ಆಗ್ಬೋದು, ಗೃಹಸ್ಥನಾಗ್ಬೋದು, ಯತಿ ಬೇಕಾದ್ರೂ ಆಗ್ಬೋದು, ಬ್ರಹ್ಮಚಾರಿ ನಾಲ್ಕು ಆಪ್ಷನ್ ಇದೆ ಈಗ. ಆದ್ರೆ ಕರೀದ್ರೆ ಒಂದು ತೆಗೆದುಬಿಟ್ರು, ಬ್ರಹ್ಮಚಾರ್ಯ ಕಂಟಿನ್ಯೂ ಆಗಬಾರ್ದು ಅಂತ ಹೇಳ್ಬಿಟ್ರು. ಬ್ರಹ್ಮಚಾರ್ಯ ಕಂಟಿನ್ಯೂ ಆಗೋದಕ್ಕೆ ಏನಂತ ಕರೀತಾರೆ, ನೈಷ್ಠಿಕ ಬ್ರಹ್ಮಚಾರ್ಯ ಅಂತ ಹೆಸರು. ಅಖಂಡ ಏಕಾದಶಿ ಇದ್ರೆ ಹಾಗೋ ನೈಷ್ಠಿಕ ಬ್ರಹ್ಮಚಾರ್ಯ ಅಂತಾರೆ, ಮದುವೆ ಆಗದೇ ಇದ್ದು ಬಿಡೋದು, ಕಲಿಯುಗದಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ, ನೈಷ್ಠಿಕ ಬ್ರಹ್ಮಚಾರ್ಯ ಇಲ್ಲ ಕಲಿಯುಗದಲ್ಲಿ. ಸೊ ಅದು ವಾನಪ್ರಸ್ಥನಾಗಬಹುದು, ವಾನಪ್ರಸ್ಥನಾಗ ಚಾನ್ಸೂ ಇಲ್ಲ, ಯಾಕೆ ವನಗಳೇ ಇಲ್ಲ, ಅದರಿಂದಾಗಿನೆ ಅದು ಹೊರಟೋಯ್ತು. ಉಳಿದಿದ್ದು ಎರಡೇ, ಇಲ್ಲಿ ಯತಿಯಾಗಬಹುದು, ಇಲ್ಲ ಗೃಹಸ್ಥರಾಗಿ ಕಾಣಬಹುದು, ಯತಿಯಾಗಿ ಕಾಣಬಹುದು, ಹೊರತು ಇನ್ನೊಂದಾಗಿಲ್ಲ. ಅಗ್ನೌ ಗುರೌ ಆತ್ಮನಿ ವಾಚ ಸರ್ವಭೂತೇಷು ಅಧೋಕ್ಷಜಂ ಭೂತೈಹಿ ಸ್ವತಾಮಭಿಹಿ ಪಶ್ಯೇತ್ ಅಪ್ರವಿಷ್ಟಂ ಪ್ರವಿಷ್ಟವತ್. ಅಗ್ನೌ ಗುರೌ ಆತ್ಮನಿ ಚ ಸರ್ವಭೂತೇಷು ಅಧೋಕ್ಷಜಂ. ಅಗ್ನೌ ಅಗ್ನಿಯಲ್ಲಿ ಅಗ್ನಿ ಕಾರ್ಯ ಮಾಡಬೇಕಾದ್ರಿಂದ ಅಗ್ನೌ ಗೃಹಸ್ಥನು ಮಾಡಬೇಕು, ಗುರು ಗುರುಗಳಲ್ಲಿ ಚಿಂತನೆ ಮಾಡಬೇಕು, ಆತ್ಮನಿ ಬಿಂಬರೂಪ ಪರಾತ್ಮನ ಚಿಂತನೆ ಮಾಡಬೇಕು, ಸರ್ವಭೂತ ಎಲ್ಲಾ ಪ್ರಾಣಿಗಳು ದೇವರಿದ್ದಾರೆ ಅಂತ ತಿಳ್ಕೋಬೇಕು. ಅಧೋಕ್ಷಜಂ ಭೂತೈಹಿ ಸ್ವಧಾಮಭಿಹಿ ಪಶ್ಯೇದ್ ಅಪ್ರವಿಷ್ಟಂ ಪ್ರವಿಷ್ಟವತ್. ಎಲ್ಲಾ ಪ್ರಾಣಿಗಳು ಕೂಡ ಅವುಗಳ ನೆಲೆಗಳು ಕೂಡ ಹೇಗಿರಬೇಕು ಅಂದ್ರೆ ದೇವರನ್ನು ನೋಡಬೇಕು. ಅಪ್ರವಿಷ್ಟಂ ಪ್ರವಿಷ್ಟವತ್, ಇನ್ನು ಅವನು ಇರಬಾರ್ದು, ಇದ್ದಾನೆ ತನುಸಂಧಾನ ಬಿಡಬಾರ್ದು. ಏವಂ ವಿಧೋ ಬ್ರಹ್ಮಚಾರಿ ವಾನಪ್ರಸ್ಥೋಯ ತಿರ್ಗೃಹಿ ಪರಂ ವಿಂದತಿ ವಿಜ್ಞಾನಂ ಪರಂ ಬ್ರಹ್ಮಾಧಿ ಗಚ್ಚತಿ ಏವಂ ವಿಧಃ ಬ್ರಹ್ಮಚಾರಿ. ಅದೇ ರೀತಿಯೇ ಹೆಂಗಸರಿಗೂ ಕೂಡ ಕಲಿಯುಗದಲ್ಲಿ ಏನಿಲ್ಲ, ಮದುವೆ ಆಗದೆ ಇರಬಾರ್ದು, ಸಂಸ್ಕಾರ ಅಂತ ಆಗಲೇಬೇಕು, ಗಂಡಸರಿಗೂ ಸಂಸ್ಕಾರ ಆಗಬೇಕು, ಇವ್ರಿಗಾಗಬೇಕು. ಬೇರೆ ಯುಗದಲ್ಲಿ ಹೆಂಗಸರಿ ಯಾವ ಯುಗದಲ್ಲೂ ಮದುವೆ ಆಗಲೇಬೇಕು, ಅದು ವಿಶೇಷ. ಬೇರೆ ಯುಗದಲ್ಲಿ ಬ್ರಹ್ಮಚಾರಿ ಪೂರ್ತಿ ಇರಬಹುದಾಗಿತ್ತು, ಆದರೆ ಯಾವ ಯುಗದಲ್ಲೂ ಕೂಡ ಸ್ತ್ರೀ ಏನಾಗಿರಬಾರ್ದು, ಮದುವೆ ಆಗದೆ ಇರಬಾರ್ದು. ಅದಕ್ಕೆ ವೃದ್ಧ ಕನ್ಯಾಕಥೆಯಿಂದ ಬರುತ್ತೆ ಮಹಾಭಾರತದೊಳಗೆ, ಒಬ್ಬರು ಮದುವೆ ಆಗೋದೇ ಇಲ್ಲ, ಹಣ್ಣು ಮುದುಕಿಯಾಗಿ ಬಿಡ್ತಾಳೆ, ಅವಳಿಗೆ ಇನ್ನೇನು ಮೋಕ್ಷಕ್ಕೆ ಹೋಗಿ ಅಷ್ಟು ಜ್ಞಾನ ಬಂದ್ಬಿಡುತ್ತೆ. ಆಗ ವಿವಾಹಕ್ಕೆ ಆಯ್ತಾ ಕೂತ್ರ ಹೇಳ್ತಾ ಇಲ್ಲ ಇಲ್ಲ ವಿವಾಹವಾಗಿಲ್ಲ ಅದರಿಂದಾಗಿನೇ ಮದುವೆ ಮಾಡ್ಕೋ ಆಮೇಲೆ ಎಂಟ್ರಿ ಅಂತ ಹೇಳಿದರೆ, ಹಣ್ಣು ಮುದುಕಿ ಯಾರು ಮದುವೆ ಆಗ್ತಾರೆ ಆಗ್ತೀರ, ಅವ್ ಏನ್ ಮಾಡಿಲ್ಲ ಅಂತ ಆಕೆ ಅನೌನ್ಸ್ ಮಾಡ್ತಾಳೆ, ನಾನು ಯಾರು ಮದುವೆ ಆಗ್ತಿರೋ ಅವ್ರು ಬೇಕಾದ ಹೆಚ್ಚು ವರದಷ್ಟು ಕೊಟ್ಟರೆ ಮದುವೆ ಆಗುತ್ತಲ್ಲ ಆ ಟೈಪ್, ಬೇಕಾದ ಕೊಡ್ತೀರ ತಪಸ್ಸಿಗ್ತೀನಿ ಅಂತ ಹೇಳ್ತಾಳೆ. ಯಾರೋ ಒಬ್ಳು ಬರ್ತಾರ ಅವನು ಸಿಗ್ತಾನೆ, ಆಗಳು ಕೊಟ್ಟಿದ್ದಾಗ ತಾನು ತರಣಿ ಆಗ್ತಾಳೆ, ಮತ್ತೆ ಅದು ವಿಶೇಷ ಸಿದ್ಧಿಯಿಂದ ಆಗಿಬಿಟ್ಟು ಪುನಃ ಆಮೇಲೆ ಮುಕ್ತಕ್ಕೆ ಹೋಗ್ತಾಳೆ, ಅದೊಂದು ವಿಶೇಷ ನಿಯಮ. ಆದ್ರೆ ಇವರು ಮಾತ್ರ ಬೇರೆ ಯುಗದಲ್ಲಿ ನೈಷ್ಠಿಕ ಬ್ರಹ್ಮಚಾರಿ ಇರಬಹುದು, ಕಲಿಯುಗದಲ್ಲಿ ಇಬ್ಬರು ಇರಾಗಿಲ್ಲ, ಅದು ಬಹಳ ವಿಶೇಷ ಆದ ಅಂಶ. ಬೇರೆ ಕಾರಣಕ್ಕೆ ಇರಬಹುದು, ಯಾವ ಕಾರಣಕ್ಕೋಸ್ಕರ, ಭಯಂಕರ ರೋಗಾದಿಗಳಿರುತ್ತೆ ಅಂತ ತಿಳ್ಕೊಬೇಕು, ಭಯಂಕರ ರೋಗ ಇದೆ ಆ ಹೊತ್ತಲ್ಲಿ ಏನಿಲ್ಲ, ಮದುವೆಯಿಂದ ಇನ್ನೊಬ್ರು ಸಂಸಾರ ಹಾಳಾಗ್ತದೆ, ಅದರಿಂದಾಗೇನೆ ಅವಾಗ ಆಪ್ಷನ್ ಅದು. ಅದರಿಂದ ಏನು ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಹಾಗಿದ್ರೆ ಅಂಥವ್ರಿಗೆ ಮದುವೆ ಮಾಡ್ಬೇಕಂತ ಕೇಳಿದ್ರೆ ಅದಿಲ್ಲ, ಅದು ಅದು ಇದೆಲ್ಲ ಹೇಳಿದ್ದೆ ಅದಕ್ಕೋಸ್ಕರ ಅಂದ್ರೆ ಸಮರ್ಥರಾದವರು ಹೇಳಿದ್ದೆ ಹೊರತು ಉಳಿದವರಿಗೆಲ್ಲ ಹೇಳಿದ್ದಲ್ಲ. ಏನಂತ ಮದುವೆ ಆಗದೆ ಇಷ್ಟು ಹೇಳಿದ್ದೇನು ಮತ್ತೆ ಈಗ ಎಷ್ಟೊತ್ತು ಹೇಳಿದ್ದೆ, ಅದೇ ತಾನೇ ಹೇಳಿದ್ದೀಗ, ನಾ ಬೇಡ ಅಂತ ಹೇಳಿದ್ದೆ ನಾ. ಹಾ, ಏನಂತ ಹೇಳಿದೆ ನಾನು, ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಆ ಏನು ಹೇಳಿದೆ ನಾನು, ಅಲ್ಲ ಅದು ದೋಷ, ಅದು ಕಾಯಿಲೆ ಇದ್ರೆ ಮಾಡಿದ್ರೆ ತಪ್ಪಾಗುತ್ತೆ, ಆ್ಯಕ್ಚುಲಿ ಅದು ದೋಷ, ಅದು ಮಾಡಾಗಿಲ್ಲ. ಬಟ್ ಸಂಸ್ಕಾರಕ್ಕೆ ಏನು ಮಾಡಿಬಿಡ್ತಾರೆ ಅಂದರೆ ಹೆಸರು ಸಂಸ್ಕಾರ ಅಂತ ಮಾಡಿಸ್ತಾರೆ ಆ ಕಾಲಕ್ಕೆ, ಆ ಕಾಲಕ್ಕೆ ಶವಕ್ಕೇನೆ ಸಂಸ್ಕಾರ ಮಾಡಿಸ್ಬಿಟ್ಟು ದಾನ ಮಾಡ್ತಾರೆ, ಅದು ವಿಶೇಷ. ಯಾಕಂದ್ರೆ ಇನ್ನೊಂದು ಮನೆ ಹಾಳು ಮಾಡಿದ್ರು, ಎಷ್ಟೋ ದಿನ ಹಾಗಲ್ಲ, ಮದುವೆ ಅಂತ ಸುಳ್ಳುಗಳೇ ಮದುವೆ ಮಾಡಿಸ್ಬಿಡ್ತಾರೆ ಆಮೇಲೆ, ಆಮೇಲೆ ಮದುವೆ ಅಂತ ಆಗಲಿ ಅಂತ ತಿಳಿಸಿದ್ವಿ, ಬೇಕಾದ್ರೆ ಇವ್ರಿಗೆ ಸಾಕಾಡ್ಬಿಡಿ ಅಂತ, ಅದೆಲ್ಲ ತಪ್ಪು, ಹಾಗಲ್ಲ ನಿಷಿದ್ಧ, ಅದಾಗೆಲ್ಲ ಮಾಡಬಾರ್ದು. ಆ ರೀತಿ ಶಾಸ್ತ್ರೋಕ್ತವಾದ ಒಂದು ಇದರಿಂದ ಮಾಡೋ ಪದ್ಧತಿ ಇದೆ, ಅದೇ ಅಂತ ಸಂಸ್ಕಾರಕ್ಕೆ ಮಾತ್ರ, ಇದಕ್ಕಲ್ಲ. ಆದ್ರೆ ಇಲ್ಲದ ಹೋದ್ರೆ ಮದುವೆ ಆಗಲೇಬೇಕಾದ ನಿಯಮ ಉಂಟು, ಅದನ್ನ ಹೇಳಿದ್ದಷ್ಟು, ಆ ವಿಷಯಕ್ಕೆ ಹೇಳಿದ್ದೆ ಹೊರತು ಇದ್ರ ಬಗ್ಗೆ ಹೇಳಿದ್ದಲ್ಲ. ಈಗ ಹೇಳ್ತಾರೆ, ಏವಂ ವಿಧೋ ಬ್ರಹ್ಮಚಾರಿ ವಾನಪ್ರಸ್ಥೋಯ ತಿರುಗೃಹಿ ಪರಂ ವಿಂದತಿ ವಿಜ್ಞಾನಂ ಪರಂ ಬ್ರಹ್ಮಾಧಿ ಗಚ್ಚತಿ. ಈ ರೀತಿಯ ಬ್ರಹ್ಮಚಾರಿ ಬೇಕಾದ್ರೆ ಇರಲಿ, ವಾನಪ್ರಸ್ಥ ಯತಿಯಾಗಲಿ, ಗೃಹಸ್ಥ ಆಶ್ರಮ ಆಗಿರಲಿ, ಅವನು ಮೋಕ್ಷಗಾರಿ ಅಂತ ಹೇಳ್ಬಿಟ್ಟ. ಶಾಸ್ತ್ರೋಕ್ತವಾಗಿ ಏನಾಗಿದ್ರು ನಾವು ಪ್ರಾಬ್ಲಮ್. ಇವತ್ತು ಬ್ರಹ್ಮಚಾರಿಗಳಾಗೋ ಚಾನ್ಸೇ ಇಲ್ಲ. ಉಪನಯನ ಇಲ್ಲ ಅಂದ್ರೆ ಆ ಆಶ್ರಮನೇ ಹೊರಟೋಯ್ತು. ಫಸ್ಟ್ ಆಫ್ ಆಲ್ ಉಪನಯನ ಆದರೂ ಅಧ್ಯಯನ ಮಾಡಲಿಲ್ಲ ಅಂದ್ರೆ ವೇಸ್ಟ್. ಅದು ಸ್ಕೂಲಿಗೆ ಸೇರಿ ಡಿಸ್ಕಂಟಿನ್ಯೂ ಮಾಡಿ ಓದ್ದೆ ಅಂತ ಕರಿತಾರೆ ಯಾರು ಕೂಡ. ಅಡ್ಮಿಷನ್ ಆಯ್ತು, ಫೀಸ್ ಕೊಟ್ಟ ಬಂದ ಮತ್ತೆ ಹೋಗಲೇ ಇಲ್ಲ. ಏನಂತ ಕರೀತಾರೆ ಅದಕ್ಕೆ? ಓದಿದ್ದವನು ಅಂತ ಕರೀತಾರೆ ಹೊರತು ಓದ್ದವನು ಅಂತ ಕರೆಯೋದಿಲ್ಲ. ಉಪನಯನ ಮಾಡಿದ್ರೆ ಸಂಧ್ಯಾವನ್ನ ಇತ್ಯಾದಿ ಮಾಡದೆ ಹೋದ್ರೆ ಅದೇನಾಯ್ತು ಅಲ್ಲಿಗೆ? ಆಗಿಲ್ಲ ಅಂತಾನೆ ಅರ್ಥ. ಆದರೆ ಸರಿಯಾಗಿ ರೀತಿಯ ಬ್ರಹ್ಮಚಾರಿ ಆಗ್ಬೋದು, ವಾನಪ್ರಸ್ಥನಾಗ್ಬೋದು, ಯತಿಯಾಗ್ಬೋದು, ಗೃಹಸ್ಥನಾಗ್ಬೋದು, ತನ್ನ ಧರ್ಮಕ್ಕೆ ಅನುಗುಣವಾಗಿ ಬದುಕಿದರೆ, ಹೀಗೆ ಎಲ್ಲ ವರ್ಣದವರಿಗೂ ಕೂಡ ಸರಿಯಾಗಿ ಬದುಕಿದರೆ ಮೋಕ್ಷಕ್ಕೆ ಅವಕಾಶ ಇದೆಯೋ, ಎಲ್ಲ ಆಶ್ರಮದವರಿಗೂ ಕೂಡ ಸರಿಯಾಗಿ ಬದುಕಿದರೆ ಮೋಕ್ಷಕ್ಕೆ ಅವಕಾಶ ಇದೆ. ಇದು ಹೊಸ ಪಾಯಿಂಟ್. ವಾನಪ್ರಸ್ಥಸ್ಯ ವಕ್ಷ್ಯಾಮಿ ನಿಯಮಾನ್ ಮುನಿ ಸಮ್ಮತಾನ್ ಯಾನ್ ಆತಿಷ್ಠನ್ ಮುನಿರ್ಗಚ್ಚೇತ್ ಋಷಿಲೋಕಮಿ ಹಂಜಸ. ಈಗ ಹೇಳ್ತಾರೆ ವಾನಪ್ರಸ್ಥರ ವಿಶೇಷ ಧರ್ಮ ಹೇಳ್ತಾರೆ. ವಾನಪ್ರಸ್ಥಸ್ಯ ವಕ್ಷ್ಯಾಮಿ ನಿಯಮಾನ್ ಮುನಿ ಸಮ್ಮತಾನ್, ಮುನಿಗಳಿಗೆ ಸಮ್ಮತವಾದಂತಹ ವಾನಪ್ರಸ್ಥರ ನಿಯಮಗಳನ್ನು ಹೇಳ್ತೇನೆ ಕೇಳು. ಯಾನ್ ಆತಿಷ್ಠನ್, ಯಾನ್ ಆತಿಷ್ಠ ಓದಿಗೆ ಓದ್ಕೋಬಾರ್ದು ಅದನ್ನು. ಯಾನ್ ಆತಿಷ್ಠಾನ್, ಯಾವ ಧರ್ಮ ಅನುಷ್ಠಾನವನ್ನು ಮಾಡಿದರೆ ಮುನಿಹಿ ಮನನಶೀರ್ಣಾದಂಥ ವ್ಯಕ್ತಿ ಋಷಿಲೋಕಮಿಹ ಅಂಜಸಾಗಚ್ಚೇತ್, ಋಷಿಲ ಲೋಕಕ್ಕೆ ಹೋಗ್ತಾರೆ. ವಾನಪ್ರಸ್ಥನಾಗಿ ಬದುಕಿದವನೇ ಋಷಿಲೋಕ ಅಂತ ಸ್ಪೆಷಲ್ ಲೋಕ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಗೋದಾರ ಇತ್ಯಾದಿ ಮಾಡ್ತಾರಲ್ಲ ಅವರಿಗೆ ಗೋಲೋಕ ಅಂತ ಲೋಕ ಇದೆ ಅಂತ, ಸ್ಪೆಷಲ್ ಲೋಕ ಗೋಲೋಕ ಅಂತ ಹೇಳಿ ಅಲ್ಲಿ ಕರೆಸ್ತಾರೆ ಅಂತ ಹೇಳ್ತಾರೆ. ನ ಕಷ್ಟ ನ ಕೃಷ್ಣಪಚ್ಚಂ ಅಸ್ನೀಯಾತ್ ಅಕೃಷ್ಟಂ ವಾಪ್ಯಕಾಲತಃ ಅಗ್ನಿಪಕ್ವಂ ಅಥಾಮನ್ಮ ಅರ್ಕಪಕ್ವಂ ಉತಾಹರೇತ್. ನೋಡಿ, ಕೆಲವು ನಿಯಮಗಳು, ವಿಶೇಷ ನಿಯಮಗಳು ವಾನಪ್ರಸ್ಥನಿಗೇನು ಅಂದರೆ, ಮೊದಲನೇದಾಗಿ ನ ಕೃಷ್ಣಪಚ್ಚಂ ಅಸ್ನೀಯಾತ್ ಅಕೃಷ್ಟಂ ವಾಪಿ ಅಕಾಲತಃ. ಕೃಷಿ ಮಾಡಿದ್ದನ್ನು ತಿನ್ನಬಾರ್ದು ವಾನಪ್ರಸ್ಥ. ಅಂದ್ರೆ ಯಾವ ಕಾಳು ಇರುತ್ತಲ್ಲ, ಅಕ್ಕಿ ಬೇಳೆ ಉಪಯೋಗಿಸಾಗಿಲ್ಲ ಅವನು ವಾನಪ್ರಸ್ಥನಾಗಿದ್ರೆ ಉಪಯೋಗಿಸಿ. ಯಾಕೆ? ಕೃಷಿ ಮಾಡಿ ಬಂದಿತ್ತು. ಹಣ್ಣು ಹಂಪಲು ಏನವು? ಕೃಷಿ ಮಾಡದೆ ಬಂದಿರೋದು, ಅದಕ್ಕೆ ಅಂತ ತಿನ್ಬೇಕು ಅವನು. ಅಥವಾ ಇನ್ನೊಂದಿದೆ, ನಾ ಕೃಷ್ಣಪಚ್ಚಮ್ಮ ಅಕೃಷ್ಟಂ ವಾಪಿ ಅಕಾಲತಃ, ಅಕಾಲದಲ್ಲಿ ಬಂದರೂ ತಿನ್ನಬಾರ್ದಂತ, ಭಾಳ ಇಂಪಾರ್ಟೆಂಟ್ ಅದು. ಅಕಾಲದಲ್ಲಿ ಮಾವಿನಹಣ್ಣು ಬಂತು, ಈಗ 24 12 ತಿಂಗಳೆಲ್ಲ ಸಿಗತ್ತಾಗಾಗಿಬಿಟ್ಟಿದೆ, ಆಗ ಸಿಗಬಾರ್ದು. ಆ ಕಾಲದಲ್ಲಿ ಸಿಕ್ಕದ್ದು ಮಾತ್ರ ತಗೋಬೇಕೇ ಹೊರತು, ಆ ಕಾಲದಲ್ಲಿ ಈಗ ಮಾವಿನ ಕಾಲ ಅಲ್ಲ, ಕಾರ್ತಿಕ ಮಾಸ ಮಾವಿನ ಕಾಲ ಅಲ್ಲ. ಆ ಕಾಲದಲ್ಲಿ ಏನಾದ್ರು ಮಾವಿನಹಣ್ಣು ಕೊಟ್ಟರೆ ನಿಷಿದ್ಧ, ತಗೊಳಕ್ಕೆ ಹೋಗ್ಬಾರ್ದು. ಕರೆಕ್ಟ್ ಅದು. ಯಾಕೆ ಗೊತ್ತಾ, ಹಣ್ಣುಗಳು ಹೇಗೆ ಬೆಳೆಯುತ್ತೆ ಅಂದರೆ ಆ ಕಾಲಕ್ಕೆ ಏನು ಬೇಕೋ ಅದೇ ಬೆಳೆಯೋದು, ತಿಳಿಯುತ್ತಿಲ್ಲ. ಅದನ್ನು ವಿರುದ್ಧ ಮಾಡಿದ ಏನಾಗುತ್ತಾಗ? ತಪ್ಪಾಗುತ್ತೆ. ಆದ್ದರಿಂದ ಪ್ರಕೃತಿ ಕೊಡೋದು, ಪ್ರಕೃತಿಯಲ್ಲಿ ಬದುಕಿರ್ತಕ್ಕಂಥ ನಮಗೆ ಪ್ರಕೃತಿ ಎಂಥ ಪದಾರ್ಥ ಕೊಡುತ್ತೆ ಅಂದರೆ, ಆ ಕಾಲಕ್ಕೆ ತಿಂದರೆ ಹೇಗೋ ಹಾಗೆ. ಮಜ್ಜಿಗೆ ವೈಶಾಖ ಮಾಸದಲ್ಲಿ ಮಜ್ಜಿಗೆ ಕೊಡಿ ಅಂತ ಹೇಳ್ತಾರೆ, ನಿಮ್ಗೆ ಇದ್ರಲ್ಲಿ ಮಜ್ಜಿಗೆ ಕೊಡಲಿಕ್ಕೆ ಹೇಳಿಲ್ಲ, ಚಳಿಗಾಲದಲ್ಲಿ ಕೊಡಲಿಕ್ಕೆ ಹೇಳಲಿಲ್ಲ. ಅದೇ ರೀತಿ ಕಂಬಳಿನ ವೈಶಾಖ ಮಾಸದಲ್ಲಿ ಕೊಡಲಿಕ್ಕೆ ಹೇಳಲಿಲ್ಲ, ಯಾಕೆಂತ ಏನಾಗುತ್ತದು? ಇದಾದದು ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ಕೆಲವು ದಾನಗಳಿಗೆ ಕೆಲವು ಕಾಲ ಆಗಿರುತ್ತೋ, ಆ ಕಾಲಗಳಿಗೆ ತಕ್ಕಂತೆ ಇರಬೇಕಾದ್ರಿಂದ ಅಕಾಲ ಪಕ್ವೂ ಆಗಬಾರ್ದು. ಅಗ್ನಿಪಕ್ವಂ ಅಥವಾ ಮಂಜು, ಬೇಸಿ ತಿನ್ನಲೇಬಾರ್ದು. ವಾನಪ್ರಸ್ಥರು ಬೇಸಿ ತಿನ್ನಬಾರ್ದು, ಅಗ್ನಿಪಕ್ವಂ ತಿನ್ನಬಾರ್ದು. ಅಥಾಮಮ್ಮ ಅರ್ಕಪಕ್ವ ಉದಾಹರಣೆ, ಅಥವಾ ಬರಿ ಹಸಿ ತಿನ್ನಬಾರ್ದು. ಮತ್ತೆ ಇದೊಂದು ಸಮಸ್ಯೆ, ಹಿರಣ್ಯಕಶಿಪುರ ಸಾವು ಅಂತಾರಲ್ಲ ಹಾಗೆ, ಅಗ್ನಿಯಿಂದ ಬೇಸಿ ತಿನ್ನಬಾರ್ದು, ಹಸಿದು ತಿನ್ನಬಾರ್ದು. ಮತ್ತೆ ಯಾಕೆ ತಿನ್ನಬೇಕು ಅಂದ್ರೆ, ಅರ್ಕಪಕ್ವಂ ಉದಾಹರೇ, ಬಿಸಿಲಿಗೆ ಪಕ್ವಾಗಿರಬೇಕು. ಬಿಸಿಲಿಗೆ ಈ ಮಾವಿನ ಹಣ್ಣವೆಲ್ಲ ಹೇಗಾಗುತ್ತೆ, ಬಿಸಿಲಿಗೆ ಹಣ್ಣೆಲ್ಲ ಚೇಂಜ್ ಆಗ್ತಾ ಹೋಗೋದು, ಅದನ್ನು ಉಪಯೋಗಿಸ್ಬೇಕೇ ಹೊರತು ಬರೀ ಹಸಿ ತಿನ್ನಬಾರ್ದು, ಬರೀ ಇದನ್ನು ತಿನ್ನಬಾರ್ದು. ವನ್ಯೇಶ್ಚಾರು ಪುರೋಡ್ ಆಶಾನ್ ನಿರ್ವಪೇತ್ ನಿತ್ಯ ಚೋದಿತಾನ್ ಲಬ್ಧೇನ ಏನ ಚಾನ್ಯೇನ ಪುರಾಣಂತು ಪರಿತ್ಯಜೇತ್. ವನ್ಯೇಹಿ ಚಾರು ಪುರೋಡಾಶಾನ್ ನಿರ್ವಪೇತ್ ನಿತ್ಯ ಚೋದಿತಾನ್. ಅಲ್ಲದೆ ವೈಶ್ವವ್ಯ ಮಾಡ್ಬೇಕಲ್ಲ ವಾನಪ್ರಸ್ಥರು ಕೂಡ, ಏನ್ ಮಾಡ್ಬೇಕು ಅಂದ್ರೆ ಮಾಡಿ, ಅದು ಅನ್ನಗಿಂತ ಮಾಡಬೇಡಿ. ವನ್ಯೇಹಿ ವರದಲ್ಲಿ ಸಿಗ್ತಾ ಹಣ್ಣು ಹಂಪಲಿಂದ ಮಾಡ್ಬೇಕೆ ಹೊರತು, ಚರು ಅದೇ ಪುರೋಡಾಶ ಎಲ್ಲ ಅದೇ, ಅದರಿಂದ ಮಾಡ್ಬೇಕೆ ಹೊರತು ಬೇಯಿಸಿ ಮಾಡಾಗಿಲ್ಲ. ವಾನಪ್ರಸ್ಥನ ಧರ್ಮ ರೀತಿನೇ ಬೇರೆ, ಅದೇ ಹೋಮ ಹವನ ಬಿಡಾಗಿಲ್ಲ, ಬೇಯಿಸಿದ್ದು ಹಾಕಾಗಿಲ್ಲ. ಲಬ್ಧೇನ ಚಾನ್ಯತೆ ಏನ ಚಾನ್ಯೇನ ಪುರಾಣಂತೂ ಪರಿತ್ಯಜೆ, ಲಬ್ಧೇನ ಏನ ಚಾನ್ಯೇನ ಪುರಾಣಂತೂ ಪರಿತ್ಯಜ. ಸುಮ್ಮನೆ ಓದ್ಕೊಂಡ್ಬಿಟ್ರೆ ಏನಾಗುತ್ತೆ? ಪುರಾಣಂತೂ ಪುರಾಣ ಕೇಳಬಾರ್ದು ವಾನಪ್ರಸ್ಥರು ಅಂತ ಹೇಳೋದಲ್ಲ, ಪುರಾಣಂತೂ ಪರಿತ್ಯಜೆ ಅಂತಿರೋದ್ರಿಂದ ಪುರಾಣನ ಕೇಳಬಾರ್ದು ಅಂತ ಆಗ್ಬಿಡೋದು. ಆ ಅರ್ಥ ಅಲ್ಲ, ಪುರಾಣಂ ಲಬ್ಧೇನ ಚೇನ ಚಾನ್ಯೇನ ಪುರಾಣಂತೂ ಪರಿತ್ಯಜೆ. ಅವನೇನು ಮಾಡ್ದ, ಹಣ್ಣಿಗಿಡ್ನೆಲ್ಲ ಇಟ್ಟು ಒಳ್ಳೆ ಹಣ್ಣು ಸಿಕ್ಕಿತ್ತು, ಇಟ್ಟು ನಿನ್ನೆದಿತ್ತು, ಸ್ಟಾಕ್ ಮಾಡ್ಕೊಂಡಿದ್ದ, ಯಾವ ಫಸ್ಟ್ ಸಿಕ್ತೀಗ, ಹಿಂದಿನ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತು? ಫಸ್ಟೇ ಉಪಯೋಗಿಸಿ. ನಮ್ಮಲ್ಲಿ ಹಾಗಲ್ಲ, ಯಾವಾಗಲೂ ಹಳೇದೇ ಉಪಯೋಗಿಸೋದು, ಇವತ್ತು ನಾಳೆಗೆ ನಾಳೆ ನಾಡಿಗೆ ಅಂತ ಮಾಡಿಬಿಡೋದು, ಎಲ್ಲ ಯಾವಾಗಲೂ ಓಲ್ಡ್ ಆಗಿಬಿಡೋದು. ಆ ಥರ ಮಾಡಬಾರ್ದು. ಯಾವ ಮಾಡ್ಬೇಕು? ಯಾವಾಗಲೂ ಹೊಸ ಸಿಕ್ಕರೆ ಹಳೇದು ಬಿಟ್ಬಿಡಿ ಅಂತ ಹೇಳ್ತಾರೆ ಇಮ್ಮಿಡಿಯೇಟ್. ಇಲ್ಲಿ ಬಳಸ್ತಿರ್ತಾರೆ, ಅನ್ನ ಆರೋಗ್ಯ ಇರುತ್ತೆ, ಬಿಸಿ ತರ್ತಾರೆ, ಇದು ದಬ್ಬಿಟ್ಟು ಬೇರೆ ಹಾಕ್ಸುತ್ತಾರೆ, ಫ್ರೆಶ್ ಆಗಿರೋದು ಹಾಕ್ಸೋತಾರಲ್ಲ ಆ ಟೈಪ್. ಎರಡು ಹಾಕ್ಸೋಳು ಕೇಸ್ ಬೇರೆ. ಆದರೆ ಇದು ಒಂದು ಏನು ಮಾಡ್ತಾರೆ, ಒಬ್ಬ ಫ್ರೆಶ್ ಇದ್ದಿದ್ದನ್ನು ಯಾವಾಗಲೂ ಪ್ರಿಫರ್ ಮಾಡಿ ಆರೋಗ್ಯ ಕೊಳ್ಳೋದು ಅಂತ ಅರ್ಥ. ಪುರಾಣಂತೂ ಪರಿತ್ಯ ಎಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ, ಎಲ್ಲ ಕಡೆಗೂ ಕೂಡ ಪುರಾಣ ಅಂತಷ್ಟು ಪುರಾಣ ಬಿಟ್ಬಿಡೋದು, ಕೇಳೋದು ಬಿಟ್ಬಿಡೋದು. ಎಷ್ಟೋ ದಿನ ಕಾಳಿದಾಸರ ಮಾತಿನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಕಾಳಿದಾಸ ಒಂದ್ಕರೆ ಹೇಳ್ತಾರೆ, ಪುರಾಣಮಿತ್ತೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನಚ ಕಾವ್ಯಂ ನವಮಿತ್ಯವದ್ಯಂ ಸಂತಹ ಪರೀಕ್ಷೆ ಅನ್ಯತರ ಭಜಂತೆ ಪರಹ ಪ್ರತ್ಯಯ ಪರಪ್ರತ್ಯಯನೇಯ ಬುದ್ಧಿ ಅಂತ ಒಂದು ಮಾತು ಹೇಳಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಇವ್ರ ಅರ್ಥ ನಮ್ಮ ಅನೇಕ ಅರ್ಥ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಪುರಾಣ ಅಂದ ಮಾತ್ರ ಸರಿ ಇರಬೇಕಾಗಿಲ್ಲ ಅಂತ ಕಾಳಿದಾಸ ಬೈದ್ಬಿಟ್ಟಿದ್ದಾರೆ ಪುರಾಣ ಅಂತ ಹೇಳ್ಬಿಟ್ಟು. ಕಾಳಿದಾಸ ಪುರಾಣ ಬೈಯೋದೇ ಇಲ್ಲ, ಬಹಳ ಇಷ್ಟ ಕಾಳಿದಾಸ ಪುರಾಣ ಸ್ಮೃತಿಗಳ ಬಗ್ಗೆ ಭಾರಿ ಗೌರವವಾಗಿ ಪುರಾಣ ಶಬ್ದ ಉಪಯೋಗಿಸಿದ್ದಾರೆ. ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಪುರಾಣ ಮಿತ್ತೇವರ ಸಾಧು ಸರ್ವಂ, ಎಲ್ಲ ಹಳೇದು ಒಳ್ಳೇದು ತಿಳ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಹಳೇದ ಶಬ್ದಕ್ಕೆ ಉಪಯೋಗಿಸಿದ್ದಾರೆ, ಪುರಾಣ ಶಬ್ದಕ್ಕೆ ಉಪಯೋಗಿಸಿದ್ದಲ್ಲ, ಎಲ್ಲ ಹಳೇದು ಒಳ್ಳೇದಲ್ಲ, ಎಲ್ಲ ವಸ್ತು ಕೆಟ್ಟದ್ದಲ್ಲ. ಅರ್ಥ ಆಯ್ತಾ? ಈಗ ನಮ್ಮ ಆಧಾರಕ್ಕೆ ಏನಂದ್ರೆ, ಹಳೇದೆಲ್ಲ ಕೆಟ್ಟದ್ದು, ಇವ್ರಿಗೆ ಹೊಸದೆಲ್ಲ ಕೆಟ್ಟದ್ದು, ಇಬ್ರು ಚೇಂಜ್ ಆಗೋದು, ಅದು ಅಪ್ಪ ಮಕ್ಕಳಿಗೆ ಹೊಂದಾಣಿಕೆನೇ ಬರೋದಿಲ್ಲ. ಆ ರೀತಿ ತಿಳ್ಕೊಬೇಡಿ, ಹಳೇದ್ರಲ್ಲಿ ಒಳ್ಳೆ ಅಂಶನೂ ತಗೊಳ್ಳಿ, ಹೊಸದ್ರಲ್ಲಿ ಒಳ್ಳೆ ಅಂಶನೂ ತಗೊಳ್ಳಿ ಅಂತ ಹೇಳೋದಕ್ಕೆ ಹೋಗಿದ್ದಾನೆ ಹೊರತು ಪುರಾಣ ಬೇಲಕ್ಕೆ ಹೊರಟಿಲ್ಲ ಅಂತ. ಇಂಥ ಪದಗಳಿಂದ ಜನ ಮಿಸ್ಗೈಡ್ ಆಗಿಬಿಡ್ತಾರೆ. ಇದೆಲ್ಲ ತತ್ವಮಸಿ ತಗೊಂಡಿದ್ರೆ ಹಾಗೋ ಹಾಗೆ, ತತ್ವಮಸಿ ಹಾಗೆ ಮಾಡಿ ಹಿಂದಿಲ್ಲ ಮುಂದೆಲ್ಲ ತಗೊಂಡ್ಬಿಟ್ಟು ಅನರ್ಥ ಮಾಡಿದ್ದಾರೆ. ಸರಿಯಾಗಿ ಓದಿದ್ರೆ ದೊಡ್ಡೇ ಬರ್ತಿದ್ದಿಲ್ಲ ಅದರೊಳಗೆ. ಅಜ್ಞರ್ಥಮೇವ ಶರಣಂ ಮುಟಜವ್ವ ಅತ್ರಿಕಂತರಂ ಶ್ರೇಯೇತ ಹಿಮವಾಯುವಗ್ನಿ ವರ್ಷಾರ್ಕಾ ತಾಪಾನ್ ಸ್ವಯಂ. ಈ ಹೇಳ್ತಾರೆ, ವಾನಪ್ರಸ್ಥರಾದ ಮನೇಲಿ ವಾಸ ಮಾಡಬಾರ್ದು, ಕಾಡಲ್ಲೇ ಇರಬೇಕು ಅವರು, ಓಪನ್ ಆಗೇ ಇರಬೇಕು. ಮತ್ತೆ ಆಶ್ರಮ ಕಟ್ಟಿಕೊಳ್ತಾರೆ ಋಷಿಮುನಿಗಳು ಅಂತ ಕೇಳಿದ್ರೆ, ನಮ್ಮ ಜನಕ್ಕೊಂದು ಪ್ರಶ್ನೆ ಇದು, ಋಷಿಗಳು ಕೂಡ ಆಶ್ರಮ ಕಟ್ಕೊಂಡ್ಬಿಡ್ತಾರಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ, ಯಾತಕ್ಕೆ ಕಟ್ಕೋತಾರೆ ಅಂದ್ರೆ ಅಲ್ಲಿ ಸಂರಕ್ಷಣೆ ಮಾಡಬೇಕು ಅವ್ರ ಪದಾರ್ಥಗಳನ್ನು, ಅದಕ್ಕೆ ತಾವಿರ್ಲಿಕ್ಕಲ್ಲದು ಯಾತಕ್ಕೋಸ್ಕರ ಅದು ಸಂರಕ್ಷಣೆ. ಉದಾಹರಣೆ ಹೋಮ ಮಾಡ್ಬೇಕೀಗ, ಒಣಕ್ಕೆ ಒಣ ಸಮಿತಬೇಕು ಅದಕ್ಕೆ, ಅದು ಬರೀ ಹೊತ್ತು ಲೈಟ್ರೆ ಹೋಮ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ, ಎಲ್ಲಿ ಇಡ್ಬೇಕಾಗತ್ತೆ, ಪ್ರೊಟೆಕ್ಷನ್ ಬೇಕು ಅದಕ್ಕೆ ಇಟ್ಕೊಳ್ಳಿ. ಮನೆ ಶರಣಂ ಅಂದ್ರೆ ಆಶ್ರಮ, ಉಟಜಂ ಅದು ಇದರಿಂದ ಮಾಡಬಾರ್ದು, ಆರ್ ಸಿ ಸಿ ಮಾಡಬಾರ್ದು, ವರ್ಣಕುಟಿಯಿಂದ ಮಾಡಬೇಕು. ಅಗ್ನ್ಯರ್ಥಮೇವ ಅಗ್ನಿ ಸಂರಕ್ಷಣೆಗೋಸ್ಕರ ಮಾಡಬೇಕು. ಅಥವಾ ಅದ್ರಿ ಕಂದರಂ ಶ್ರೇಯೇತ, ನಿಮ್ಗೆ ಆಶ್ರಮ ಸಿಗದೆ ಹೋದ್ರೆ ಬೆಟ್ಟದ ಗುಹೆಯಲ್ಲಿ, ಕಂದರ ಅಂದ್ರೆ ಗುಹೆ, ಬೆಟ್ಟದ ಗುಹೆಯಲ್ಲಿ ವಾಸ ಮಾಡಬೇಕು. ಹಿಮವಾಯುವಗ್ನಿ ವರ್ಷ ಅರ್ಕ ಆತಪನಾತ್ ಸ್ವಯಂ, ಇನ್ನು ಸಾಧ್ಯವಾದಷ್ಟು ಕೂಡ, ಹಿಮ ಅಂದ್ರೆ ತಂಪು, ವಾಯು ಅಂದ್ರೆ ಗಾಳಿ, ಅಗ್ನಿ ಅಂದ್ರೆ ಬಿಸಿ, ವರ್ಷ ಅಂದ್ರೆ ಮಳೆ, ಅರ್ಕತಾಪ ಅಂದ್ರೆ ಸೂರ್ಯ, ಇವೆಲ್ಲನೂ ಆದಷ್ಟು ಸಹಿಸ್ಕೋಬೇಕು ಅಂತ ಹೇಳ್ತಾರೆ. ಆದಷ್ಟು ಎಕ್ಸ್ಪೋಸ್ ಆಗಿದ್ರೆ ಇರಿ, ಏನು ತಪ್ಪಲ್ಲ, ತೀರ ಅನಿವಾರ್ಯವಾದ್ರೆ ಸ್ವಲ್ಪ ಮಾಡ್ಕೋಬೋದೇ ಹೊರತು ಆದಷ್ಟು ಅವಾಯ್ಡ್ ಮಾಡಕ್ ಹೋಗಬೇಡಿ ಅಂತ ಹೇಳ್ತಾರೆ. ಯಾವ್ದು ಅವೈಲೇಬಲ್ ಹೊರಗೆ ತೆಗೋಬೇಕು, ವನಪ್ರಸ್ಥ ಅಂದ್ರೆ ವರದ ನ್ಯಾಚುರಲ್ ಆಗಿ ಏನಿರುತ್ತೋ ಅದನ್ನು ಉಪಯೋಗಿಸ್ಬೇಕೇ ಹೊರತು ಏನು ಎಕ್ಸ್ಟ್ರಾ ಪ್ರೊಟೆಕ್ಷನ್ ತಗೊಳ್ಬಾರ್ದು. ಆಶ್ರಮಗಳ ಪ್ರಾವಿಜನ್ ಯಾತಕ್ಕೆ ಅಂದ್ರೆ ಅಗ್ನಿ ಸಂರಕ್ಷಣೆಗೋಸ್ಕರ ಮಾತ್ರ ಹೊರತು ಬೇರೆದಕ್ಕಲ್ಲ. ಕೇಶರೋ ಮನಖ ಶ್ಮಶ್ರು ಮಲಾನಿ ಜಟಿಲೋ ದಧತ್ ಕಮಂಡಲ್ ವಜಿನೇ ದಂಡ ವಲ್ಕಲಾಗ್ನಿ ಪರಿಚ್ಛದಾನ್. ಆಮೇಲೆ ಕೇಶ ರೋಮ ನಖ ಶ್ಮಶ್ರು ಮಲಾನಿ ಜಟಿಲೋ ದಧತ್, ಜಟೆ ಬಿಡಬೇಕು, ಕೇಶ ತಲೆ ಕ್ಷೌರ ಮಾಡಿಸಾಗಿಲ್ಲ, ಆಮೇಲೆ ಹಲ್ಲು ಇದನ್ನು ಕತ್ತ ಇದು ಮಾಡಾಗಿಲ್ಲ, ಏನೋ ಉಗುರು ಕತ್ತರಿಸಾಗಿಲ್ಲ, ಗಡ್ಡ ಮೀಸೆ ಹಾಗೆ ಇರಬೇಕು. ಇದು ಯಮ ವಾನಪ್ರಸ್ಥರ ವಿಶೇಷ ಲಕ್ಷಣಗಳು. ಅದಕ್ಕೆ ಮುನಿಗಳಿಗೆ ಯಾತಕ್ಕೆ ಗಡ್ಡ ಮೀಸೆ ತರ್ತಾರೆ ಅಂದ್ರೆ ಅವ್ರಿಗೇನಿಲ್ಲ, ಏನಿಲ್ಲ ಅವರಿಗೆ, ಇವೆಲ್ಲ ನಿಷಿದ್ಧ, ಆದ್ರಿಂದ ತೋರಿಸಲೇಬೇಕು, ಇಲ್ಲ ಅದರಲ್ಲಿ ಇಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಬಂದಿದ್ದೆ ಹೊರತು ಅದು ಇದ್ರ ಲಕ್ಷಣ ಅಂತ ಹೇಳಿಲ್ಲ. ಯಾವುದು ಲಕ್ಷಣ ಅಲ್ಲ, ಅದು ವಾನಪ್ರಸ್ಥ ಆಶ್ರಮದ ಲಕ್ಷಣ ಅಷ್ಟೇ ಹೊರತು, ತಪಸ್ಸು ಎಲ್ಲಿ ಬೇಕಾದ್ರೆ ತಪಸ್ಸು ಮಾಡಬಹುದು. ಆದ್ರೆ ವಾನಪ್ರಸ್ಥ ಅಂತ ಅನಿಸ್ಕೋಬೇಕಾದ್ರೆ ಏನಾಗಿರ್ಬೇಕು ಅವನು, ಈ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಕಮಂಡಲು ಅಜಿನೇ, ಕಮಂಡಲು ಇರಬೇಕು, ಕೃಷ್ಣಾಜನ ಇರಬೇಕು. ದಂಡ ವಲ್ಕಲ ಅಗ್ನಿ ಪರಿಚ್ಛದ, ದಂಡ ವಲ್ಕಲ ಅಗ್ನಿ ಬೇಕಾದ ಸಾಮಗ್ರಿ ಎಲ್ಲ ಇಟ್ಕೊಂಡಿರ್ಬೇಕು. ಚರೇ ಧ್ವನಿ ದ್ವಾದಶಾಬ್ದಾನ್ ಅಷ್ಟವ್ವ ಚತುರೋ ಮುನಿ ದ್ವಾವೇ ಕಮ್ಮ ಯಥಾ ಬುದ್ಧಿ ನ ವಿಪದ್ಯೇತ ಕೃಚ್ಛತಃ. ಈಗ ಈ ರೀತಿಯಾಗಿ ಎಷ್ಟು ದಿವಸ ಮಾಡಬಹುದು ಅಂತ ಪ್ರಶ್ನೆ ವಾನಪ್ರಸ್ಥನಾಗಿ ಅವ್ರು ಹೇಳ್ತಾರೆ, 12 ವರ್ಷ ಬೇಕಾದ್ರೆ ಇರಬಹುದು. ವಿಷ್ಣು ತೀರ್ಥ 12 ವರ್ಷನೇ ಇದ್ದಿದ್ದು ಸರಿಯಾಗಿ, ವಾನಪ್ರಸ್ಥ ಆಶ್ರಮ 12 ವರ್ಷ ಒಂದು ಯೂನಿಟ್ ಆ ರೀತಿ ಇರಬಹುದು. ಅಥವಾ ಅಷ್ಟವ್ 8 ವರ್ಷ ಇರಬಹುದು. ಚತುರಃ ಮುನಿ 4 ವರ್ಷ ಇರಬಹುದು. ದ್ವೌ 2 ವರ್ಷ ಇರಬಹುದು. ಅಥವಾ 1 ವರ್ಷ ಬೇಕಾದ್ರೂ ಇರಬೇಕು. 1 to 12 ಅಷ್ಟು ವರ್ಷ ವಾನಪ್ರಸ್ಥಾಶ್ರಮವನ್ನು ಆಶ್ರಯಿಸಬೇಕು ಅಂದ್ರೆ ಆಸ್ ಎ ಟೋಕನ್. ಕೊನೆ ಪಕ್ಷ 12 ವರ್ಷ ಆದರೆ ಉತ್ತಮ ಪಕ್ಷ, ಕೊನೆ 1 ವರ್ಷ ಆದರೂ ವಾನಪ್ರಸ್ಥನಾಗಿರಿ ಅಂತ ಹೇಳ್ತಾರೆ. ಯದಾ ಅಕಲ್ಪ ಸ್ವಕ್ರಿಯಾಯಾಮ್ ವ್ಯಾಧಿವಿರ್ಜರಯಾಥವ ಆನ್ವೀಕ್ಷಿಕ್ಯಾಂಚ ವಿದ್ಯಾಯಾಮ್ ಕುರಿಯಾದ ಅನಶನಾಧಿಕಂ. ತುಂಬ ಇಂಪಾರ್ಟೆಂಟ್. ವಾನಪ್ರಸ್ಥನಾದ 12 ವರ್ಷ ಇರಲಿಕ್ಕೆ ಅಂತಲೇ ಹೋದ, ಅಕಲ್ಪ ಶಕ್ತಿ ಹೋಗಿಬಿಡುತ್ತೆ. ಸ್ವಕ್ರಿಯಾಯಾಮ್ ಏನು ಮಾಡೋಕ್ಕಾಗ್ತಾ ಇಲ್ಲ ವಾನಪ್ರಸ್ಥನಾಗಿ. ಯಾತಕ್ಕೆ ಅಂದ್ರೆ ವ್ಯಾಧಿವಿಹಿ ಜರಯ ಅಥವಾ ವಿಚಿತ್ರ ರೋಗಗಳು ಬಂತು ಒಂದು ಕಾರಣ, ಅಥವಾ ಮುಪ್ಪು ಬಂತು ಇನ್ನೊಂದು ಕಾರಣ. ಅವಾಗ ಏನ್ ಮಾಡ್ಬೇಕಂತೆ, ಆನ್ವೀಕಿಚ್ಛಾಂತ ವಿದ್ಯಾಯಾಮ್ ಕುರ್ಯಾತ್ ಅನಶನಾಧಿಕಂ. ಆಗ ಓದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕಂತೆ, ಉಪವಾಸ ಇತ್ಯಾದಿ ಮಾಡ್ಬಿಟ್ಟು ಪ್ರಾಣ ಬಿಟ್ಬಿಡ್ಬೋದು. ಆತ್ಮಹತ್ಯೆ ದೋಷ ಅಲ್ಲ, ಆ ರೀತಿ ಇದ್ದಾಗ ಏನ್ ದೋಷ ಅಲ್ಲ, ಆತ್ಮಹತ್ಯೆ ಮನೆಗೆ ವಾಪಸ್ ಬರಬಾರ್ದು, ಮತ್ತೆ ಇಷ್ಟು ಮಾಡಿ ಮನೆ ಸಾಕಾಯ್ತು ಬಂದ್ಬಿಟ್ಟೆ ಅಂತ ಬರಾಗಿಲ್ಲ. ಸೊ ವಾನಪ್ರಸ್ಥರೇ ವಾಪಸ್ ಬರಾಗಿಲ್ಲ, ಯತಿಗಳು ಹೇಗೆ ಬರಲಿಕ್ಕೆ ಬರುತ್ತಾಗ. ಇವತ್ತು ಕಾಮನ್ ಆಗಿಬಿಟ್ಟಿದೆ, ರಿಟೈರ್ಡ್ ಯತಿ ಎಂಬ ರೀತಿ ಆಗಿಬಿಟ್ಟಿದೆ. ರಿಟೈರ್ಡ್ ಎಲ್ಲ ಆದ ರಿಟೈರ್ಡ್ ಯತಿಗಳಿದ್ದಾಗ ನಿಶ್ಚಿಂತ ರಿಟೈರ್ಡ್ ಯತಿ ಅಂತ ಕರೆಯೋದಿಲ್ಲ ಅವರನ್ನ. ಏನ ಶಿಷ್ಯರಿರ್ತಾರಲ್ಲ ಅಲ್ಲಿ ಅಲ್ಲಿ ವಾಸ ಮಾಡ್ಕೊಂಡಿರ್ತಾರೆ ಋಷಿಮುನಿಗಳಿರ್ತಾರೆ, ಅವ್ರ ಶಿಷ್ಯರಿರ್ತಾರೆ, ಅವ್ರಿಗೆ ಪಾಠ ಹೇಳಿಕೊಡ್ಬೋದು. ಈಗ ಕಲಿಯುಗದಲ್ಲಿ ವಾನಪ್ರಸ್ಥಾಶ್ರಮ ಇಲ್ಲೇ ಇಲ್ಲ. ಕಲಿಯುಗದಲ್ಲಿ ಇರೋದು ಎರಡೇ, ಗೃಹಸ್ಥ ಮತ್ತೆ ವೈವರಷ್ಟೇ, ಯತಿಗಳು. ಬ್ರಹ್ಮಚಾರಿ ಕಾಲ ನಿಷೇಧ ಮಾಡಿರೋದ್ರಿಂದ ಬ್ರಹ್ಮಚಾರಿ ಆಶ್ರಮಗಳು ಇಲ್ಲ, ಅದು ಓದೋವರಿಗೆ ಬ್ರಹ್ಮಚಾರಿ ಆಶ್ರಮ ಅಂತ ಕಂಪಲ್ಸರಿ ಇಲ್ಲ. ಎರಡೇ ಆಶ್ರಮಗಳು ಕಲಿಯುಗದಲ್ಲಿ, ಎರಡೇ ವರ್ಣಗಳು, ಬ್ರಾಹ್ಮಣ ಶೂದ್ರ ಎರಡೇ ವರ್ಣಗಳು, ಎರಡೇ ಆಶ್ರಮಗಳು. ಯದಾ ಕಲ್ಪಸ್ವಕ್ರಿಯಾಂ ವ್ಯಾಧಿಭಿರ್ಜರಯಾಥವ ಆತ್ಮನ್ಯಗ್ನಿಂ ಸಮಾರೋಪ್ಯ ಸನ್ಯಸ್ಯಾಹಂ ಸಮಮಾತ್ಮತಾಂ ಕಾರಣೇಶು ನೆಸೇತ್ ಸಮ್ಯಕ್ ಸಂಘಾತಂ ತ್ವಯತಾರ್ಹತಃ. ಅಶನ ಅನಸ ಉಪವಾಸ ನಿಂತುಬಿಟ್ಟು ಆತ್ಮನೇ ಅಗ್ನಿಂ ಸಮಾರೂಪ್ಯ ಅದರ ಚಿತಿಯನ್ನು ಸಿದ್ಧ ಮಾಡ್ಕೊಂಡ್ಬಿಟ್ಟು ಎಲ್ಲ ಮನಸ್ಸಲ್ಲಿ ಸನ್ನಿ ಮಮತಾದಿಗಳನ್ನು ಬಿಟ್ಟುಬಿಟ್ಟು ದೇಹವನ್ನು ತ್ಯಾಗ ಮಾಡಿಬಿಡ್ಬೋದು, ದೇಹವನ್ನು ತ್ಯಾಗ ಮಾಡಬಹುದು. ಕಾರಣೇಶು ನೆಸೇತ್ ಸಮ್ಯಕ್ ಸಂಘಾತಂತೂ ಯಥಾರ್ಹತಃ. ತನ್ನ ದೇಹದಲ್ಲಿ ಯಾವ್ಯಾವ ಪಂಚಭೂತಗಳಿದ್ವಲ್ಲ ಅದನ್ನೆಲ್ಲ ತ್ಯಾಗ ಮಾಡಿಬಿಡ್ಬೋದು, ಅಂದರೆ ವಾಪಸ್ ಹಾಕಿಬಿಡು, ದಾನ ಮಾಡ್ಕೊಂಡ್ಬಿಡ್ಬೋದು ಅಂತ ಅರ್ಥ. ಈ ರೀತಿ ಮಾಡಿದವರು ಯಾರು? ಒಬ್ಬರು ಮಾಡಿದರು, ಪ್ರಸಿದ್ಧವಾದದ್ದು. ಯಾವ ಕೇಸ್ ಅದು? ಯಾರು ಅದು? ಅದು ಬೇರೆ, ಅದು ವಾನಪ್ರಸ್ಥರಾಗಿದ್ದು ಅಗ್ನಿಯಲ್ಲಿ ಸಮಾನ ಆದ ಕಾರಣ, ಅದಕ್ಕೆ ಒಂದು ಕಾರಣ, ಬಹಳ ಮುಖ್ಯವಾದ ಒಂದು ಪ್ರಸಂಗ ಇಲ್ಲಿ ಬರುತ್ತೆ. ಅವ್ರದ್ದು ಬೇರೆ, ಅವ್ರ ಗಂಡನ ಜೊತೆ ದೇಹ ತ್ಯಾಗ ಮಾಡಬೇಕಾಗಿತ್ತು ಅಂತ ತೋರಿಸಿದ್ರು. ಮಾಯ ಬಿಟ್ಟರೆ ಸರ್ ದೇಹ ತ್ಯಾಗ ಮಾಡಿ ಮಾಯ ಆಗಿಬಿಡ್ತಾರೆ. ನಿಜವಾದ ಶರಭಂಗ ಮುನಿಗಳು ಬರ್ತಾರೆ ರಾಮಾಯಣದಲ್ಲಿ. ಶರಭಂಗರು ಹಣ್ಣು ಮುದುಕರು, ರಾಮದೇವರು ಬರ್ತಾರೆ. ಅಲ್ಲಿ ಬಂದಷ್ಟು ಏನು ಮಾಡ್ತಾರೆ? ಸ್ವಾಮಿ ರಾಮ ನೋಡ್ಕೋ, ನಿನ್ನ ನೋಡಿ ಪ್ರಾಣ ಬಿಡೋಕು ಅಂತ ಕಾಯ್ತಾ ಇದ್ದೆ, ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನನ್ನ ಜೀವನ ಸಾರ್ಥಕ ಆಗೋಯ್ತು ಅಂತೇಳಿ ಚಿತ್ತೆ ಸಿದ್ಧ ಮಾಡ್ಕೊಂಡ್ಬಿಟ್ಟಿರ್ತಾರೆ. ರಾಮದೇವರು ಎದುರಿಗೆ ಹಚ್ಕೊಂಡ್ಬಿಟ್ಟು ಅದ್ರಲ್ಲಿ ಹೊರಟ್ಬಿಡ್ತಾರೆ. ರಾಮದೇವ್ರು ಸದ್ಗತಿ ಕೊಟ್ಟು ಹೊರಟ್ಬಿಡ್ತಾರೆ ಶರಭ. ಆಗ ಆಚಾರ್ಯ ಬರೀತಾರೆ ಈ ವಾಕ್ಯ, ಬರೀತಾರೆ ಆಚಾರ್ಯ ಹೇಳ್ತಾರೆ, ಯಾವಾಗಲೂ ಕೂಡ ವಯಸ್ಸು ಇತ್ಯಾದಿ ಕಾರಣದಿಂದ ಸ್ವಧರ್ಮಕರಣೆ ಕೃತಾಶನಾದವು ದೇಹತ್ಯಾಗ ಅಂತ ಹೇಳ್ತಾರೆ. ಸ್ವಧರ್ಮ ಅಕರಣೆ, ತನ್ನ ಶಕ್ತಿ ಏನನ್ನು ಮಾಡೋಕ್ಕಾಗದೆ ಹೋದ ಕಾಲಕ್ಕೆ ದೇಹತ್ಯಾಗ ಮಾಡಿ ಹುತಾಶನಾದವು. ಅಗ್ನಿಯಲ್ಲಿ ಬೀಳೋದು, ಅದು ಗಂಗಾ ನೀರಲ್ಲಿ ಹೋಗಿಬಿಡೋದು, ಅಥವಾ ಹಿಮಾಲಯ ಪರ್ವತದಿಂದ ಉರುಳೋದು, ಅದು ಏನು ಬೇಕಾದ್ರೆ ಮಾಡ್ಕೋಬೋದು. ಅವ್ರ ಆಪ್ಷನ್ ಅದೆಲ್ಲ ಹೇಳ್ತಾರೆ. ಎಷ್ಟೋ ಜನ ಆ ರೀತಿ ಮಾಡಿದ್ದಕ್ಕೆ ಸಾಮೇಲೆ ಸಿಗುತ್ತೆ. ಪ್ರಯಾಗದಲ್ಲಿ ಅಂತಸ್ಥ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಪ್ರಯಾಗದಲ್ಲಿ ಬದಿರೆಯಲ್ಲಿ ಭಾರಿ ಶ್ರೇಷ್ಠ, ಆದ್ದರಿಂದ ಆ ರೀತಿ ಮಾಡಿದವರು ಸಿಗ್ತಾರೆ. ಅದಕ್ಕೆಲ್ಲ ದೃಷ್ಟಾಂತ ಶರಭಂಗ ಮುನಿಗಳು ದೃಷ್ಟಾಂತ. ಖೇ ಖಾನಿ ವಾಯೋ ನಿಶ್ವಾಸಾನ್ ತೇಜಸ್ಸೂಕ್ಷ್ಮಾಣ ಆತ್ಮವಾನ್ ಅಪ್ಸು ಅಸೃಕ್ ಶ್ಲೇಷ್ಮ ಪೂಯಾನಿ ಶಿತೌ ಶೇಷಂ ಯಥೋದ್ಭವಂ. ಹೇಗೆ ತೆಗಿಬೇಕು ಅಂತ ಹೇಳ್ತಾರೆ. ಖೇ ಖಾನಿ, ನಮ್ಮ ದೇಹದೊಳಗೆ ವಾಯು ಇದೆ, ಅದು ಒತ್ತಿದ್ದೆ ಆಕಾಶ ಇದೆ, ಆಕಾಶವನ್ನು ಆಕಾಶದಲ್ಲಿ, ವಾಯುವನ್ನು ಗಾಳಿಯಲ್ಲಿ, ತೇಜಸ್ಸಿ ಉಷ್ಮಾಣ ನಮ್ಮ ಉಷ್ಣವನ್ನು ಬೆಂಕಿಯೊಳಗೆ, ಅಪ್ಸು ಅಸೃಕ್ ಶ್ಲೇಷ್ಮ ಪೂಯಾನಿ ನಮ್ಮ ರಕ್ತ ಮಾಂಸಾದಿಗಳನ್ನು ನೀರಿನೊಳಗೆ, ನೀರು ವಾಟರ್ ಕಂಟೆಂಟ್ ಇರೋದರೊಳಗೆ, ಶಿತೋ ಶೇಷ ಮೆಥೋದು ಗಂಧವನ್ನು ಭೂಮಿಯೊಳಗೆ. ಈ ರೀತಿ ಅನುಸಂಧಾನ ಮಾಡ್ಕೊಂಡು ದೇಹತ್ಯಾಗ ಮಾಡಬೇಕು. ಅವಾಗ ಆತ್ಮಹತ್ಯೆ ಆಗೋದಿಲ್ಲ, ಬರೀ ದೇಹತ್ಯಾಗ ಮಾಡಿದ್ರೆ ಆತ್ಮಹತ್ಯೆ, ಅನುಸಂಧಾನ ಇರಬೇಕು ಇದೆಲ್ಲ ಕೂಡ. ವಾಚಂ ಅಗ್ನೌ ಸವಕ್ತವ್ಯಂ ಇಂದ್ರೇ ಶಿಲ್ಪಂ ಕರಾವಪಿ ಪದಾನಿ ಗತಿಭಿರ್ ವಿಷ್ಣು ಪ್ರತ್ಯೋಪಸ್ಥಂ ಪ್ರಜಾಪತೌ. ತತ್ವನ್ಯಾಸ ಮಾತೃಕನ್ಯಾಸ ಇದ್ದಾಗಿದೆ. ವಾಚಂ ಅಗ್ನೌ, ಅಗ್ನಿಯೊಳಗೆ ಮಾತನ್ನ ಬಂತಲ್ಲ ಅದಿಷ್ಟದ ಮಾತ್ರ ಬರೋದೆ ಹಾಗೆ. ಆಮೇಲೆ ವಕ್ತ ಇಂದ್ರೇ ಶಿಲ್ಪಂ ಕರಾವಪಿ, ಮತ್ತೆ ಅದೇ ರೀತಿ ಕೈಗಳನ್ನ ಮೊದಲಾದ ಇಂದ್ರಿಯಗಳನ್ನ ಇಂದ್ರಾದಿಗಳಲ್ಲಿ ಹೋಮಿಸಿಬಿಡಬೇಕು. ಪದಾನಿ ಗತಿಹಿ, ಗತಿಭಿರ್ ವಿಷ್ಣು, ಕಾಲಗಳಲ್ಲಿ ಜಯಂತಾದಿಗಳು ವಿಷ್ಣು, ಪ್ರತ್ಯೋಪಸ್ಥಂ ಪ್ರಜಾಪತೋ, ಈ ರೀತಿ ಪ್ರತಿಯೊಂದನ್ನು ಕೂಡ ತ್ಯಾಗ ಮಾಡಬೇಕು. ಮೃತ್ಯೋಪಾಯಂ ವಿಸರ್ಗಂಚ ಯಥಾಸ್ಥಾನಂ ವಿನಿರ್ದೇಶೇತ್. ಪಾಯು ವಿಸರ್ಗ ಎಲ್ಲವನ್ನು ಕೂಡ ಮೃತ್ಯುಕಾಲದಲ್ಲಿ ವಾಪಸ್ ಕಳಿಸಿಬಿಡಬೇಕು. ದಿಕ್ಷು ಶ್ರೋತ್ರಂ ಸನಾತೇನ ಸ್ಪರ್ಶೇನಾಧ್ಯಾತ್ಮನಿ ತ್ವಚಂ ರೂಪಾಣಿ ಚಕ್ಷುಷಾ ರಾಜನ್ ಜ್ಯೋತಿಷಿ ಅಭಿನಿವೇಶಯೇತ್. ದಿಕ್ಷು ಶ್ರೋತ್ರಂ, ಶ್ರೋತ್ರವನ್ನು ದಿಗಭಿಮಾನಿ ದೇವತೆಗಳು, ಅದಕ್ಕೆ ದೇವತೆಗಳಾದ್ದರಿಂದ ಅಲ್ಲಿ ಕಳಿಸಿಬಿಡಬೇಕು. ಎಲ್ಲ ವಾಪಸ್ ಕೊಟ್ಟಾಗೆ ಅವರವ್ರ ಪಾದಾರ್ಥ ಒಪ್ಪಿಸಿ ವಾಪಸ್ ಹೋಗ್ತಾರಲ್ಲ ಹಾಗೆ. ಅದು ಭಾಳ ಡೈಲಿ ಏನು ಮಾಡ್ತೇವೆ ನಾವು ತತ್ವನ್ಯಾಸ ಮಾತ್ರ ನ್ಯಾಸದೊಳಗೆ ಅಲ್ಲೆಲ್ಲಿ ಆಯಾ ದೇವತೆಗಳಿದ್ದಾರೆ ಅಂತೇಳಿ ಚಿಂತನೆ ಮಾಡೋದು. ಅಂತ್ಯಕಾಲಕ್ಕೆ ಏನು ಮಾಡೋದು? ಒಪ್ಪಿಸಿಬಿಡೋದು. ಕೆಲಸ ಆದ ಮೇಲೆ ಒಪ್ಪಿಸಿಬಿಡೋದು ಅವರಿಗೆಲ್ಲ ಕೂಡ. ಅದು ಅತ್ಯುತ್ತಮ ಲಯ ಚಿಂತನೆ ಅಂದರೆ ಆ ರೀತಿ ಕೂಡ ಲಯ ಚಿಂತನೆ ಮಾಡಬೇಕು. ಏನು ಬಾಕೆಟ್ಗಳ್ದ ಹೋಗ್ತಾರೆ, ನೋ ಡ್ಯೂಸ್, ಯಾವ ಡ್ಯೂನು ಇರಬಾರ್ದು, ಕೊಟ್ಟುಬಿಡೋದು. ದಿಕ್ಷು ಶ್ರೋತ್ರಂ ಸನಾತೇನ, ನಾದ ಅಂತ ಹೇಳಿದರೆ ಓಂಕಾರ. ಸ್ಪರ್ಶೇನ ಅಧ್ಯಾತ್ಮನಿ ತ್ವಚಂ ರೂಪಾಣಿ ಚಕ್ಷುಷಾ ರಾಜನ್ ಜ್ಯೋತಿಷಿ ಅಭಿನಿವೇಶೇ. ಪ್ರತಿಯೊಂದು ದಿಗಾದಿ ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡ್ತಾ ದೇಹತ್ಯಾಗವನ್ನು ಮಾಡಿಬಿಡಬೇಕು. ಅಪ್ಸು ಪ್ರವೇಶೇ ಜಿಹ್ವಾಂ, ಜಿಹ್ವಾ ನಾಲಿಗೆ ವರ್ಣದೇವರ ಅಭಿಮಾನಿ ದೇವತೆ ಆದ್ದರಿಂದ ಜಿಹ್ವೇಂದ್ರಿಯವನ್ನು ನೀರಿನಲ್ಲಿ ಹೋಮಿಸಿಬಿಡಬೇಕು. ಗ್ರೈರ್ಯ ಘ್ರಾಣಂ ಕ್ಷಿತೌ ನೆಸೆ, ಗ್ರೇಯ ಅಂದರೆ ಗ್ರೇಯೇ ಹಿ ಗ್ರಾಣಂ ಅಂದರೆ ಗ್ರೇಯ ಅಂತ ಹೇಳಿದರೆ ಇದು ಗ್ರೇಯ ಪದಾರ್ಥ ಅಂದರೆ ವಾಸನೆ ನೋಡಲ್ಪಡೋದು, ಘ್ರಾಣ ಅಂದರೆ ಮೂಗು, ಅದನ್ನೆಲ್ಲ ಅಲ್ಲಿಗೆ ಅರ್ಪಿಸಿಬಿಡಬೇಕು. ಅಶ್ವಿನಿ ದೇವತೆಗಳು ಮನೋ ಮನೋರಥೈಶ್ಚಂದ್ರೆ, ಮನಸ್ಸಿಗೆ ಚಂದ್ರ ಮತ್ತು ಅನಿರುದ್ಧ ರುದ್ರಾದಿ ದೇವತೆಗಳೆಲ್ಲ ಇದ್ದಾರೆ, ಅವರು ಒಪ್ಪಿಸಿಬಿಡಬೇಕು. ಬುದ್ಧಿಂ ಬೋಧ್ಯೈ ಕವೌ ಪರೆ, ಅದೇ ರೀತಿಯಲ್ಲಿ ಬುದ್ಧಿಭಿಮಾನಿ ದೇವತೆಗಳು ಬುದ್ಧಿಯನ್ನು ಹೋಮಿಸಿಬಿಡಬೇಕು. ಕರ್ಮಣಿ ಅಧ್ಯಾತ್ಮತಾ ರುದ್ರೇ ಯಥಂ ಮಮತಾ ಕ್ರಿಯ ಸಮ್ಮತಾ ಕ್ರಿಯಾ, ಅಹಂಕಾರವನ್ನು ರುದ್ರ ಗರುಡಕ್ಷೇತ್ರದಲ್ಲಿ ಒಪ್ಪಿಸಿಬಿಡಬೇಕು. ಸತ್ವೇನ ಚಿತ್ತಂ ಕ್ಷೇತ್ರಜ್ಞೆ ಗುಣೈರ್ ವೈಕಾರಿಕಂ ಪರೇ, ಸತ್ವೇನ ಚಿತ್ತಂ ಸತ್ವಗುಣವನ್ನು ಚಿತ್ತದೊಳಗೆ, ಕ್ಷೇತ್ರಜ್ಞೆ ಗುಣೈ ವೈಕಾರಿಕಂ ಪರೆ. ಅಪ್ಸುಕ್ಷಿತಿಮಪೋ ಜ್ಯೋತಿ ಅಪಿ ಅದೋ ವಾಯೋ ನಭಸಿ ಅಮುಂ ಕೂಟಸ್ಥೇ ತಚ್ಚ ಮಹತಿ ತದೋ ವ್ಯಕ್ತೇ ಅಕ್ಷರೇ ಚತತ್. ಅಪ್ಸುಕ್ಷಿತಿ ಕ್ಷಿತಿಯನ್ನು ನೆಪ್ಸಿನೊಳಗೆ, ಅಪಹ ಇಲ್ಲಿ ಬಂತು, ಜ್ಯೋತಿ ಜ್ಯೋತಿಷಿ ವಾಯೋ ನಭಸಿ ಅಮುಂ. ಆಮೇಲೆ ಇನ್ನೊಂದು ಚಿಂತನೆ ಮಾಡಬೇಕು, ಪೃಥ್ವಿ ನೀರಲ್ಲಿ ಹೋಗಬೇಕು, ನೀರು ಅಗ್ನಿಯಲ್ಲಿ ಹೋಗಬೇಕು, ಅಗ್ನಿ ವಾಯುವಿನಲ್ಲಿ ಹೋಗಬೇಕು, ವಾಯು ಗಾಳಿಯಲ್ಲಿ ಹೋಗಬೇಕು, ಪೂರ್ತಿ ಆದ್ಯ ವಾಪಸ್ ಕ್ರಮ ಇದೆ. ಒಂದು ಕ್ರಮ ಏನು ಅಂತ ಕೇಳಿದರೆ ಸಂಬಂಧಪಟ್ಟವ್ರಿಗೆ ಒಪ್ಪಿಸಿಬಿಡೋದು ಒಂದು ಕ್ರಮ, ಮತ್ತು ಅವರಲ್ಲಿ ಉತ್ತಮರ ಲಯ ಹೊಂತ ಹೋಗ್ತಾರೆ. ಹುಟ್ಟಬೇಕಾದ್ರೆ ಉತ್ತಮರಿಂದ ಅದವರು ಹುಟ್ಟುತ್ತಾರೆ, ಲಯ ಹೊಂದಬೇಕಾದ್ರೆ ಅದವರ ಲಯ ಉತ್ತಮರಲ್ಲಿ ಹೋಗ್ತಾರೆ. ಎಲ್ಲ ಅನುಸಂಧಾನ ಮಾಡಬೇಕು. ಕೂಟಸ್ಥೆ ತಚ್ಚ ಮಹತಿ ತದವ್ಯಕ್ತಿ ಅಕ್ಷರೇ ಚತತ್, ಮಹತ್ತತ್ವವನ್ನು ಕೂಟಸ್ಥ ತತ್ವದೊಳಗೆ ಅದನ್ನು ಪರಮಾತ್ಮನಲ್ಲಿ ಅರ್ಪಿಸಿಬಿಡು. ಕೊನೆ ಅಲ್ಟಿಮೇಟ್ ಮನಸ್ತತ್ವ ಅಹಂಕಾರ ತತ್ವಾದಿಗಳೆಲ್ಲ ಸ್ಕಂದಾದಿಗಳು, ರುದ್ರದೇವರು, ಗರುಡದೇವರು, ಶೇಷದೇವರು, ಮಹತ್ತತ್ವ ಬ್ರಹ್ಮವಾಯುಗಳು, ಬುದ್ಧಿತತ್ವ ಸರಸ್ವತಿ ಭಾರತೀಯರು, ಅವ್ಯಕ್ತ ತತ್ವ ಮಹಾಲಕ್ಷ್ಮಿ, ಅಕ್ಷರ ನಾರಾಯಣ, ಆ ರೀತಿ ಒಪ್ಪಿಸಿಬಿಡಿ ಅಂತ ಹೇಳಿದ. ಇತ್ಯಕ್ಷರತ ಆತ್ಮಾನಂ ಚಿನ್ಮಾತ್ರಂ ಅವಶೇಷಿತಂ ಜಾತ್ವಾ ಅದ್ವಯೋಥ ವಿರಮೇತ್ ದಗ್ಧಯೋ ನಿರಿವಾ ನಿಲಹ. ಇತಿ ಅಕ್ಷರತೆಯ ಆತ್ಮಾನಂ ಚಿನ್ಮಾತ್ರಂ ಅವಶೇಷಿತ, ಕೊನೆಗೆ ಉಳಿದಿದ್ದೇನೆ ಈಗ ಜೀವ, ತಾನು ಒಂದೇ ಉಳ್ಕೊಂಡ, ಇದು ಅಲ್ಟಿಮೇಟ್ಸ್, ತಾನು ಎಲ್ಲ ಕೊಟ್ಟಾಯ್ತು, ಏನು ಉಳ್ಕೊಂಡಿದ್ದೀಗ ಒಬ್ಬನೇ, ಅದೇನು ತಿಳ್ಕೊಬೇಕಾದನ, ನಾನು ನಾಶ ಇಲ್ಲದವನು, ಜೀವ ನಿತ್ಯ, ನಾನು ನಾಶ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು, ಜ್ಞಾತ್ವಾ ಅದ್ವಯ ಯಾವ ಸಂಶಯವನ್ನು ಇಲ್ಲದೇನೆ ವಿರಮೇ ತನ್ನ ದೇಹವನ್ನು ಬಿಟ್ಟು ಹೊರಟುಬಿಡಬೇಕು. ಹೇಗೆ ಅಂದರೆ ದಗ್ಧ ಯೋನಿರಿವಾ ಅನಿಲಹ, ದೃಷ್ಟಾಂತ ಕೊಡ್ತಾರೆ. ದಗ್ಧ ಯೋನಿರಿವಾ ಅನಿಲಹ, ಅನಿಲ ಅಂದರೆ ಗಾಡಿ, ದಗ್ಧ ಯೋನಿ ಅಂದ್ರೇನು, ಯಾವ್ದರಿಂದ ಹುಟ್ಟಿರುತ್ತೋ ಅದು ಸುಟ್ಟು ಬಿಡುತ್ತಲ್ಲ, ಹಾಗೆ ಯಾವ್ದರಿಂದ ಹುಟ್ಟುತ್ತೆ, ಬಿದಿರು ಮೇಳಗಳಿಂದ ಹುಟ್ಟುತ್ತೆ, ಬಿದಿರು ಮೇಳಗಳಿಂದ ಹುಟ್ಟುತ್ತೆ, ಮೊದಲೇನು ಮಾಡುತ್ತೆ ಅದು ಅದನ್ನೇ ಸುಡುತ್ತೆ, ಗೊತ್ತಾಯ್ತಾ. ಗಾಳಿ ಬೀಸಿದಾಗ ಬಿದಿರು ಮೇಳಗಳು ಮುಂದಕ್ಕೊಂದು ತಾಕಿಬಿಟ್ಟು ಏನಾಗುತ್ತೆ, ಬೆಂಕಿ ಬರುತ್ತೆ. ಮೊದಲು ಯಾವುದು ಸುಡುತ್ತೋ ಅದನ್ನು ಅದನ್ನೇ ಸುಡುತ್ತೆ. ಸೊ ಅಲ್ಲಿ ಬಿದಿರಿ ಹಚ್ಚಿದಂಥ ಬೆಂಕಿ ಹೇಗೆ ಬಿದಿರನ್ನು ಸುಡುತ್ತೋ, ನಮ್ಮ ದೇಹದಲ್ಲಿರ್ತಕ್ಕಂಥ ನಾವೇನು ಮಾಡಬೇಕೀಗ, ನಮ್ಮ ದೇಹವನ್ನೇ ನಾವು ಕೃಷ್ಣಾಡ್ ಒಪ್ಪಿಸಿಬಿಡಬೇಕು. ದಗ್ಧ ಓದಿರುವ ಅನಿಲಹ, ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋರಿಗೆ ಅನುಸಂಧಾನ ಇರಬೇಕು. ಅಂತ್ಯ ಸಂಸ್ಕಾರ ಮಾಡ್ತಾರಲ್ಲ, ಅದರ ಅನುಸಂಧಾನ ಇರಬೇಕು. ಅದು ವಿಜಯದಾಸರಿಗೆ ಇದು ಮಾಡಬೇಕಾದ್ರೆ ಹೈವದನ ವಿಠಲ ಹೇಳ್ತಾರೆ, ಅಗ್ನ ಹೇಳ್ತಾರೆ, ಪಗ್ಜ ನಿನ್ನೋಳು ಸೇರಿದನು ಹರಿಯೇ ಅಂತ ಹೇಳ್ಬೇಕು. ಅಗ್ನಿ ಅಂತರ್ಗತ ಪರಶುರಾಮ ದೇವ, ಪಗ್ಜ ನಿನ್ನೋಳು ಸೇರಿದನು ಹರಿಯ, ದೇವ್ರ ನಾಮದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಸಂಸ್ಕಾರ ಮಾಡೋದಕ್ಕೆ ಅರ್ಹತೆ ಬರ್ತದೆ, ಎಲ್ಲ ವಾಪಸ್ ಹೋದ್ರು ಒಂದು ಅರ್ಥ ಆಗಬೇಕು ಅವ್ರಿಗೆ. ಡೆಲಿವರಿ ಮಾಡಬೇಕಾದ್ರೆ ಸುಮ್ಮನೆ ಓಡಾಡ್ತಾ ಡೆಲಿವರಿ ಆಗ್ತದೆ, ಏನದು ಅಡ್ರೆಸ್ ಓದ್ಕೊಂಡು ಹ್ಯಾಕ್ ಕೊಡ್ತಾ ಹೋಗ್ಬೇಕು, ಆ ಥರ ಚಿಂತನೆ ಮಾಡಿಬಿಟ್ಟು ಈ ಇಂದ್ರಿಯ ಇಲ್ಲಿ ಹೋಯ್ತು ಅಥವಾ ಇಲ್ಲಿ ಹೋಯ್ತು ಅಂತ ಹೇಳಿಬಿಟ್ಟು ಪೂರ್ತಿ ತೆಗೆದಾಕ್ಬಿಡು, ಅದು ಸಂಸ್ಕಾರ ಅಂದ್ರೆ ಅದೇ. ಆ ಅವ್ರಿಗೆ ಗೊತ್ತಿರ್ಬೇಕಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ, ಬರೋದು ಅದೇ ಅರ್ಜೆಂಟ್ ಅಲ್ಲ, ಮುಗಿಸಿ ಮುಗಿಸಿ ಅಂತ ಹೋಗ್ಬಿಡ್ತಾರೆ ಆ ಕಡೆಗೆಲ್ಲ. ಇದು ಶ್ರೀಮದ್ ಭಾಗವತೆ ಸಪ್ತಮಸ್ಕ, ಅವರಿಗೆ ನೂರಾರು ಮಾಡಿಸಿರ್ತಾರೆ, ಇವರಿಗೆ ಅದು ಒಂದೇ ಪಾಪ, ಇವ್ರು ಏನು ಗೊತ್ತಿರೋದು, ಅವ್ರು ಅರ್ಜೆಂಟ್ ಇರ್ತದೆ, ಅದೆಲ್ಲ ಕೇಳಿ ಶಾಡ್ ಮಾಡೋಗ್ಬಿಡ್ತಾರೆ. ಅದಕ್ಕೆ ಅವರು ಒಬ್ಬೊಬ್ಬರು ಪುರೋಹಿತರು ಅವ್ರ ಮನೆಗೆ ಇರ್ತಿದ್ರು, ಮನೆತನಕ್ಕೇನೆ, ಆಗ ಅವ್ರಿಗೆ ಪೂರ್ತಿ ಕಮಿಟ್ಮೆಂಟ್ ಇರೋದು, ಗೊತ್ತಾಯ್ತಾ. ಕಮಿಟ್ಮೆಂಟ್ ಒಬ್ಬೊಬ್ಬ ಡಾಕ್ಟರ್ ಒಂದೇ ವರ್ಷ ತೊಗೊಂಡ್ರೆ ಯಾರಿಗೆ ಕಮಿಟ್ಮೆಂಟ್ ಇರೋದೇ ಇಲ್ಲ, ಗೊತ್ತಾಯ್ತಾ. ಒಬ್ಬನೇ ತೋರಿಸಿ ಏನು ಮಾಡ್ತಾನೋ, ಹಳೆ ರಿಪೋರ್ಟರ್ ಸಮೇತ ನೋಡ್ತಾನೆ, ಕಷ್ಟ ಉಳಿದವ್ರು ಕಷ್ಟ ಕೊಡ್ಲಿಕ್ಕೆ ಆಗೋದಿಲ್ಲ, ಏನೋ ಕೇಳಿ ಒಂದು ಕೊಟ್ಟರೆ ಅಲರ್ಜಿ ಇರುತ್ತೆ ಅವನಿಗೆ, ಇವು ವಾಸಿ ಮಾಡೋಕೆ ಹೋಗಿ ಒಂದಾಕ್ಬಿಡ್ತಾರೆ. ಅದಕ್ಕೇನು ಮಾಡ್ತಾರೆ, ನೋನ್ ಪರ್ಸನ್ ಆಗಿದ್ರೆ ಏನೇನು ಗೊತ್ತಾಗುತ್ತೆ, ಯಾವ ಔಷಧಿ ಆಗೋದು ಎಲ್ಲ ಗೊತ್ತಿರುತ್ತವೆ. ಅದು ಪುರೋಹಿತರು ಕೂಡ ಅನುಸಂಧಾನ ಇರುತ್ತೆ, ಮಾಡಿಸ್ತಾರೆ ಪಾಪ. ಇದು ಶ್ರೀಮದ್ ಭಾಗವತೆ ಸಪ್ತಮಸ್ಕಂಧೆ ತ್ರಯೋದಶ ಅಧ್ಯಾಯ. ಈ ಪುರೋಹಿತರು ಇಟ್ಕೊಳ್ಳೋಕ್ಕೆ ಇವರಿಗೆ ಇಷ್ಟ ಇಲ್ಲ, ಪುರೋಹಿತರಿಗೂ ಇಷ್ಟ ಇಲ್ಲ, ಒಂದು ಕಡೆ ನಮ್ಮ ಇನ್ಕಮ್ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರು ಕೂಡ ತುಂಬ ಕಡೆ ಹೋಗ್ತಿದ್ರೆ ಏನಾಗುತ್ತೆ, ಜಾಸ್ತಿ ಬರುತ್ತೆ, ಒಬ್ಬನೇ ಆಗಿಬಿಟ್ರೆ ಕಡಿಮೆ ಆಗುತ್ತೆ ಅಂತ, ಅದು ಬಡವ ಸಿಕ್ಬಿಟ್ರೂ ಬಜೆಟ್ ಆಗಿಬಿಡುತ್ತೆ, ಮಿನಿಮಮ್ ಕೂಡ ಸಿಗೋದಿಲ್ಲ ಅಂತ ಈ ಥರ ಯೋಚನೆ ಮಾಡ್ತಾರೆ. ಇವನೇನು ಮಾಡ್ತಾನೆ, ಇವ್ರು ಊರಲ್ಲಿ ಇರ್ತಾರೆ, ಇವನ್ನೇ ಹಚ್ಕೋಬೇಕು, ಸಿಕ್ಕವ್ರು ಮಾಡಿದ್ರೆ ಅವನಂತ, ಮತ್ತೆ ಲೇಟ್ ಮಾಡಿಸ್ತಾರೆ, ಏನೋ ಕೇಳ್ತಾರೆ, ಅದು ಬೇರೆ. ಜೊತೆಗೆ ಹೊಸಬರಾದ ಏನು ಗೊತ್ತಿರೋದಿಲ್ಲ, ಆದ್ದರಿಂದ ನಾವು ಮಾಡಿದ್ದೇ ಬಡಿ, ಇವನಾದರೆ ಇಷ್ಟು ಇನ್ಸಿಸ್ಟ್ ಮಾಡ್ತಾನೆ, ಸೊ ಇಬ್ಬರಿಗೂ ಬೇಡ, ಆದ್ದರಿಂದ ಹೋಗ್ಬಿಡುತ್ತೆ ಅಷ್ಟೇ. ಇದು ಶ್ರೀಮದ್ ಭಾಗವತೆ ಸಪ್ತಮಸ್ಕಂಧೆ ತ್ರಯೋದಶಾಧ್ಯಾಯ. ನಾರದ ಉವಾಚ, ಯಾವ್ದು ಉಳ್ಕೊಳ್ತೀಗ, ಯಾವ ಶ್ರಮ ಹೇಳಬೇಕೀಗ ವಿಶೇಷವಾಗಿ? ಎತ್ಯಾಶ್ರಮ ಹೇಳಿಲ್ಲ, ವಿಶೇಷ ಧರ್ಮ ಹೇಳಿಲ್ಲ ಇನ್ನು ಕೂಡ, ಎತ್ಯಾ ಬ್ರಹ್ಮಚರ್ಯ ಆಯಿತು, ವಾನಪ್ರಸ್ಥ ಆಯ್ತು, ಈಗ ಆ ಗೃಹಸ್ಥರು ಸ್ವಲ್ಪ ಹೇಳಿದ್ದಾರೆ. ವಿಶೇಷ ಯತಿರ್ ಧರ್ಮ ಹೇಳ್ತಾರೆ, ಯತಿ ಧರ್ಮಗಳನ್ನು ಹೇಳ್ತಾರೆ. ಅದು ಮುಂದೆ ಆಮೇಲೆ ಗೃಹಸ್ಥರು ಬಂದು ಶ್ರಾದ್ದ ಪಕ್ಷಗಳನ್ನು ಹೇಳ್ತಾರೆ. ಗೃಹಸ್ಥನಿಗೆ ಬೇಕು ಶ್ರಾದ್ದ ಪಕ್ಷಗಳು, ಉಳಿದವರು ಮುಖ್ಯವಾಗಿ ಗೃಹಸ್ಥನ ಕೆಲಸ, ಆದ್ದರಿಂದ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ನಾಳೆ ಅದನ್ನು ಕಂಟಿನ್ಯೂ, ನಾಳೆ ಹೇಗೋ ಏಕಾಚಿಲ್ಲ, ಅದಕ್ಕೆ ಕಾಮನ್ ಇರೋದ್ರಿಂದ ಹೇಳಿ. ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಭಿತ ದಿತಿಮಶೇಷ ನಿರಸ್